libro, me aboco.
Yontah pravishya mama vacha vimam prasuptam sanjeevayate sila shakti dharasvadhamna anyamascha hasta charana shravanatva gadin pranam namo bhagavate purushaya tujyam. யஸ்மாத் ப்ரஹ்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபுர்தி சதா தஸ்மை ஹரயே குரவே நமஹ. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நமஹ. ரசத்து ஸ்ரீமதானந்தீர்ந்துர்னோ ஹிருதம்பரே யத்வச்சந்திரிகா ஸ்வாந்த சந்தாபம் வினிகிருந்ததி வாணிதே கரவாண்யம்ப சரணம் ஹிருதி சர்வதா மத்வாக்ய சரநிர்பூயா ஸ்ரீமதாச்சாரிய பாவகா. ஹராய பஜகா நிஷ்டஹராய புரவைரிணே பவாய பவதே பூயாத் சிவாய சிரசா நம. உமேஷாத்யா சுரா ஓஹம் இடே சேதோபிமானினஹ யூயம் சர்வே ப்ரகுருத. யூயம் சர்வே ப்ரகுருத மனோமே மத்வ பாவகம் ஸ்ரீமத்வஹ கல்பவ்ருக்ஷஸ்து ஜயார்யஹ காமசுக்ஸ்ப்ருதஹ சிந்தாமணிஸ்து வியாசாரியஹ முனித்ரயமுதாஹ்ருதம் வாதிராஜகுரூன் வந்தே ரகூத்தமகுரூன் ததா ராகவேந்திரான் ததா சர்வான் சத்குரூன் பிரணதோஸ்மியஹம் ஸ்ரீ குருப்போ நம. ஹரி ஓம். ஈக விஷ்ணுத்த நிலையதல்லே சதாகமைக விஜ்ஞேயம் சமதீதக்ஷராட்சரம் நாராயணம் சதா வந்தே நிர்தோஷாசேஷ சத்குணம். முதலனே பரிச்சேதத்திலே சதாகமைக விஜ்ஞேயத்தோன்னு சமர்த்தனை மாடி, எரடனே பரிச்சேதத்திலே சமதீதக்ஷராட்சரம் ஸ்ரீஹரி சமதீதக்ஷராட்சர சமயக் அதீதக்ஷராட்சரனாதவனு அந்த தெளிசி, ಈಗ ಮೂರನೇ ಪರಿಚ್ಛೇದ ಕೊನೆಯ ಪರಿಚ್ಛೇದ ಅದರಲ್ಲಿ ನಿರ್ದೋಷಾಶೇಷ ಸದ್ಗುಣಂ, ನಿರ್ದೋಷ ಅಶೇಷ ಸದ್ಗುಣ, ನಿರ್ದೋಷನೂ ಅಶೇಷ ಸದ್ಗುಣ ಪೂರ್ಣನೂ ಆಗಿದ್ದಾನೆ ಅಥವಾ ನಿರ್ದೋಷವಾದ ಸಕಲ ಗುಣಗಳಿಂದ ಪೂರ್ಣನಾಗಿದ್ದಾನೆ ಎಂಬುದನ್ನು ತಿಳಿಸ್ತಾರೆ. ಇದು ನಿರ್ದೋಷತ್ವ ಸಮರ್ಥನೆ ಮತ್ತು ಅಶೇಷ ಸದ್ಗುಣ ಪೂರ್ಣತ್ವ ಸಮರ್ಥನೆ ಇವೆರಡೂ ಸಹ ಮೂರನೇ ಪರಿಚ್ಛೇದದ ಮುಖ್ಯ ವಿಷಯಗಳು. ಅದನ್ನು ಈಗ ನೋಡಬೇಕು. ಅದರಲ್ಲಿ ವರ್ಜಿತ ಸರ್ವದೋಷೈರ್ಯೋ ಗುಣಸರ್ವಸ್ವ ಮೂರ್ತಿಮಾನ್ ಸ್ವತಂತ್ರೋ ಯದ್ವಶಾ ಸರ್ವೇ ಸ ವಿಷ್ಣು ಪರಮೋ ಮತಃ. ಸರ್ವದೋಷೈಹಿ ವರ್ಜಿತ, ಎಲ್ಲ ದೋಷಗಳಿಂದ ದೂರ, ಗುಣ ಸರ್ವಸ್ವ ಮೂರ್ತಿಮಾನ್, ಎಲ್ಲ ಗುಣಗಳ ಮೂರ್ತಿಮಂತನಾದವನು ಅವನು, ಸ್ವತಂತ್ರ ಸ್ವತಂತ್ರೋ ಭಗವಾನ್ ವಿಷ್ಣು, ತದ್ವಶಾ ಸರ್ವೇ ಸ ವಿಷ್ಣು ಪರಮೋ ಮತಃ. ಅವನು ಸ್ವತಂತ್ರ, ಉಳಿದೆಲ್ಲರೂ ಅವನ ತಂತ್ರದಲ್ಲಿರ್ತಕ್ಕಂಥವರೇ ಹೊರತು ಯಾರು ಸ್ವತಂತ್ರರಲ್ಲ, ಅವನೇ ಸರ್ವೋತ್ತಮ ಅಂತ ಪರಮೋಪನಿಷತ್ತು ಹೇಳ್ತಾ ಇದೆ. ನಿತ್ಯಪೂರ್ಣಾಖಿಲ ಗುಣೋ ವಿದೋಷ ಸರ್ವದೈವಯ ಸ್ವತಂತ್ರ ಪರಮೋ ವಿಷ್ಣು ಜನ್ಮ ಮೃತ್ಯಾದಿವರ್ಜಿತ. ನಿತ್ಯ ಪೂರ್ಣ ಅಖಿಲ ಗುಣ, ನಿತ್ಯವಾದ ಪೂರ್ಣವಾದ ಅಖಿಲ ಅನಂತ ಗುಣಗಳಿಂದ ಪೂರ್ಣನಾದವನು ಪರಮಾತ್ಮ. ನಿತ್ಯ ಮತ್ತು ಅಖಿಲ ಜೊತೆಗೆ ಪೂರ್ಣ, ಮೂರು ಪರಮಾತ್ಮಗಳ ವೈಶಿಷ್ಟ್ಯ. ನಮ್ಮದು ಅನಿತ್ಯ, ಮೊದಲನೇದಾಗಿ ಅಪೂರ್ಣ, ಮತ್ತು ಕೆಲವೇ ಕೆಲವು ಅಷ್ಟೇ, ಎಲ್ಲ ಎಲ್ಲಿ ಎಷ್ಟು ವ್ಯತ್ಯಾಸ ಇದೆ. ವಿದೋಷ, ವಿ ದೋಷ, ದೋಷರಹಿತನಾದವನು. ಸರ್ವದೈವ ಯಹ, ಸ್ವತಂತ್ರ ಹಾಗೂ ಈಗ ಅಲ್ಲ, ಮುಕ್ತರಿಗೆ ಪೂರ್ಣಗುಣತ್ವ ಸ್ವರೂಪಯೋಗಿರತಕ್ಕಂತೆ ಬಂದರೂ ಕೂಡ ಸಂಸಾರಾವಸ್ಥೆ ಅಭಿವ್ಯಕ್ತಿ ಇಲ್ಲ. ದೇವರಿಗೆ ಸರ್ವದೈವ, ಸ್ವತಂತ್ರ ಪರಮೋ ವಿಷ್ಣು ಜನ್ಮ ಮೃತ್ಯಾದಿವರ್ಜಿತ. ಜನ್ಮ ಮೃತ್ಯಾದಿವರ್ಜಿತ ಅಂದರೆ ದೋಷಗಳು, ಜನ್ಮ ಮೃತ್ಯು ಮೊದಲಾದ ದೋಷಗಳಿಂದ ದೂರನಾದವನು. ಈಗ ಬ್ರಹ್ಮಾಂಡ ಪುರಾಣದ ವಾಕ್ಯಗಳನ್ನು ಉಲ್ಲೇಖ ಮಾಡ್ತಾರೆ. ನಾರದರು ಪ್ರಶ್ನೆ ಕೇಳ್ತಾರೆ, ಬ್ರಹ್ಮದೇವರು ಉತ್ತರ ಕೊಡ್ತಾರೆ, ಆ ವಾಕ್ಯಗಳನ್ನು ಕೋಟ್ ಮಾಡ್ತಾರೆ ಆಚಾರ್ಯರು. ನಿರ್ದೋಷಶ್ಚೇತ್ ಕಥಂ ವಿಷ್ಣು ಮಾನುಷೇಶು ಉದಪದ್ಯತ ಚಿಂತಾ ಶ್ರಮ ವ್ರಣ ಅಜ್ಞಾನ ದುಃಖಯುಕ್ ದೃಶ್ಯತೆ ಕಥಂ ಏಷಮೇ ಸಂಶಯೋ ಬ್ರಹ್ಮನ್ ಹೃದಿ ಶಲ್ಯೈವಾರ್ಪಿತ ಅನುದ್ಧಾರಿಯೋ ಅಪರೈರ್ಮರ್ತ್ಯೈ ಸೂಕ್ತಿಶಕ್ತಿಯಾ ತಮುದ್ಧಾರ. ನಿರ್ದೋಷಶ್ಚೇತ್ ಕಥಂ ವಿಷ್ಣು ಮಾನುಷೇಶು ಉದಪದ್ಯತ, ವಿಷ್ಣು ನಿರ್ದೋಷನಾಗಿದ್ದರೆ ಹೇಗೆ ಹುಟ್ಟಿದ? ಹುಟ್ಟೋದು ದೋಷ ತಾನೆ, ಆದ್ದರಿಂದ ಹೇಗೆ ಹುಟ್ಟಿದ? ಮತ್ತು ಚಿಂತ, ಶ್ರಮ, ವ್ರಣ, ಅಜ್ಞಾನ, ದುಃಖ ಯುಕ್ ಚಿಂತೆ ಮಾಡ್ದಾಗ ಕಾಣುತ್ತೆ. ಪರಿಸರ ಆದರೆ ಯೋಚನೆ ಮಾಡ್ತಾ ಕೂತರಂತೆ, ಕೆಲವು ಸಲ ವೇದವ್ಯಾಸರು ಯೋಚನೆ ಮಾಡ್ತಾ ಕೂತ ಮಾಡಿದ್ರಂತೆ. ಶ್ರಮ, ಆಯಾಸವಾದ ಮಾಡೋದು. ವ್ರಣ, ಪರಶುರಾಮದೇವ ಕೃಷ್ಣನ ಹಣೆಗೆ ಬಾಣ ಹೊಡೆದಾಗ ಭೀಷ್ಮರು ಗಾಯದಾಗ. ಆಮೇಲೆ ಅಜ್ಞಾನ, ಶೀತ ಎಲ್ಲಿದ್ದಾಳೆ ಅಂತ ಅಜ್ಞಾನ ತೋರಿಸಿದಾಗೆ. ದುಃಖ ಓ ಏನಾಯಿತು ಅಂತ ಗೋಳಾಡಿದಾಗೆ. ಇವೆಲ್ಲ ಏನು ತೋರಿಸ್ತಾ ಇದೆ? ಸಾಲ್ವರಾಜ್ಯದ ಯುದ್ಧ ಮಾಡಬೇಕಾದ್ರೆ ವಸುದೇವನನ್ನು ಕೊಂದ ಮಾಯ ಮಾಡಿಬಿಡ್ತಾರೆ ಸಾಲ್ವ. ಕೃಷ್ಣ ಓ ದುಃಖ ಬಟ್ಟೆ ಮಾಡಿದಂತಾಗ ಓ ತಂದೆ ಹೋಗಿಬಿಟ್ಟ ಎಂಬ ರೀತಿಯಲ್ಲಿ ಎಲ್ಲ ನಾಟಕ ಮಾಡ್ತಾನೆ. ಇವೆಲ್ಲ ಏನು ದುಃಖ, ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಯಾಕೆ ತೋರಿಸ್ತಾನಾಗಿದ್ರೆ? ಏಷ ಹುಟ್ಟಿದ್ದೆ ಅದಕ್ಕೆ, ಇವೆಲ್ಲ ತೋರಿಸೋದೆ ಅದಕ್ಕೆ. ಏಷಮೇ ಸಂಶಯೋ ಬ್ರಹ್ಮನ್ ಹೃದಯ ಶಲ್ಯ ಇವಾರ್ಪಿತ. ಈ ಒಂದು ಸಂಶಯದ ಹೃದಯದಲ್ಲಿ ಶಲ್ಯ ಸಿಕ್ಕಾಡು ಸಿಕ್ಕಾಂಡು ಮುಳು ಚುಚ್ಕೊಂಡು ಹ್ಯಾಂಗೆ ನೋವಾಗುತ್ತಲ್ಲ, ಮನಸ್ಸಿ ಚುಚ್ಕೊಂಡ್ಬಿಟ್ಟಿದೆ ಅದು. ಒಂದು ಇದನ್ನು ನೀವು ತೆಗಿಬೇಕು. ಇಲ್ಲಿ ಸ್ವಾರಸ್ಯನ ಅನುದ್ಧಾರಿಯು ಅಪರೈರ್ಮರ್ತ್ಯೈಹಿ ಸರ್ವಜ್ಞ ಮನ್ಯ ಮನವೇಕ್ಷ. ಬೇರೆ ಯಾರಿಗೂ ಕೂಡ ಶಕ್ತಿ ಇಲ್ಲ, ಇದು ಉತ್ತರ ಕೊಡೋ ಶಕ್ತಿ ನಿಮಗೊಂದೇ ಇರೋದು. ಬ್ರಹ್ಮದೇವರು ಕೇಳ್ತಾರೆ, ಸೂಕ್ತಿ ಶಕ್ತಿಯಾತ ಅಮುದ್ಧಾರ. ಸೂಕ್ತಿ ಅನ್ನೋ ಶಕ್ತಿ, ಅದನ್ನು ಕಿತ್ತಬೇಕೀಗ. ಚಿಮುಟ ಹಿಡಿದು ಹೇಗೆ ಮುಡಿ ಕಿತ್ತಬೇಕು, ಹಾಗೆ ಸೂಕ್ತಿ ಎಂಬ ಶಕ್ತಿಯಿಂದ ಕಿತ್ತು ಬಿಡಬೇಕು ಶಲ್ಯನ ಅಂತ ಕೇಳುತ್ತಾರೆ. ಬ್ರಹ್ಮೋವಾಚ, ಸ್ತ್ರೀ ಪುಮ್ಮಲಾಭಿಯೋಗ ಆತ್ಮ ದೇಹೋ ವಿಷ್ಣೋರ್ನ ಜಾಯತೆ ಕಿಂತು ನಿರ್ದೋಷ ಚೈತನ್ಯ ಸುಖಾಂ ನಿತ್ಯಾಂ ಸ್ವಕಂ ತನುಂ. ಹೇಳ್ತಾರೆ ಪರಮಾತ್ಮನ ಹುಟ್ಟಿಲ್ಲ. ಸ್ತ್ರೀ ಪುಮ್ಮಲ ಅಭಿಯೋಗಾತ್, ಸ್ತ್ರೀ ಪುರುಷರ ಸಂಯೋಗ ರೂಪವಾದ ದೋಷದಿಂದ ಹುಟ್ಟತಕ್ಕಂಥ ಹುಟ್ಟು ದೇವರಿಗಿಲ್ಲ, ಅಂಥ ದೇಹ ದೇವರಿಗಿಲ್ಲ. ಕಿಂತು ನಿರ್ದೋಷ ಚೈತನ್ಯ ಸುಖಾಂ, ನಿರ್ದೋಷವಾದ ಜ್ಞಾನಾನಂದಮಯವಾದ ದೇಹ ದೇವರದು. ಆದ್ದರಿಂದ ಅದು ಹುಟ್ಟ ಅಂದರೆ ಇಲ್ಲ. ಪ್ರಕಾಶ ಇತಿ ಸೈವೇಯಂ ಜನ್ಯರ್ ವಿಷ್ಣೋರ್ ನ ಚಾಪರ, ತೋರಿಸ್ಕೊಡ್ತಾನಷ್ಟೇ. ಇದನ್ನ ಜನಿ ಅಂತ ಕರೀತಾರೆ ಹೊರತು ಪರಮಾತ್ಮನಿಗೆ ಬೇರೆ ಹುಟ್ಟಿಲ್ಲ. ತಥಾಪಿ ಅಸುರ ಮೋಹಾಯ ಪರೇಶಾಂಚ ಕ್ವಚಿತ್ ಕ್ವಚಿತ್, ಅಸುರ ಮೋಹನಕ್ಕೋಸ್ಕರ ಯುದ್ಧ ತೋರಿಸ್ತಾರೆ ಹೊರತು ಪರಮಾತ್ಮನಿಗೆ ಅದ್ಯಾವುದೂ ಇಲ್ಲ. ಇಲ್ಲಿ ಸ್ವಾರಸ್ಯ ಇದೆ. ಪರೇಶಾಂಚ, ಯೋಗ್ಯರಿಗೂ ಭ್ರಮೆ ಹುಟ್ಟಿಸ್ತಾನೆ ಪರಮಾತ್ಮ ಅಂತ ಹೇಳಿದರೆ ಇದು ಸ್ವಾರಸ್ಯ. ಅಯೋಗ್ಯರು ಅರ್ಧಂತಮಸ್ಸಿಗೆ ಹೋಗಬೇಕು, ಅದಕ್ಕೆ ಭ್ರಮೆ ಹುಟ್ಟಿಸ್ತಾನೆ. ಅದು ನಮಗೆ ಅರ್ಥ ಆಗಿದೆ ಈಗ. ಪರೇಶಾಂಚ, ಯೋಗ್ಯರಿಗೂ ಭ್ರಮೆ ಹುಟ್ಟುತ್ತಾನೆ ಅಂತ ಪರಮಾತ್ಮ. ಟೀಕಾರ ಯಾತಕ್ಕೆ ಅಂತ ಬರೀತಾರೆ, ವಿಳಂಬಾಯ, ಇವರಿಗೆ ಲೇಟ್ ಆಗಬೇಕು ಅವ್ರಿಗೆ ಸಿಗಬಾರ್ದು. ಅವ್ರು ತಪ್ಪು ತಿಳ್ಕೊಂಡ್ರೆ ಲೇಟ್ ಆಗಬೇಕು, ಅವ್ರಿಗೆ ಸಿಗೋದೇ ಇಲ್ಲ ಅವರಿಗೆ. ಇವ್ರಿಗೆ ತಪ್ಪು ತಿಳ್ಕೊಂಡು ಹೋಗೋವರೆಗೂ ಲೇಟ್ ಆಗಬೇಕು. ಇವ್ರಿಗೆ ಹೋಗ್ತಾನೆ ಬಸ್ ಕೆಟ್ಟೋದ್ರೆ ರಿಪೇರಿ ಆಗೋ ನಿಂತಿರ್ಬೇಕಲ್ಲ ಆ ಥರ. ಅದು ಆ ಸಂಶಯ ಬಂತು ಅಂದರೆ ನಮಗೆ ಮೋಸ್ಟ್ ನಿಧಾನ ಆಗುತ್ತೆ, ನೆನಪಿರಬೇಕು. ಅದಕ್ಕೆ ಯಾವಾಗಲೂ ಏನು ಹೊಂದ್ಕೋಬೇಕು ನಾವೀಗ, ಯಾವ ಕಾಲಕ್ಕೂ ಕೂಡ ಯಥಾರ್ಥ ಜ್ಞಾನ ಹೊಂದಬೇಕು. ಸಂಶಯ ಬಂದರೆ ತಕ್ಷಣ ತಕ್ಕೋ, ನೆಗಡಿ ಕೆಮ್ಮಾಯ್ತು ತಕ್ಷಣ ಡಾಕ್ಟರ್ ಹೋಗಿಬಿಡ್ತಾರೆ. ಸಂಶಯ ಇರುತ್ತೆ, ಜೀವನ ಪೂರ್ತಿ ಕೊರಗ್ತಿರುತ್ತೆ, ಇದ್ರೆ ಇರ್ತು ಬಿಡಿ ಅದೇ ಅನ್ನೋದು ಹೇಳ್ತಾರೆ. ಶಿವ ಸರ್ವತ್ತವನು ಇಷ್ಟು ಸರ್ವತ್ತವನು ಯಾರಾದರೂ ಏನಂತೆ, ಎಷ್ಟು ಅನ್ಯಾಯ. ಇವತ್ತು ನೆಗಡಿ ಕೆಮ್ಮಿಗೆ ಎಷ್ಟು ಟೆಸ್ಟ್ ಮಾಡಿಸ್ತಾನೆ, ಅಲ್ಲ ಅಂತ ಕನ್ಫರ್ಮ್ ಮಾಡಿಬಿಟ್ಟು ಟೆಸ್ಟ್ ಮಾಡಿಸ್ತಾನೆ. ಮತ್ತೆ ದೊಡ್ಡ ರೋಗ ಅಲ್ಲ ಅಂತ ಹೇಳೋದಕ್ಕೋಸ್ಕರ, ಅದಕ್ಕೆ ದೇವ್ರ ಬಗ್ಗೆ ಸಂಶಯ ಪಡೋದಕ್ಕಿಂತ ದೊಡ್ಡ ರೋಗ ಇಲ್ಲ, ಮಿಥ್ಯಾಜ್ಞಾನ ಹೊಂದೋದಕ್ಕಿಂತ ದೊಡ್ಡ ರೋಗ ಇಲ್ಲ. ಅದು ಬಂದಷ್ಟು ವಿಳಂಬ ಆಗ್ತದೆ, ತಷ್ಟ ಕಳ್ಕೊಂಡ್ಬೇಕು ಸಂಶಯನ. ಏನು ಮಾಡಬೇಕು, ಸಂಶಯನ ತಷ್ಟ ಕಳ್ಕೊಬೇಕೆ ಹೊರತು ದಡ ಮಾಡಬಾರ್ದು. ಭೋಜನಕ್ಕೆ ಕೂತಾಗ ವಿಷ ಬಿದ್ದಿದೆ ಅಂತ ಕೇಳಿದ್ರೆ ಏನು ಮಾಡ್ತಾರೆ, ಆಮೇಲೆ ನೋಡೋಣ ಅಂತ ಹೇಳ್ತಾನ, ಇಲ್ಲ ಬಿಟ್ಟು ಹೇಳ್ತಾರೆ ಇಲ್ಲ ಕ್ಲಿಯರ್ ಮಾಡ್ಕೊತಾನೆ ಇಲ್ಲ ಅಂತೇಳಿ. ಆ ಥರ ಸಂಶಯವನ್ನು ಜ್ಞಾನ ಪ್ರಪಂಚದ ಸಂಶಯ ಅಂತ ಹೇಳಿದರೆ ಜ್ಞಾನಿಗಳಿಗೆ ಗೊತ್ತಾಗುತ್ತದೆ. ನಾವು ಕರೆಂಟ್ ಬೆಳಕಿನ ಬೆಳೆ ಯಾವಾಗ ಗೊತ್ತಾಗುತ್ತೆ, ಕತ್ಲಿದ್ದಾಗ. ಸೊ ಜ್ಞಾನಿಗಳಿಗೆ ಅಜ್ಞಾನ ವಿಥ್ಯಾಜ್ಞಾನಗಳು ಅಪಾಯ ಅಂತ ಗೊತ್ತಿದೆ, ತಕ್ಷಣ ಅವರು ಪರಿಹಾರ ಮಾಡ್ಕೊಳೋದಕ್ಕೆ ಇಷ್ಟಪಡ್ತಾರೆ. ದುಃಖ ಅದಕ್ಕೋಸ್ಕರ ಪರೇಶಾಂಚ ಕ್ವಚಿತ್ ಕ್ವಚಿತ್, ಯೋಗ್ಯರಿಗೂ ಪರಮಾತ್ಮ ಮೋಹನವನ್ನು ಮಾಡುತ್ತಾರೆ. ಯಥಾಯೋಗ್ಯಂ ಲೀಲೇಶ ಪರೇಶಾಂ ಸ್ವಯೋಗ್ಯಾತಿರಿಕ್ತ ಶುಭವತಾಂ ಸತಾಂಚ ಮೋಹಾಯ. ಮತ್ತು ಇನ್ನೊಂದೇ ಪರೇಶಾಂ ವಿಳಂಬಾಯ, ಮತ್ತೆ ಅವ್ರಿಗಿನ್ನೇನಾಗಬೇಕು, ಅಧಿಕ ಪುಣ್ಯ ಹೋಗಬೇಕು, ಅದಕ್ಕೋಸ್ಕರ ಹಾಗೆ ಮಾಡ್ತಾನೆ. ಗಾಂಧಾರಿಗೆ ಏನು ಮಾಡಿಬಿಟ್ಟ, ಕೃಷ್ಣ ನಿನ್ನಿಂದ ನಮ್ಮ ವಂಶ ಹಾಳಾಗೋಯ್ತು, ನಿನ್ನ ಶಾಪ ಕೊಡ್ತೇನೆ ಅಂತ ಹೇಳಿಬಿಡ್ತಾರೆ. ಗಾಂಧಾರಿ ಯೋಗ್ಯಳು, ಅಧಿಕ ಪುಣ್ಯ ಎಲ್ಲ ಕಳ್ಕೊಂಡ್ಬಿಟ್ಲು. ಆದರೆ ಅಧಿಕ ಪುಣ್ಯ ನಾಶ, ವಿಳಂಬ ಇವೆಲ್ಲ ಕೂಡ ಇವರಿಗೆ, ಅವರಿಗೆ ಅಂಧತಮ ಪ್ರಾಪ್ತಿ ಇತ್ಯಾದಿಗಳು ಅವರಿಗೆ. ಇದಕ್ಕೋಸ್ಕರ ಇಬ್ಬರಿಗೂ ಪೋಹ ಮಾಡ್ತಾನೆ ಪರಮಾತ್ಮ. ಕೋವ್ರಣಾದಿ ಕೊಚ ದುಃಖ ಅಜ್ಞಾನ ಭ್ರಮಾದೀನ್ ಸದರ್ಶೆಯೇ ಶುದ್ಧ ಸದ್ಗುಣ. ಅದರಿಂದಾಗಿ ದುಃಖ ಅಜ್ಞಾನ ಭ್ರಮ ಮೊದಲಾದವುಗಳನ್ನು ತೋರಿಸ್ತಾನೆ ಶುದ್ಧ ಸದ್ಗುಣ. ಕೋವ್ರಣಾದಿ ಕೊಚ ಅಜ್ಞಾನಂ ಸ್ವತಂತ್ರ ಅಚಿಂತ್ಯ ಸದ್ಗುಣೆ. ನಾವು ವ್ರಣನೇ ಆಯ್ತಂತೆ ಅದಕ್ಕೆ ಹೇಳಬಾರದು, ಅಜ್ಞಾನ ಬಂತು ಅಂತ ಅದಕ್ಕೆ ಹೇಳಬಾರದು ಅಂದರೆ ಸ್ವತಂತ್ರ ಅಚಿಂತ್ಯ ಸದ್ಗುಣೆ. ಸ್ವತಂತ್ರನಿಗೆ ಅಜ್ಞಾನನ, ಅಚಿಂತ್ಯ ಸದ್ಗುಣನೇ ದೋಷನ? ಅದಲ್ವೇ ಅಲ್ಲ. ಅರ್ಥ ಆಯ್ತಾ? ಅಚಿಂತ್ಯ ಸದ್ಗುಣನಿಗೆ ದೋಷ ಇಲ್ಲ. ದೌರ್ಲಭ್ಯಾಯೈವ ಮೋಕ್ಷಸ್ಯ ದರ್ಶಯೇ ತಾನ್ಯಜೋ ಹರಿಹಿ. ಅಯೋಗ್ಯರಿಗೆ ಮೋಕ್ಷ ಆಗಿಬಿಡ ತೋರಿಸಿ, ಸರಿಯಾಗಿ ತೋರಿಸಿದ್ರೆ ಮೋಕ್ಷ ಆಗಿಬಿಡುತ್ತೆ ಅವ್ರಿಗೆ, ಆಗಬಾರದು. ಅದಕ್ಕೆ ಹಾಗೆ ಮಾಡ್ತಾನೆ. ಮಿಥ್ಯಾದರ್ಶನ ದೋಷೇಣ ತೇನ ಮುಕ್ತಿಂ ನಯಾಂತೀಚ. ಅವರು ತಪ್ಪನ್ನು ನೋಡಿ ತಪ್ಪನ್ನು ತಿಳ್ಕೊಳ್ಳೋದ್ರಿಂದ ಮುಕ್ತಿ ಹೋಗಲು ಸಾಧ್ಯವಾಗೋದಿಲ್ಲ ಅವರಿಗೆ. ತಮೋ ಅದಕ್ಕೆ ಇನ್ನೊಂದು ಸ್ವಾರಸ್ಯ ಅಂದರೆ ಕೃಷ್ಣಾದಿ ರೂಪಗಳಿಂದ ಹಾಗೆ ತೋರಿಸ್ತಾನೆ, ವೇದವ್ಯಾಸ ರೂಪದಿಂದ ಹಾಗೆ ಬರೀತಾನೆ. ಅದು ಇಂಪಾರ್ಟೆಂಟ್. ಬರೆಯೋದು ಮೋಹ ಹುಟ್ಟಿಸ್ಲಿಕ್ಕೆ, ವೇದವ್ಯಾಸರು ಹೀಗೆ ಬರೀತಾರಲ್ಲ ಅಂತ ಅನಿಸೋದು. ಕೃಷ್ಣ ಹೀಗೆ ಮಾಡಿದನಲ್ಲ ಅಂತ ಹೇಗೋ, ವೇದವ್ಯಾಸರು ಹೀಗೆ ಬರೆಯೋದಾ? ಏನಾಯ್ತು ಅಲ್ಲಿಗಾಗ ಅವ್ರ ಬಗ್ಗೆ ಸಂಶಯ ಬರಬೇಕು, ಆ ಮೂಲಕವಾಗಿ ಮತ್ತೆ ನನ್ನ ತಂಬಿಸ್ಕೋಬೇಕು. ಇದು ಅರ್ಥ ಮಾಡಿಕೊಂಡ್ರೆ ನಮಗೆ ನುಡಿ ನಡೆ ಎರಡೂ ಕೂಡ, ನುಡಿಯಲ್ಲಿ ತಂದ್ರೆ ತೋರಿಸು ಹೇಳೋದು, ನಡೆಯಲ್ಲಿ ಅಂದರೆ ತೋರಿಸೋದು. ವೇದವ್ಯಾಸ ರೂಪದಿಂದ ತಾಮಸ ಪುರಾಣಾದಿಗಳನ್ನು ಬರೆದು ಏನೇನೋ ಹೇಳಿಬಿಡ್ತಾರೆ, ಮೋಹನ ಮಾಡ್ತಾರೆ. ಕೃಷ್ಣ ಈ ಜಾರ ಚೋರ ಇತ್ಯಾದಿ ತೋರಿಸ್ತಾ ಮೋಹ ಕವಿಸ್ಬಿಡ್ತಾರೆ. ಆದ್ದರಿಂದ ನಡೆ ನುಡಿಗಳಲ್ಲಿ ಹಾಗೆ ಮಾಡೋದಕ್ಕೆ ಅದೇ ಕಾರಣ. ಮಿಥ್ಯಾ ದರ್ಶನ ದೋಷೇಣ, ದರ್ಶನ ಅನ್ನೋದಕ್ಕೆ ಎರಡರ್ಥ. ದರ್ಶನ ಅಂದರೆ ಕಾಣೋದು, ದರ್ಶನ ಅಂದರೆ ಸಿದ್ಧಾಂತ. ಮಿಥ್ಯಾ ದರ್ಶನ ಷಡ್ ದರ್ಶನ ಇದ್ದ ಹಾಗೆ ಮಿಥ್ಯಾ ದರ್ಶನ ಹುಟ್ಟಿಸ್ತಾನೆ. ತಮೋಯಾಂತಿ ಚ ತೇನೈವ ತಸ್ಮಾತ್ ದೋಷ ವಿವರ್ಜಿತ ಪ್ರಾದುರ್ಭಾವಗತಂ ಚೈವ ಜಾನೀಯಾತ್ ವಿಷ್ಣು ಮಂಜಸ ಇತಿ ಬ್ರಹ್ಮಾಂಡೆ. ಆದ್ದರಿಂದ ನಮಗೊಂದು ತಿಳ್ಕೊಂಬಿಡ್ಬೇಕು ಅಂತ ಹೇಳ್ತಾರೆ. ಪ್ರಶ್ನೆ ಕರೆಕ್ಟ್ ಉತ್ತರ ತಿಳ್ಕೋಬೇಕು. ತಿಳ್ಕೊಳ್ಳೋಕ್ಕಾಗಲಿಲ್ಲ ಹೋದಲ್ಲ, ಒಂದು ತಿಳ್ಕೊಂಬಿಡ್ಬೇಕು. ದೇವ್ರಿಗೆ ದೋಷ ಇಲ್ಲ ಗಟ್ಟಿ ಮಾಡ್ಕೊಂಬಿಡ್ಬೇಕು, ಅರ್ಥ ಆಯ್ತಾ? ದೇವ್ರಿಗೆ ದೋಷ ಇಲ್ಲ, ಅಷ್ಟು ತಿಳ್ಕೊಂಡ್ಬಿಟ್ರೆ ಒಂದು ಆನ್ಸರ್ ಸಿಕ್ಕಾಗ ನಮಗೆ. ಹೇಗೆಂತ ಉತ್ತರ ಗೊತ್ತಿಲ್ಲ ಅಷ್ಟೇ ನಮಗೆ ಉತ್ತರ ಗೊತ್ತು. ಬಟ್ ಒಂದು ಉತ್ತರ ಗೊತ್ತೇನಂತ, ಉದಾಹರಣೆಗೆ ಕೆಲವು ಮ್ಯಾಥಮೆಟಿಕ್ಸ್ ಅಲ್ಲಿ ಕೊಡ್ತಾರೆ, ಪ್ರೂವ್ ದಟ್ ಅಂತ ಕೊಟ್ಬಿಡ್ತಾರೆ. ಉತ್ತರ ಅಲ್ಲೇ ಇದೆ. ಪ್ರೂವ್ ದಟ್ ಅಂತ ಕೊಟ್ಟಾಗ ಏನಿದೆ ಅಲ್ಲಿ? ಉತ್ತರ ಇದೆ ಅಲ್ಲಿ, ಬಟ್ ಹೇಗೆ ಪ್ರೂವ್ ಮಾಡೋದು ತೋರಿಸ್ಬೇಕಷ್ಟೇ. ಅದು ಬರೆದಾಗ ಪರವಾಗಿಲ್ಲ. ಏನಿದೆ? ಕೆಲವು ಹುಡುಗರು ಏನು ಮಾಡ್ತಾರೆ, ಉದ್ದಕ್ಕೊಂದು ಎರಡು ಪುಟ ಬರೀತಾರೆ, ಏನಿರೋದಿಲ್ಲ ಅದರೊಳಗೆ, ಕೊನೆಗೆ ಹೆನ್ಸ್ ಅಂತ ಬರೋದು ಹಾಕ್ಬಿಡೋದು ಕೊನೆಗೆ. ಏನಾರ್ಥ ನೋಡಿದವರಿಗೆ ಭಾಳ ಪ್ರೂವ್ ಮಾಡಿದ್ದಾರೆ ಅಂತ ಹೇಳೋದು. ಅಂತೂ ಒಂದೇನು ಗೊತ್ತಿದೆ ಅವನಿಗೆ, ಅದಂತೂ ಸರಿ. ಆದ್ದರಿಂದ ಸಾಮಾನ್ಯರಿಗೆ ನಾವು ಹೆಚ್ಚು ವಿಷಯ ಗೊತ್ತಿಲ್ಲದೆ ಹೋದರೂ ಕೂಡ ಇಷ್ಟು ಮಾತ್ರ ಎಂದು ಏನು ಮಾಡಿ ಶೇಕ್ ಆಗಬಾರ್ದು. ಕೆಲವ್ರ ಬಗ್ಗೆ ವಿಶ್ವಾಸ ಇಟ್ಕೊಂಡ್ಬಿಟ್ಟಿದ್ರು, ಬಾಬಾಗಳ ಬಗ್ಗೆ ಇಟ್ಕೊಂಡಿರ್ತಾರಲ್ಲ, ಅವನು ಏನೇ ಮಾಡಲಿ ವಿಶ್ವಾಸ ಕಳ್ಕೊಂಬೋದಿಲ್ಲ ಅವರು, ಗೊತ್ತಾಯ್ತಿಲ್ಲ. ಎಲ್ಲ ಕೂಡ ಕೆಲವರೆಲ್ಲ ಇರ್ತಾರೆ, ಕೆಲವರೆಲ್ಲ ಭಾರಿ ಅಂತ್ಯಕಾಲಕ್ಕೆ ಕೊರಗೆ ಕೊರಗೆ ಸತ್ತವರು ಕೆಲವರೆಲ್ಲ, ಬೇರೆ ಮತದ ಆಚಾರ್ಯರುಗಳೆಲ್ಲ. ಆದ್ರೆ ಶಿಷ್ಯರು ಏನು ತಿಳ್ಕೊತಿದ್ರು ಗೊತ್ತಾ? ನಾಟಕ ಅಂತ ತಿಳ್ಕೊತಿದ್ರಂತವ್ರು ಒದ್ದಾಡ್ತಿದ್ದಾನೆ. ನಾವು ದೇವ್ರಿಗೆ ಹೇಳೋದನ್ನ ಯಾರು ಹೇಳ್ತಾರ? ಅವರು ತಮ್ಮ ಇವ್ರಿಗೆ ಹೇಳ್ತಾರೆ. ಎಂಥ ಭ್ರಮೆ ಇರಬೇಕು ಅವ್ರಿಗೆ. ಆದ್ದರಿಂದ ಎಂದೂ ಹಾಗೆ ತಿಳ್ಕೊಬಾರ್ದು. ಬೇರೆಯವರಲ್ಲಿ ದೋಷ ಇದ್ದರೆ ಸಂಭಾವ್ಯ, ದೇವರಲ್ಲಿ ದೋಷ ಬಂದರೆ ಏನರ್ಥ? ಅದು ದೋಷ ಅಲ್ಲ ಅಂತ ತಿಳ್ಕೊಂಡಿರ್ಬೇಕು. ಅದು ಸೂರ್ಯ ನಮಗೆ ಕಾಣದೆ ಹೋದರೆ ಸೂರ್ಯನೇ ದೋಷ ಇಲ್ಲ, ಯಾರಿಗೆ ದೋಷ ಇದೆ? ನಮಗೆ ದೋಷ ಇದೆ. ಆ ಕ್ಲೌಡ್ ನಮಗೆ ಅಡ್ಡಿ ಆಗ್ತಿದೆ ಸೂರ್ಯನ ಕಾಣೋದಕ್ಕೆ ಅಷ್ಟೇ ಹೊರತು ಸೂರ್ಯನಿಗೆ ಯಾವ ಅಡ್ಡಿ ಆತಂಕಗಳು ಇಲ್ಲ. ಆ ರೀತಿ ಯೋಚನೆ ಮಾಡಿದರೆ ನಾವು ಯಾತು ಸರಿ ತಿಳಿಬೇಕು, ಒತ್ತು ಕೊಡ್ತಾರೆ. ಎರಡು ಗುಣಪೂರ್ಣನಾಗಿದ್ದಾನೆ ಹೌದು, ದೋಷ ದೂರದ್ದಾನಾಗಿದ್ದಾನೆ ಹೌದು. ಆ ಬಗ್ಗೆ ಎಂದೆಂದೂ ಶೇಕ್ ಆಗಬಾರದು. ಗುಣಕ್ರಿಯಾದಯೋ ವಿಷ್ಣೋಹೋ ಸ್ವರೂಪಂ ನಾನ್ಯದಿಶ್ಯತೆ ಅಥೋ ಮಿಥೋಪಿ ಭೇದೋನ ತೇಷಾಂ ಕಶ್ಚಿತ್ ಕದಾಚನ ಸ್ವರೂಪೇಪಿ ವಿಶೇಷೋಸ್ತಿ ಸ್ವರೂಪವತ್ವವದೇವತು ಭೇದಾಭಾವೇಪಿ ತೇನೈವ ವ್ಯವಹಾರಸ್ಯ ಸರ್ವತಃ ಇತಿ ಮಹೋಪನಿಷದಿ. ಇನ್ನೊಂದು ಸೂಕ್ಷ್ಮ ಪ್ರಶ್ನೆ. ದೇವರಿಗೂ ದೇವರ ಗುಣಗಳಿಗೂ ಏನಂತ ತಿಳ್ಕೊಂಡಿದ್ದೇವೆ ನಾವು? ಈಗಾಗಲೇ ಒಂದು ವಿಷಯ ಏನು ತಿಳ್ಕೊಂಡಿದ್ದೇವೆ? ಅಭೇದ ಅಷ್ಟು ತಿಳ್ಕೊಂಬಿಟ್ಟಿದ್ದೇವೆ. ಆ ರೀ ಆಚಾರ್ಯ ಹೇಳಿದ್ದಕ್ಕೆ ನಮ್ಗೆ ಗೊತ್ತಾಯ್ತು ಅಷ್ಟು. ಆಚಾರ್ಯ ಹೇಳಿದ್ದಕ್ಕೆ ಬೇರೆ ಮತ್ತಲ್ಲಿ ಏನು ತಿಳ್ಕೊಂಬಿಟ್ಟಿದ್ದಾರೆ ಅವರು? ಭೇದ ಅಂತ ಹೇಳಿಬಿಡ್ತಾರೆ. ದೇವರಿಗೂ ಅವ್ರ ಗುಣಗಳಿಗೂ ಭೇದ. ಭೇದ ಅಂತ ಹೇಳಿದರೆ ಒಂದಲ್ಲ ಹೋಗುತ್ತೆ ಅಂತ ಅರ್ಥ. ಭೇದ ಅಂದರೆ ಯಾವಾಗಲೂ ಇರತಕ್ಕಂಥ ನ್ಯಾಚುರಲ್ ಆದಂತಾಗೋಯ್ತು, ತಪ್ಪು. ದೇವರಿಗೂ ದೇವ್ರ ಗುಣಗಳಿಗೂ ಏನಿದೆ? ಅಭೇದ ಇದೆ. ಅದಕ್ಕೆ ಸ್ವಾಗತ ಭೇದ ವಿವರ್ಜಿತ ಪದ ಗಟ್ಟಿ ತಿಳ್ಕೊಂಡಿರ್ಬೇಕು. ಹಾಗಿದ್ರೆ ಅದು ಹಾಗೇನೆ ಎರಡಿದೆ, ಸ್ವರೂಪದಲ್ಲಿರೋದೆಲ್ಲ ಒಂದಿದ್ದೇ ಇದೆ. ಅದೆಲ್ಲ ಆತನೇ ಅರ್ಥ, ಸ್ವರೂಪದಲ್ಲಿ ಆತನೇ, ಗೊತ್ತಾಯ್ತಾ? ಆಮೇಲೆ ಮಹಾಲಕ್ಷ್ಮಿ, ಆಮೇಲೆ ವಾಯುದೇವರು ಮೊದಲಾದವರು, ಆಮೇಲೆ ಮೂರು ಹಂತದಲ್ಲಿ ಚಿಂತನೆ ಮಾಡಬೇಕು. ಇದು ಕೂಡ ಹಾಗೇನೆ, ದೇವರಿಗೆ ದೇವ ಎಲ್ಲ ಗುಣಗಳು ಸ್ವರೂಪನೇ. ಆಗ ಒಂದು ಪ್ರಶ್ನೆ ಬಂತು, ಹಾಗೆ ದೇವರ ಗುಣ ಅಂತ ಕರಿತೇವಲ್ಲ, ದೇವರ ಗುಣ ಅಂತ ಕರೆದಾಗ ಏನಾಯ್ತು ಅಲ್ಲಿಗೆ? ಭೇದ ಬಂದಾಗ ಆಯ್ತಲ್ಲ ಅಂತ ಪ್ರಶ್ನೆ ಬಂತು. ಅದಕ್ಕೆ ಹೇಳ್ತಾರೆ ಅದು ವಿಶೇಷ ಬಲದಿಂದ ಕರೀತಾರೆ. ಅಭೇದೇಪಿ ಅಭೇದೇ ಭೇದ ವ್ಯವಹಾರ ನಿರ್ವಾಹಕ ವಿಶೇಷ ಅಂತ ಕರೆದಿದ್ದಾರೆ ಆಚಾರ್ಯ. ಅಭೇದ ಇದ್ರೂ ಕೂಡ ಯಾವ ವ್ಯವಹಾರ ಮಾಡ್ತೇವೆ ನಾವು? ಅದನ್ನು ಭೇದ ವ್ಯವಹಾರ ಮಾಡದೇ ಮಾಡ್ತೇವೆ ಅಷ್ಟೇ ಹೊರತು ಅದೇನಲ್ಲ, ನಿಜವಾಗ್ಲೂ ಭೇದ ಅಲ್ಲ. ಆ ರೀತಿ ಮಾಡೋದಕ್ಕೆ ಏನು ಕಾರಣ? ವಿಶೇಷ ಅಂತ ಕಾರಣ ಅದನ್ನು ಹೇಳಿದರು. ಅಲ್ಲ ಹಾಗೆ ಹೇಗೆ ಒಪ್ಪೋದು ಅಂತ ಕೇಳಿದರೆ ಆಯ್ತಾ, ಸಿಂಪಲ್ ಎಕ್ಸಾಂಪಲ್ ಕೊಟ್ಬಿಡ್ತಾರೆ. ಸ್ವರೂಪ ಸ್ವರೂಪತ್ವ, ಸ್ವರೂಪ ಸ್ವರೂಪತ್ವ ಬೇರೇನೋ, ಅದೇನೋ ಒಂದೇ. ಆದರೂ ಸ್ವರೂಪತ್ವ ಅಂತ ಕರಿತೇವೆ, ಅವನ ಸ್ವರೂಪ ಅಂತ ಕರೆಯೋದಿಲ್ಲ. ಅವನ ಸ್ವರೂಪ ಅಂತ ಕರೆದಾಗ ಸ್ವರೂಪ ಅವನೋ ಬೇರೆ? ಅವನು ಸ್ವರೂಪ ಆದರೆ ಅವನ ಸ್ವರೂಪ ಅಂತ ಕರಿತೀವಿ ತಾನೆ, ಅದೇ ವಿಶೇಷ. ಇದು ಹೇಳೋದಕ್ಕೆ ಬೇರೆಯವರಿಗೆ ಬರಲಿಲ್ಲ, ಅದಕ್ಕೆ ಏನು ಮಾಡಿಬಿಟ್ರು? ಆ ರೀತಿ ಹೇಳೋಕ್ಕೆ ಬರೋದಿಲ್ಲ ಆದರೆ ಭೇದ ಅಂತ ಹೇಳ್ಬಿಡೋದು. ಉತ್ತರ ಕೊಡೋಕ್ಕಾಗದೆ ಹೋದಾಗ ಏನು ಮಾಡಿಬಿಡೋದು? ತಾವು ತೋಚಿ ಅಂತ ಹೇಳ್ಬಿಡೋದು, ಹಾಗೆ ಹೇಳಬಾರ್ದು. ಅದಕ್ಕೆ ವಿಶೇಷ ಅಂತ ಆಚಾರ್ಯ ಪದ ಹೇಳ್ತಾ ತಿಳಿಸಿದ್ದಾರೆ. ಹಾಲು ಹಾಲಿನ ಬಣ್ಣ ಎರಡು ಏನು? ಎರಡು ಒಂದೇನೆ. ಆದರೆ ನಾವೇನಂತ ಕರಿತೇವೆ? ಹಾಲಿನ ಬಣ್ಣ ಅಂತ ಕರಿತೇವೆ. ಯಾತಕ್ಕದು ವಿಶೇಷ ಅಷ್ಟೇ. ಇದನ್ನ ಇದು ಈ ಟರ್ಮ್ ಯಾರು ಉಪಯೋಗಿಸಿರಲಿಲ್ಲ, ಬೇರೆ ವಿಶೇಷ ಉಪಯೋಗಿಸಿದ್ದಾರೆ, ಈ ವಿಶೇಷ ಉಪಯೋಗಿಸಿಲ್ಲ. ಅರ್ಥ ಆಯ್ತಾ? ಇದು ಆಚಾರ ಒಬ್ಬರೇ ಉಪಯೋಗಿಸಿದ ವಿಶೇಷ. ಭೇದಾಭಾವೈಪಿ ತೇನ ಇವ ವ್ಯವಹಾರಶ್ಚ ಸರ್ವತಃ. ಇದು ವ್ಯವಹಾರಕ್ಕೆ ಉಪಯೋಗಿಸೋದೇ ಹೊರತು ವಸ್ತುಸ್ಥಿತಿಯಲ್ಲಿ ನಿಜವಾಗ್ಲೂ ಏನಿದೆ? ಅಭೇದ ಇದೆ. ಸೊ ಅಭೇದ ಇದ್ದು ಭೇದ ವ್ಯವಹಾರ ಬಿಡೋದಕ್ಕೆ ವಿಶೇಷ ಅಂತ ಕರೀತಾರೆ. ಅದಕ್ಕೆ ನಾವು ಏನಂತ ಕರಿತೇವೆ? ಸವಿಶೇಷ ಅಭೇದ ಅಂತ ಹೆಸರು. ಅಭೇದಕ್ಕೆ ಏನಂತ ಹೆಸರು? ಸವಿಶೇಷ ಅಭೇದ, ವಿಶೇಷದಿಂದ ಒಡಗೂಡಿದ ಅಭೇದ ಅಂತ ಅರ್ಥ. ಇದರಲ್ಲಿ ಆಚಾರ್ಯ ಸ್ವಂತ ಹೇಳೋದಲ್ಲ, ವಿತಿ ಮಹೋಪನಿಷದಿ ಫುಲ್ ಆಫ್ ಕೊಟೇಶನ್ಸ್. ವಿಶೇಷ ಆಯಿತು ಆಧಾರ ಕೊಟ್ಟಾಗತ್ತೆ ಎಲ್ಲರಲ್ಲಿ. ಅದಕ್ಕೆ ರಾಯರು ಭಾವದೀಪದಲ್ಲಿ ಬರೀತಾರೆ. ಯಾತಕ್ಕೆ ಆಚಾರ್ಯರು ಭಾರಿ ಕೊಟೇಶನ್ ಕೊಡ್ತಾರೆ ಅಂತ ಕೇಳಿದರೆ, ತಾವು ಹೇಳಿರೋ ಒಂದು ಕೊಟೇಶನ್ ಕೊಡೋದಕ್ಕಿಂತ ಕೊಟೇಶನ್ನ ಉತ್ತರ ಇದ್ದು ಬಿಟ್ಟರೆ ಮುಗಿದು ಹೋಗ್ತಾರೆ. ಕೊಟೇಶನ್ ಕಮ್ ಪ್ರೂಫ್ ಅದು, ಅರ್ಥ ಆಯ್ತಾ? ಸ್ಟೇಟ್ಮೆಂಟ್ ಕಮ್ ಪ್ರೂಫ್, ಎರಡು ಒಟ್ಟಿಗೆ ಕೊಡೋದಕ್ಕೋಸ್ಕರ ಆಚಾರ ಆಗಿ ಮಾಡ್ತಾರೆ. ಇದು ಸರಿಯಾದ ಉತ್ತರ ಅವೆಲ್ಲ ಕೂಡ. ಅಭಿನ್ನತ್ವಮಭೇದಶ್ಚ ಯಥಾಭೇದ ವಿವರ್ಜಿತಂ ವ್ಯವಹಾರ್ಯಂ ಪೃಥಕ್ಚಾತ್ ಏವಂ ಸರ್ವೇ ಗುಣಾಹರೇ ಅಭೇದ ಅಭಿನ್ನಯೋರ್ಭೇದೋ ಯದಿವಾ ಭೇದ ಭಿನ್ನಯೋ ಅನವಸ್ಥಿತಿರೇವ ಸ್ಯಾತ್ ನ ವಿಶೇಷಣತಾಮತಿ ಮೂಲ ಸಂಬಂಧವ ಜ್ಞಾತ್ವಾ ತಸ್ಮಾದೇ ಕಮನಂತಥ ವ್ಯವಹಾರ್ಯಂ ವಿಶೇಷೇಣ ದುಸ್ತರ್ಕಬಲತೋ ಹರೇ ವಿಶೇಷೋಪಿ ಸ್ವರೂಪಂ ಸಹ ಸ್ವನಿರ್ವಾಹಕತ ಅಸ್ಯ ಚ ಇತಿ ಬ್ರಹ್ಮತರ್ಕೇ. ಇದು ಇಂಪಾರ್ಟೆಂಟ್. ಹಾಗಿದ್ರೆ ಪರಮಾತ್ಮನ ಗುಣಗಳಿಗೂ ಅವನಿಗೂ ಅಭೇದ, ಭೇದ ವ್ಯವಹಾರ ಅಂಬುದು ವಿಶೇಷದಿಂದ ಸರಿನೇ. ವಿಶೇಷಕ್ಕೂ ದೇವರಿಗೇನು ಸಂಬಂಧ ಅಂತ ಮತ್ತೊಂದು ಪ್ರಶ್ನೆ ಬಂದರೆ, ವಿಶೇಷರು ಏನಾಗಿದೆ? ಸ್ವರೂಪ, ವಿಶೇಷನೂ ಸ್ವರೂಪನೇ. ಆದ್ದರಿಂದ ಯೋಚನೆ ಇಲ್ಲವೇ ಇಲ್ಲ. ಈ ರೀತಿ ಸ್ವರೂಪ ಬೇರೆ ಹೇಳೋಕ್ಕೆ ಏನು ಮಾಡ್ತಾರೆ ಗೊತ್ತಾ? ಅವರು ಬೇರೆ ಹೇಳೋಕ್ಕೆ ಹೋಗಿ ಕೊರಿ ಏನು ಮಾಡ್ಕೊಂಡ್ಬಿಡ್ತಾರೆ? ಅನವಸ್ಥ ದೋಷಕ್ಕೆ ಹೋಗ್ತಾರೆ. ಅನವಸ್ಥ ಪ್ರಾಮಾಣ್ಯಂ ಸ್ವತಃ ಹೇಳಬೇಕು, ಇದನ್ನು ಸ್ವತಃ ಅಂತಲೇ ಹೇಳಬೇಕು. ಸ್ವತಃ ಅಂತ ಹೇಳದೆ ಹೋದರೆ ಅನವಸ್ಥ ದೋಷ ಬಂದೇ ಬರುತ್ತೆ. ಭೇದ ವ್ಯವಹಾರ ನಿರ್ವಾಹ ಮಾಡಲೇಬೇಕು, ಅಭೇದವನ್ನು ಒಪ್ಪಲೇಬೇಕು. ಆ ರೀತಿ ವ್ಯವಹಾರ ಮಾಡೋದೇ ನಿಜವಾದ ಅರ್ಥದಲ್ಲಿ ಅನುಭವ ಸಿದ್ಧವಾದದ್ದು. ಅದು ಇದು ಆಧಾರ ಬೇಕಿಲ್ಲ. ಅದಕ್ಕೆ ಏನು ಆಧಾರ ಸಾಕು? ಅದಕ್ಕೆ ಅನುಭವ ಸಾಕು. ಒಂದೇ ಅಂತ ಗೊತ್ತಿದ್ರೂ ಕೂಡ ನಾವು ಭೇದ ವ್ಯವಹಾರ ಮಾಡೋದು ಕಂಡಿದ್ದೇವೆ. ಒಂದು ಅಂತ ಹೇಳೋದು ಬಿಡೋದಿಲ್ಲ. ಆ ವ್ಯವಹಾರಕ್ಕೆ ಕಾರಣವಾಗಿದ್ದೇ ವಿಶೇಷ. ಏಕಮೇವಾದ್ವಿತೀಯಂ ತತ್ ನೇಹ ನಾನಾಸ್ತಿ ಕಿಂಚನ. ಅದ್ರ ಬದಲು ಬೇರೆ ಅಂತ ಯಾಕೆ ಹೇಳಬಾರ್ದು ಅಂದರೆ, ಏಕಮೇವಾದ್ವಿತೀಯಂ ನೇಹ ನಾನಾಸ್ತಿ ಕಿಂಚನ ಶ್ರುತಿ ಹೇಳ್ತಾ ಇದೆ. ಇಹ ಬ್ರಹ್ಮಣಿ ನಾನಾ ಕಿಂಚನ ನಾಸ್ತಿ, ಪರಮಾತ್ಮನಲ್ಲಿ ಭೇದದ ಹೆಸರೇ ಇಲ್ಲ ಅಂತ ಹೇಳಿದ ಮೇಲೆ ಅದನ್ನು ಒಪ್ಪಲೇಬೇಕು ನಾವು. ಮೃತ್ಯೋ ಸಮೃತ್ಯು ಮಾಪ್ನೋತಿ ಯಹ ನಾನೇವ ಪಶ್ಯತಿ. ಆಗೊಂದು ಪ್ರಶ್ನೆ ಬಂದು, ಸರಿ ಬಿಡಿ, ನಿಮ್ಮದು ಆ ವ್ಯೂ, ನಮ್ಮದು ಈ ವ್ಯೂ, ಅಡ್ಜಸ್ಟ್ ಮಾಡ್ಕೊಂಬೇಡ ಅಂತ ಕೇಳಿದರೆ, ಇಲ್ಲ ಏನಾಗುತ್ತೆ ಇದು? ಅಕಸ್ಮಾತ್ ಬೇರೆ ಅಂತ ಹೇಳಿದ್ರೆ ಏನಾಗುತ್ತೆ? ಮೃತ್ಯೋ ಸಮೃತ್ಯು ಮಾಪ್ನೋತಿ ಯಹ ನಾನೇವ ಪಶ್ಯತಿ. ಯಾರು ದೇವರನ್ನು ಒಪ್ಪಿದ್ದಾರೆ, ದೇವರಿಗೆ ಗುಣನ ಒಪ್ಪಿದ್ದಾರೆ, ಭೇದ ಹೇಳಿಬಿಡ್ತಾರೆ, ಅವರು ಎಲ್ಲಿಗೆ ಹೋಗ್ತಾರೆ? ಅಂಧಂತಮಸಿಗೆ ಹೋಗ್ತಾರೆ. ಎಷ್ಟು ರಿಸ್ಕ್ ಇದೆ? ದೇವ್ರನ್ನ ಒಪ್ಪದೆ ಅಂಧಂತಮಸಿಗೆ ಹೋಗೋದೊಂದು, ದೇವ್ರನ್ನ ಒಪ್ಪಿ ಗುಣ ಒಪ್ಪದೆ ಅಂಧಂತಮಸಿಗೆ ಹೋಗೋದೊಂದು, ದೇವರನ್ನು ಒಪ್ಪಿ ಗುಣಗಳನ್ನು ಒಪ್ಪಿ ಭೇದ ಹೇಳಿದ್ದಕ್ಕೆ ಏನಾಯ್ತಲ್ಲಿ ಮತ್ತೆ ಅಂಧಂತಮಸ್ಯೆ? ಯಾತಕ್ಕೆ ಕೊನೆಗೆ ದೇವರಿಗೆ ಗುಣಗಳು ತೆಗೆದಾಗಾಯ್ತು, ಒಂದು ಮೈಂಡ್ ಏನಾಗಬೇಕವೋ ಹೋಗಬೇಕಾಗತ್ತೆ. ಅದರಿಂದನೇ ನೀವು ಅದೊಂದು ವ್ಯೂ ಇದೊಂದು ಅಂತ ಹೇಳಬಾ, ಇದು ಒಂದೇ ವ್ಯೂ. ಏಕಮೇವಾದ್ವಿತೀಯಂ ಏಕಮೇವಾದ್ವಿತೀಯಮ್ಮೇ ಆಗಿದೆ. ಇದರಿಂದ ಅರ್ಥ ಮಾಡ್ಕೊಂಡಿವಿ ಎಲ್ಲ ಮತದವರು ಕೂಡ ಇಂಥ ತಪ್ಪುಗಳನ್ನು ಸರಮಾಲೆ ಮಾಡ್ತಾರೆ ಅವರು. ಆಚಾರ ಒಂದು ಕೂಡ ವ್ಯತ್ಯಾಸ ಆಗಬಾರ್ದು. ಆ ರೀತಿ ಹೇಳ್ತಾರೆ, ಯಥೋದಕೆ ದುರ್ಗೇ ವೃಷ್ಟಂ ಪರ್ವತೇಶು ವಿಧಾವತಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇ ವಾನು ವಿಧಾವತಿ ಇತ್ಯಾದಿ ಶ್ರುತೇಶ್ಚ. ಎಷ್ಟು ಫಾ ಬೀಳ್ತಾ ಎರಡು ಹೇಳಬೇಕೀಗ. ದೇವರಿಗೂ ದೇವರ ಗುಣಗಳಿಗೂ ಭೇದ ಹೇಳ್ತಕ್ಕಂಥವನು ಹಾಳಾಗಿ ಹೋಗ್ತಾನೆ, ಒಂದು ಪಾಯಿಂಟ್. ಮತ್ತು ಬೇಗ ಹಾಳಾಗ್ತಾನೆ, ಇನ್ನೊಂದು ಎರಡು ಹೇಳಬೇಕೀಗ. ಅದಕ್ಕಾಗಿ ಪರ್ವ ಯಥಾದಕಂ ದುರ್ಗೇ ವೃಷ್ಟಂ, ಬೆಟ್ಟದ ಮೇಲೆ ಮಳೆ ಬಂತು, ನೀರು ಬಿತ್ತು, ಏನಾಗುತ್ತದು? ಮೇಲೋಗೋ ಚಾನ್ಸ್ ಇದೆಯಾ? ಕೆಳಗೆ ಬೇರೆ ದಾರಿ ಇಲ್ಲ. ಮತ್ತೆ ಹೇಗೆ ಹೋಗುತ್ತದು? ಅಲಕನಂದ ನೋಡಬೇಕು ಹೇಗೆ ಬರುತ್ತೆ. ಸೋರ ನೋಡಿ ನಿಂತ್ಕೊಳ್ಳೋಕ್ಕಾಗಲ್ಲ, ಆ ರೀತಿ ಬರುತ್ತೆ. ಅಷ್ಟು ಫಾಸ್ಟಾಗಿ ಬಿಡ್ತಾರೆ ದುಷ್ಟರು ಅಂತ ಅರ್ಥ. ಆದ್ದರಿಂದ ಎಂದೂ ತಪ್ಪು ತಿಳುವಳಿಕೆಯನ್ನು ಹೊಂದಬಾರದು. ದೇಶ ಸರ್ವತ್ರ ಪುರುಷ ಸ್ವತಂತ್ರ ಕಾಲ ನಿತ್ಯತ ಇತ್ಯಾದಿಷು ಸ್ವಸಂಬಂಧೋ ಯಥೈವ ಗುಣರೂಪಿಣ ಗುಣಿತ್ವಂ ಗುಣಭೋಕ್ತೃತ್ವಂ ಸ್ಯಾದ್ವಿಷ್ಣೋ ತಚ್ಚ ಸಸ್ವಯಂ ಇತಿ ಬ್ರಹ್ಮತರ್ಕೇ. ಬರೀ ಉಪನಿಷತ್ ಹೇಳಿದ್ದಲ್ಲ, ಬ್ರಹ್ಮತರ್ಕ ಹೇಳ್ತಾ ಇದೆ. ದೇಶ ಸರ್ವತ್ರ ಪುರುಷ ಸ್ವತಂತ್ರ ಕಾಲ ನಿತ್ಯತ ಇತ್ಯಾದಿಷು ನಿತ್ಯ ಪದಾರ್ಥಗಳಲ್ಲಿ ಅವುಗಳ ಗುಣಗಳಿಗೆ ನಾವೆಲ್ಲ ಕಡೆ ಏನು ಒಪ್ಪಬೇಕಾಗತ್ತೆ? ಬರೀ ದೇವ್ರ ಬಗ್ಗೆ ಅಷ್ಟೇ ಅಲ್ಲ, ಜೀವನಿಗೂ ಸ್ವರೂಪ ಭೇದ ಗುಣಗಳು ಏನು ಸಂಬಂಧ ಹೇಳಬೇಕು? ಮತ್ತೆ ಅಲ್ಲೂ ಮತ್ತೆ ಅಭೇದವನ್ನೇ ಹೇಳಬೇಕು, ವ್ಯವಹಾರಕ್ಕೆ ವಿಶೇಷವನ್ನೇ ಒಪ್ಪಬೇಕು. ಆದ್ದರಿಂದ ಇದು ಯಾವುದೋ ಕಥೆಯಲ್ಲ, ಪ್ರತಿಯೊಂದು ಅಭಿನ್ನ ಪದಾರ್ಥ ಒಂದು ವಸ್ತುವಿಗೂ ಅದರ ಅಭಿನ್ನ ಧರ್ಮಗಳಿಗೂ ಹೇಳಬೇಕಾದ ಒಂದು ಸಂಬಂಧ ಅಂದರೆ ಅಭೇದನೇ, ವಿಶೇಷ ಕೂಡಿಯೇ ಇರಬೇಕು. ಏನು ಚೇಂಜ್ ಮಾಡ್ತಾರೆ, ಏನಾಯ್ತು ಅದರಿಂದ? ಅಲ್ಲ, ಅದೇ ಹೇಳ್ತಿರೋ ಸಾಮಾನ್ಯ ಅಂತ ಕೇಳಿ ಯಾವ ಇದಾದ್ರೆ ಅದೆಲ್ಲ ಬಿಟ್ಟುಬಿಡಿ. ಈಗ ಮದ್ದೇನು ಹೇಳಿದ್ದೆ ನಾವೀಗ, ಮಾವಿನಕಾಯಿ ಏನಿದೆ ಹಸಿರಿದೆ, ಅದೇ ಮುಂದೆ ಏನಾಯ್ತು? ಕೆಂಪಾಯ್ತು. ಅದಕ್ಕೇನು ಸಂಬಂಧ ಹೇಳಿದ್ದೆ ನಾವಾಗ? ಏನು ಸಂಬಂಧ ಹೇಳಿದ್ದೇವೆ? ಭೇದಾಭೇದ ಅಂತೇಳಿ, ಭೇದಾಭೇದ ಸಂಬಂಧ. ಎಲ್ಲಿ ಚೇಂಜ್ ಮಾಡ್ಲಿಕ್ಕೆ ಬಂದು ಪುಣ್ಯಕ್ಕೆ ಹಾಲಿನ ಬಣ್ಣ ಚೇಂಜ್ ಮಾಡೋ ಪದ್ಧತಿ ಬಂದಿದೆಯಾ? ಯಾಕೆ? ಎಂಥ ಗುಣ ಅದು? ಎಂಥದ್ದದು? ಎಂಥದ್ದದು? ಉದಾಹರಣೆ, ಬಾದಾಮಿ ಹಾಲಿಕ್ಕೆ ಬಣ್ಣ ಚೇಂಜ್ ಆಗುತ್ತೆ, ಹೋಗ್ತಾನೆ. ಕೇಸರಿ ಹಾಕಿದ್ರೆ ಬಣ್ಣ ಚೇಂಜ್ ಆಗುತ್ತೆ. ನಾವು ಏನಂತ ಹಾಲು ಚೇಂಜ್ ಆಯ್ತು ಅಂತ ಹೇಳ್ತೇವೆ ನಾವು. ಏನಂತ ಹೇಳ್ತೇವೆ ಅಲ್ಲಿ? ಕೇಸರಿ ಎಫೆಕ್ಟ್ ಕಾಣ್ತಾ ಇದೆ ಅಷ್ಟೇ. ಸೊ ಇಲ್ಲೂ ಕೂಡ ಬಣ್ಣಕ್ಕೆ ಚೇಂಜ್ ಆಗಿಲ್ಲ, ಏನಾಗ್ತಿದೆ ಅಲ್ಲಿಗ? ಇವ್ರು ಯಾವುದೇ ಚೇಂಜ್ ಮಾಡಿ ಈ ರೀತಿ ಕಾಣಿಸ್ತಾ ಇದೆ ಅಷ್ಟೇ. ಮತ್ತೆ ಸ್ವಭಾವ ಧರ್ಮ ಬೇರೆ, ಈ ಧರ್ಮ ಬೇರೆ. ಸ್ವಾಭಾವಿಕ ಧರ್ಮಕ್ಕೆ ಮುಚ್ಚೋಗುತ್ತೆ, ಕೆಲವು ಸಲ ಮುಚ್ಚೋಗುತ್ತೆ. ಡೈ ಮಾಡ್ಕೊಂಡಾಗ ಬಿಡಿ ಕೂದಲು ಕಪ್ಪು ಕಂಡ ಕಾಣುತ್ತೆ. ಆ್ಯಕ್ಚುಲಿ ಬಿಡಿಯಾಗಿ ಕಪ್ಪಾಗಿದೆಯಾ ಅದು, ಕಾಣ್ತಾ ಇಲ್ಲ ಅಷ್ಟೇ. ಅರ್ಥ ಆಯ್ತಾ? ಈಗ ಆ ರೀತಿ ಕಾಣದಂತೆ ಮಾಡೋದೊಂದು, ಅಥವಾ ಅನಿತ್ಯ ಗುಣನ ಏನು ಮಾಡಬಹುದು, ಭೇದ ಭೇದ ಇದ್ದ ಗುಣನ ಚೇಂಜ್ ಮಾಡೋದು, ಅದು ದೋಷ ಅಲ್ಲ. ಸ್ವರೂಪ ಅಂತ ಪ್ರೂವ್ ಆದಮೇಲೆ ಏನು ಮಾಡಬೇಕಲ್ಲಿ, ಚೇಂಜ್ ಒಪ್ಪಾಗಿಲ್ಲ. ಎಲ್ಲಿ ಚೇಂಜ್ ಒಪ್ತವೆ ಏನಾಗಿದೆ ಅಲ್ಲಿ ಅಭೇದ ಇಲ್ಲ, ದೇರ್ ಇಸ್ ಸಮಥಿಂಗ್ ಡಿಫ್ರೆಂಟ್ ದ್ಯಾನ್ ದಟ್ ಅಂತ ತಿಳ್ಕೊಂಬಿಟ್ಟು. ಹೌದು, ನ್ಯೂ ಎಂಟಿಟಿ ಅಂತ ಹೇಳಬೇಕೆ ಹೊರತು ಅದು ಚೇಂಜ್ ಆಗಿದೆ ಅಲ್ಲ. ಅದು ಸಾಂಕರ್ಯ ಬಂದಾಗ ಹೊಸ ಜಾತಿ ಬಂತಲ್ಲ, ಹಾಗೆ ಗೊತ್ತಾಯ್ತಾ? ಹೊಸ ಜಾತಿ ಕ್ರಿಯೇಟ್ ಆಗುತ್ತೆ ಸಾಂಕರ್ಯ ಬಂದಾಗ, ಇರೋ ಜಾತಿಯಲ್ಲಿ ಅಡ್ಜಸ್ಟ್ ಆಗೋದಿಲ್ಲ. ಆ ಟೈಪ್ ಅದು ರೂಪಾದ್ಯ ತಥಾ ತದ್ವಶಾಯೇವತೆ ಸರ್ವೇ. ಅದಕ್ಕೆ ಅದ್ರ ಗುಣಧರ್ಮಗಳು ಬೇರೆ ಆಗುತ್ತೆ, ಅದ್ರ ಟೇಸ್ಟ್ ಬೇರೆ ಆಗುತ್ತೆ, ಕ್ವಾಲಿಟಿ ಬೇರೆ ಆಗುತ್ತೆ. ಇದು ಸಾಮಾನ್ಯವಾಗಿದ್ದು ಬೋರೆ ಹಣ್ಣು ಬರುತ್ತೆ ನೋಡಿ, ಈಗ ಅದು ನೋಡೋದಕ್ಕೆ ಇಷ್ಟು ತಪ್ಪ ಕಾಣುತ್ತೆ, ಟೇಸ್ಟೇ ಇರೋದಿಲ್ಲ ಅದ್ರ, ಗೊತ್ತಾಯ್ತಾ? ಏ ನಿಸ್ಸಾರ, ಮೊದಲಿಂದ ಹೇಗೆ ಇಷ್ಟೇ ಇಷ್ಟು ಇರ್ತಿತ್ತು, ಅದ್ರ ಟೇಸ್ಟೇ ಬೇರೆ, ಟೇಸ್ಟ್ ಟೋಟಲಿ ಗಾನ್ ಅದು. ಅದು ಯಾಕೆ ಅದೇ ಅದೇ ಅದು ಬಣ್ಣ ಆಗಿದೆ, ಹೊಸ ಟೈಪೇ ಬಂದಿದೆ, ಈಗ ಹೊಸ ಟೈಪೇ ಬಂದಿರೋದ್ರಿಂದ ಅದು ನೇಚರೇ ಅಷ್ಟು ತಿಳಿತಿಲ್ಲ. ಆ ಹೇತಿ ಹೇಳಬೇಕು ಇಷ್ಟೇಳಿ, ವಿಷ್ಣು ಸರ್ವಗುಣೈ ಪೂರ್ಣಂ ಜ್ಞಾತ್ವಾ ಸಂಸಾರ ವರ್ಜಿತ ನಿರ್ದುಃಖ ಆನಂದ ಹುಂ ನಿತ್ಯಂ ತತ್ಸಮೀಪೇ ಸಮೋದತೆ. ಇಷ್ಟೆಲ್ಲ ಹೇಳಿದ್ರಿ ಏನು ಪ್ರಯೋಜನ ಇದರಿಂದ? ನಮ್ಮ ಪ್ರಶ್ನೆ ಅದೇ, ಪಾಠಕ್ಕೆ ಹೋದ್ರಿ ವಿಷ್ಣು ಗುಣಪೂರ್ಣ ಅಂತ ತಿಳ್ಕೊಂಡು ಏನು ಬಂತು ನಿಮಗೆ, ಗೊತ್ತಾಯ್ತಾ? ದೋಷ ನಿರ್ದೋಷ ಏನು ಬಂತು ನಿಮಗೆ? ಅಷ್ಟೇ, ನಾನು ಸಿನಿಮಾಕ್ಕೆ ಹೋದ್ರೆ ಎಷ್ಟು ಎಂಜಾಯ್ ಮಾಡಿದ್ರು ಗೊತ್ತಾ ಅಂತ ಹೇಳ್ತಾ. ಅದಕ್ಕೇನು ಉತ್ತರ ಕೊಡಬೇಕು? ಇಲ್ಲಿ ತಿಳ್ಕೊಂಡ್ರೆ ಸಂಸಾರ ವರ್ಜಿತ, ನಮ್ಮ ಸಂಸಾರ ಬಂಧನ ಪರಿಹಾರ ಆಗುತ್ತೆ. ಅರ್ಥ ಆಯ್ತಾ? ನಮ್ಮ ಸಂಸಾರ ಬಂಧನ ಪರಿಹಾರ ಆಗತ್ತೆ. ನಿರ್ದುಃಖಾನಂದ ಹುಕ್, ದುಃಖ ದೋಷವಿಲ್ಲದ ಆನಂದವನ್ನು ಅನುಭವಿಸ್ತಾನೆ. ಎಷ್ಟು ದಿವಸ? ನಿತ್ಯಂ ತತ್ಸಮೀಪೆ ಸಮೋ, ದೇವರ ಹತ್ರ ಇರ್ತಾನೆ. ಮುಕ್ತಾನಾಂ ಚಾಸ್ತ್ರ, ಯಾರೋ ತಿರುಪತಿಗೆ ಹೋಗ್ತೇವೆ ದೇವ್ರ ದರ್ಶನ ಮಾಡಿಸ್ತೇವೆ ಅಂತ ಕರೆದು ಬಿಟ್ರೆ ಹೊರಟೇ ಬಿಡ್ತಾನೆ. ಯಾಕೆ ಅಂತ ಕೇಳಿದರೆ ಎಷ್ಟೆಲ್ಲ ವಿಷಯ ಬಾರಿಸಿಬಿಡ್ತಾರೆ, ಮುಂದೆ ನಿಲ್ಲಿಸಿಬಿಡ್ತೇವೆ, ಇನ್ನೂ ಖುಷಿ, ಅರ್ಧ ಗಂಟೆ ಕೊಡಿಸ್ತೇವೆ, ಬದಲೇ ಹೋಗಿಬಿಡ್ತಾರೆ. ದೇವ್ರ ಹತ್ರ ಯಾವಾಗಲೂ ಕೊಡ್ತಾರೆ ಅಂತ ಗೊತ್ತಾಯ್ತಾ? ಇಷ್ಟು ತಿಳ್ಕೊಂಡ್ರೆ ಏನಾಗ್ತಾನೆ? ದೇವ್ರ ಹತ್ರ ಯಾವಾಗಲೂ ಇರ್ತಾನೆ. ನಿತ್ಯಂ ಸಮೋದತೆ ಅಂತ ಹೇಳಿದ್ದರಿಂದ ಎಂಥ ಫಲ ಇದೆ ನಮಗೆ? ಆ ಫಲ ಗೊತ್ತಿಲ್ಲ ಆದ್ದರಿಂದ ದೇವ್ರ ಬಗ್ಗೆ ಯಾಕೆ ತಿಳ್ಕೋಬೇಕು ಅಂತ ಪ್ರಶ್ನೆ ಮಾಡ್ತೇವೆ. ಹೌದು, ಯಾಕೆ ಹೇಳಿಲ್ಲ ಈಗಾಗಲೇ? ಲೇಟ್ ಆಗಬೇಕು ಅವರಿಗೆ, ಲೇಟ್ ಆಗಬೇಕು, ಅಧಿಕ ಪುಣ್ಯ ಕಡಿಮೆ ಆಗಬೇಕು, ಅದಕ್ಕೋಸ್ಕರ ಹಾಗೆ ಮಾಡ್ತಾನೆ. ಹಾಂ, ಟೀಕಾರಾಯರಿಗೆ ಬಾಯಿ ಮೋಹ ಮಾಡ್ತಾನೆ ಅಂತ ಹೇಳಿದ್ವಾ? ಯಾರಿಗೆ ಮೋಹ ಮಾಡ್ತಾನೆ ಅಂತ ಹೇಳಿದ್ದೆ? ಹಾಂ, ಯಾರಿಗೆ? ಹೌದು, ಗಾಂಧಾರಿ ಯಾತಕ್ಕೆ ಮೋಹ ಮಾಡಿದ್ದು? ಗಾಂಧಾರಿ ಏನು ಮಾಡಿ ಎಷ್ಟು ಮಟ್ಟಿ ಪುಣ್ಯವತಿಯಾಗಿದ್ಲು ಅಂದರೆ, ದುರ್ಯೋಧನಾದಿಗಳ ಬಗ್ಗೆ ಧೃತರಾಷ್ಟ್ರನಿಗೆ ಮೋಹ ಇತ್ತು, ಗಾಂಧಾರಿ ಗೆದ್ದಿಲ್ಲ ಮೋಹನ. ದುರ್ಯೋಧನ ಬೈತಿದ್ಲು, ನಿಮ್ಮ ಮಹಾ ಅಯೋಗ್ಯ ಅಂತ ಹೇಳಿದ್ರು. ಧೃತರಾಷ್ಟ್ರ ಅಂತಿದ್ದಿಲ್ಲ, ಒಂದ ಮಾಡಿ ಮತ್ತೆ ಒಂದಾಗಿಬಿಡ್ತಿದ್ದ. ಅದಕ್ಕೆ ಪುಣ್ಯ ಯಾರಿಗೆ ಜಾಸ್ತಿ ಬಂದಿತ್ತು? ಗಾಂಧಾರಿ ಜಾಸ್ತಿ ಬಂದಿತ್ತು, ಅವಳು ಯೋಗ್ಯತೆ ಮೀರಿ ಬಂದಿತ್ತು. ತಕ್ಷಣ ಏನು ಮಾಡಿದ್ರೆ ಅದನ್ನು ತೆಗಿಬೇಕಾಗಿತ್ತು. ಯಾವ ಶಾಪ ಕೊಟ್ಟ ತಕ್ಷಣ ಹೋಗ್ಬಿಡ್ತು, ಎಷ್ಟು ಬೇಕಾದ್ರೂ ಹುಡ್ಕೊಂಡು ಪೂರ್ತಿ ಹೋಗಲಿಲ್ಲ. ಗೊತ್ತು, ಲೋಟ ತುಂಬ ಹೆಚ್ಚು ಹಾಲಾಕಿದ್ರೆ ಏನಾಗುತ್ತದ? ಹೆಚ್ಚು ಭಾಗ ಚೆಲ್ಲುತ್ತೆ, ಹೆಚ್ಚಾಗಿತ್ತು ಅಷ್ಟೇ. ಅಸ್ಕಿಸೋರು ಎಷ್ಟು ಬಿಡ್ತಾ ಹುಡ್ಕೊಂಡ್ಬಿಡೋದು, ಅಷ್ಟು ತುಡಿಸ್ತಾನೆ ಪರಮಾತ್ಮ. ಅದು ಸುಟ್ಟು ಅದರಿಂದ ಹೋಯಿತು. ಆದರೆ ಕೃಷ್ಣನ ಭಯದಾಗ ಎಷ್ಟು ಹೋಗ್ಬೇಕು ಅಷ್ಟು ಹೋಯಿತು. ಧರ್ಮರಾಯಿಂದ ಹೋಗಿದ್ದು ಸ್ವಲ್ಪ ಸಾಲದದು, ಗೊತ್ತಾಯ್ತು? ಎಷ್ಟು ಬೇಕಾಗಿತ್ತು ಆಕೆಗೆ? ಕರೆಕ್ಟಾಗಿ ಮ್ಯಾಚ್ ಆಗಬೇಕಾಗಿತ್ತು. ಅದಕ್ಕೆ ಕೃಷ್ಣನ ಶಾಪ ಕೊಟ್ಟಾಗಲೇ ಹೋಗಿತ್ತು, ಅಲ್ಲಿವರೆಗೂ ಹೋಗಲಿಲ್ಲ. ದಿರ್ದುಃಖಾನಂದ ಹುಂ ನಿತ್ಯಂ ತತ್ಸಮೀಪೇ ಸಮೋದತೆ ಮುಕ್ತಾನಾಂ ಚಾಶ್ರೇಯೋ ವಿಷ್ಣು ಅಧಿಕೋ ಅಧಿಪತಿಸ್ತಥಾ. ವಿಷ್ಣು ಎಂಥವನು, ಹಾಗೆ ಮುಕ್ತರೆಲ್ಲ ಆದಮೇಲೆ ಈಕ್ವಲ್ ಆಗಿಬಿಡ್ತಾರೆ ಅಂತ ಅಲ್ಲಿ ಪ್ರತ್ಯ ಬಂತ ಆಮೇಲೆ. ಅದಕ್ಕೆ ಹೇಳ್ತಾರೆ ಯಾವಾಗಲೂ ದೇವರು ದೇವರೇನೆ ಹೇಳಿಲ್ಲ. ಕೋಟಿ ಕೋಟಿ ಇರುವೆ ಸೇರಿಸಿದ್ರು, ಕೋಟಿ ಕೋಟಿ ಇರುವೆಗಳಾಗ್ತವೆ ಹೊರತು ಒಂದು ಆನೆ ಆಗೋದಿಲ್ಲ. ಅದು ಮುಕ್ತರು ಅನಂತ ಅನಂತ ಸೇರಿದ್ರು ಕೂಡ ಏನಾಗ್ತಾರೆ ಅವರು? ಅನಂತ ಅಂತ ಮುಕ್ತರಾಗಿರ್ತಾರೆ ಅಂತ ಒಬ್ಬೂ ದೇವರಾಗೋದಿಲ್ಲ. ಇದು ವಿಶಿಷ್ಟಾದ್ವೈತ ಮತಕ್ಕೆ ಉತ್ತರ ಕೊಡಬೇಕು, ಅದನ್ನು ಹೇಳ್ತಾರೆ ಈಗ. ತದ್ವಶಾಯೇವದೇ ಸರ್ವೇ ಸರ್ವದೈವ ಸ ಈಶ್ವರ. ವಿಷ್ಣು ಸಹಸ್ರನಾಮ ಸಾಕೋದಕ್ಕೆ. ಮುಕ್ತಾನಾಂ ಪರಮಾಗತಿ, ವಿಷ್ಣು ಸಹಸ್ರ ಮುಕ್ತರಿಗೆ ಪರಮಗತಿ ಅಂತ ಹೇಳಿದ ಮೇಲೆ, ಮುಕ್ತರು ಕಡಿಮೆ ಆದರೂ ದೇವರು ಕಡಿಮೆ ಆದನ? ಮುಕ್ತರು ಕಡೆ ದೇವರು ಬೇರೆ ಬೇರೆ ಇರುತ್ತೆ. ವಿಷ್ಣು ಸಹಸ್ರ ಆರಂಭವಾಗದೆ ಆ ಮತಗಳಿಂದ ಅದನ್ನು ಇಟ್ಟುಕೊಂಡು ತಪ್ಪರ್ಥ ಬರೀತಾರೆ. ಏನು ಮಾಡಬೇಕು ಅದಕ್ಕೆ? ಆನಂದ ಸಾಮ್ಯ ಹೇಗೆ ಹೇಳೋದಕ್ಕೆ ಬರುತ್ತೆ? ವಿಷ್ಣು ಸಹಸ್ರ ಹೇಳಿದ ಮೇಲೆ ಯಾವುದೋ ಪುರಾಣ ವಾಕ್ಯ ಅಂದರೆ ಏನೋ ಕಥೆ ಹೇಳ್ಬೋದು. ನಿತ್ಯ ಪಾರಾಯಣ ಮಾಡಿ ಮಾಡಿ ಎಲ್ಲರ ಬಾಯಲ್ಲಿ ಅದೇ ಬರಬೇಕು. ಮುಕ್ತಾನ ಪರಭಾಗತಿ ಬಿಟ್ಟು ಇನ್ನು ವಿಶ್ವಂ ವಿಷ್ಣು ಭಟ್ ವಿಷ್ಣು ವಿಶ್ವಂ ಶಿವ ವಶಕ್ಕೆ ಶುರು ಮಾಡಿಲ್ಲ ಯಾರು ಕೂಡ. ವಿಶ್ವಂ ವಿಷ್ಣು ಒಂದು ವಿಷ್ಣು ಸಹಸ್ರ ಆಗ್ಬೇಕಾದ್ರೆ ಅದನ್ನೇ ಹೇಳಬೇಕು ಅವರು. ಮುಕ್ತಾನ ಪರ್ವತಿ ಚೇಂಜ್ ಮಾಡೋಗಿಲ್ಲೇ ಇಲ್ಲ, ಅಷ್ಟು ಸ್ಪಷ್ಟ ಇದೆ. ಅಮೃತ ಶೇಷ ಸೇತು ಸೋಶ್ ಜೊತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ಅಭಿಪಶ್ಚಿತ ಇತ್ಯಾದಿ ಚ. ದೇವರ್ಯಾರು ಅಮೃತಸ್ಯ ಏಷ ಸೇತು, ದೇವರು ಮೋಕ್ಷಕ್ಕೆ ದಾರಿ ನಮಗೆ. ಅಷ್ಟೇ ಅಲ್ಲ, ಸೋಶ್ಚುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ. ಮುಕ್ತರಾದ ಜೀವ ಬ್ರಹ್ಮದೇವರ ಸಮೇತ ಮುಕ್ತಿ ಹೋಗ್ತಾನೆ, ಬ್ರಹ್ಮದೇವರ ಜೊತೆಗೆ ಎಂಜಾಯ್ ಮಾಡ್ತಾನೆ ಅಂತ ಹೇಳಿದ್ರಿಂದ ಎಂಜಾಯ್ಮೆಂಟ್ ಯಾರಿಗೆ ಜಾಸ್ತಿ ಆಯಿತು? ಸಹ ಯುಕ್ತೆ ಅಪ್ರಧಾನೆ, ಸಹ ಅಂತ ಬಂದ ಸೆಕೆಂಡರಿ ಆಯಿತು. ಸ್ವಾಮಿ ಜೊತೆಗೆ ಹೋಗಿದ್ವಿ ಅಂತ ಹೇಳಿದಾಗ ಯಾರು ಪ್ರಧಾನ? ಸಾವಣ್ಣ ಪ್ರಧಾನ. ನಮ್ಮ ಜೊತೆ ಅವ್ರು ಬಂದಿದ್ರು ಅಲ್ಲ, ಅವ್ರ ಜೊತೆ ನಾವು ಹೋಗಿದ್ವಿ. ಅವಾಗ ಏನಾಯ್ತಾಗ ಪ್ರಾಧಾನ್ಯ ಅವರಿಗೆ ಬಂತು. ಸೊ ಬ್ರಹ್ಮದೇವರಿಗೆ ಹೆಚ್ಚಾನಂದ, ಉಳಿದವರೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇನ್ನೂ ಕ್ಲಿಯರ್ ಮಾಡ್ತಾರೆ, ನೃಪಾದ್ಯಾಹ ಶತಧೃತ್ಯಂತಾಹ ಮುಕ್ತಿಗಾಹ ಉತ್ತರೋತ್ತರ ಗುಣೈ ಸರ್ವೈಹಿ ಶತಗುಣಾಹ ಮೋದಂತೆ ಇತಿ ಹಿ ಶ್ರುತಿ ಇತಿ ಪಾದ್ಮೆ. ಶ್ರುತಿ ಹೇಳ್ತಾ ಇದೆ, ಮತ್ತೆ ಪದ್ಮಪುರಾಣ ಶ್ರುತಿ ಹೇಳುತ್ತೆ ಅಂತ ಪದ್ಮಪುರಾಣ ಹೇಳುತ್ತೆ. ನೃಪಾದಿಗಳು ಶತಧೃತ್ಯಂತರು, ದೇವ ಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಧ. ಅವರೆಲ್ಲ ಕೂಡ ಮುಕ್ತಿ ಹೋದ ಮೇಲೂ ಕೂಡ ಉತ್ತರೋತ್ತರ ಮೇಲೆ ಹೋಗ್ತಾ ಹೋದಂತೆ ಏನಾಗುತ್ತಾಗ ಗುಣೈ ಸರ್ವೈಹಿ ಶತಗುಣಾಹ ಮೋದಂತೆ, 100 times ಜಾಸ್ತಿ ಆಗ್ತಾ ಹೋಗ್ತಾರೆ. ಅದಕ್ಕೇನು ಹೇಳುತ್ತಾರೆ ಮುಕ್ತರೆಲ್ಲ ಏನಾಗ್ತಾರೆ ಕೊನೆಗೆ, ನಿಯತೋ ಚತುರಾನನ ಪೂರ್ವ ವಿಮುಕ್ತ ಗಣಾಹ ಹರಿಮೇತ್ಯತು ಪೂರ್ವವದೇವ ಸದಾ ನಿಯತೋಚ್ಚ ವಿನೀಚತಯೈವ ನಿಜಾಂ ಸ್ಥಿತಿ ಮಾಪುರಿತಿಸ್ವ ಪರಂ ವಚನಂ. ಎಲ್ಲಿದ್ದು ಎಲ್ಲೋ ಕೇಳಿದಾಗತ್ತೆ, ಎಲ್ಲೋ ದಾದಿಸ್ತೋತ್ರದ 3ನೇ ಅಧ್ಯಾಯದ ಕೊನೆಯ ಮಾತು. ಆಚಾರ್ಯ ಮಾತು ಮುಗಿಸಿ ಕೊನೆ ಹೇಳ್ತಾರೆ, ಆನಂದ ತೀರ್ಥವನ್ನ ಮುಂದೆ ಹೇಳಿಬಿಡ್ತಾರೆ. ಅಂದ್ರೆ ಈ ಮಾತಿಗೆ ಸರಿಯಾದ ಪ್ರೂಫ್ ಇದು ಒಂದು. ನಿಯತೋಚ್ಚ ವಿನೀಚತಯೈವ, ನಿಯತವಾದ ಉಚ್ಚತ ನೀಚತ ಅವ್ರು ಏನು ಫಿಕ್ಸ್ ಆಗಿದೆ ಸ್ವರೂಪದಲ್ಲಿ ಉಚ್ಚತ ನೀಚತ ಇಟ್ಕೊಂಡೆ. ಉಚ್ಚತ ನೀಚತ ಅಂದ್ರೆ ತಾರತಮ್ಯ, ತಾರತಮ್ಯ ಕ್ರಮದಲ್ಲೇ ಆನಂದ ಪಡಿಸ್ತಾರೆ ಹೊರತು ಬೇರೆ ರೀತಿ ಇಲ್ಲ. ಇತಿ ಶ್ರುತಿ ಅದು ಹೇಳಬೇಕಾದ್ರೆ ಇದೆಲ್ಲ ಆಧಾರಗಳು, ಅದಕ್ಕೆ ಆಚಾರ್ಯ ಮಾತಿಗೆ ಅವರೇ ಕೊಟ್ಟ ಆಧಾರಗಳು. ಇತಿ ಪಾದ್ಮೆ ಅಲ್ಲಿಗೆ ಮುಗೀತು. ಒಟ್ಟೇನು ಸಿದ್ಧವಾಯಿತು ಅಂದರೆ, ಅಥೋ ನಿಶೇಷ ದೋಷವರ್ಜಿತ ಪೂರ್ಣಾನಂದ ಗುಣ ನಾರಾಯಣ ಇತಿ ಸಿದ್ಧಂ. ಇದು ತತ್ವಹೇಳ್ತಾನೆ ಒಟ್ಟಾಗಿ ಇಡೀ ಗ್ರಂಥಕ್ಕೇನೆ ಕನ್ಕ್ಲೂಷನ್, 3ನೇ ಪರಿಚ್ಛೇದಕ್ಕೂ ಕನ್ಕ್ಲೂಷನ್. ಅತಃ ದೇರ್ಫೋರ್ ನಿಶೇಷ ದೋಷವರ್ಜಿತ ಸಕಲ ದೋಷದೂರನಾದವನು ಪೂರ್ಣ ಅನಂತ ಗುಣ. ಪೂರ್ಣಾನಂತ ಗುಣ ಅಂತ ಒಂದು ಪಾಠ ಬೇರೆ ಇದೆ, ಎರಡು ಒಂದೇ ಅರ್ಥ. ಅನಂತ ಗುಣ ಪೂರ್ಣನು ನೋಡಿ, ಅನಂತ ಗುಣ ಪೂರ್ಣ ಅಂತ ಹೇಳಿದರೆ ಸಮನ್ವಯ ಮೊದಲನೇ ಅಧ್ಯಾಯದ ಅರ್ಥ ಇದು. ನಿರ್ದೋಷಾಶೇಷ ನಿಶೇಷ ದೋಷವರ್ಜಿತ ಅಂದ್ರೇನು, 2ನೇ ಅಧ್ಯಾಯದ ಸಾರಾಂಶ. ವಿಷ್ಣು ತತ್ವ ನಿರ್ಣಯ ಯಾವ್ದು ಸೇರುತ್ತೆ, ಇದು ಬ್ರಹ್ಮಸೂತ್ರ ಭಾಷೆ ಕೇಳಾಗುತ್ತೆ, ಗೊತ್ತಾಯ್ತಾ. ಇದಿಷ್ಟು ಬ್ರಹ್ಮಸೂತ್ರ ಭಾಷೆ ಓದ್ಕೊಂಡ್ಬಿಟ್ರೆ ಎಷ್ಟು ಫಸ್ಟ್ ಕ್ಲಾಸ್ ಆಗಿ ಅರ್ಥ ಆಗುತ್ತೆ. ಆಚಾರ ಅಲ್ಲೇ ಬರೆದ್ರೆ ಏನಾಗ್ತಿತ್ತು, ವಿಷ್ಣುಪ್ಪ ಗ್ರಂಥ ಆಗಿಬಿಡ್ತಿತ್ತು ಒಟ್ಟಿಗೆ. ಅದಕ್ಕೆಲ್ಲ ಡಿವೈಡ್ ಮಾಡಿದ್ರಿಂದ ಓದೋದಕ್ಕೆ ಭಾರಿ ಅನುಕೂಲ ಆಯ್ತು. ಒಂದಾಗಿ ಇದು ಒಟ್ಟಿಗೆ ಎತ್ತದ ಹೇಗಿರ್ತದೆ, 5ನೇ ಭಾಗ ಮಾಡಿದಾಗ ಏನಾಗುತ್ತಾಗ ಎತ್ತ ಸುಲಭ ಆಗುತ್ತಾಗ. ಆ ಥರ ಪ್ರಕರಣಗಳಲ್ಲಿ ಬರೆದಿದ್ದರಿಂದ ಮೂಲ ಮುಖ್ಯ ಗ್ರಂಥ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಒಳ್ಳೆ ಅರ್ಹತೆ ಬರುತ್ತೆ, ಆ ಕೆಲಸ ಮಾಡಿಕೊಡ್ತಾರೆ. ನಿಶೇಷ ದೋಷ ಇಲ್ಲ ಅಂತ ಆಯ್ತು, ನಮಗೂ ಕೆಲವು ದೋಷಗಳಿಲ್ಲ. ನಿಶೇಷ ಅಂದ್ರೆ ಏನು, ಆಲ್ ಅಂತಾರೆ, ಎಲ್ಲ ಒಂದೂ ಬಿಡದೆ ಎಲ್ಲ ದೋಷದ ನಿಶೇಷ, ಶೇಷವಿಲ್ಲದಂತೆ ಅಂದ್ರೆ ಬಾಕಿ ಇಲ್ಲದಂತೆ ಎಲ್ಲ ದೋಷಗಳಿಂದ ದೂರ ಆದವ. ಅದಕ್ಕೆ ನಿಶೇಷ ಅಶೇಷ ಎರಡು ಒಂದೇ, ಅಶೇಷ ನಿಶೇಷ. ಎಷ್ಟು ಹೇಳಿ ಆಚಾರ್ಯರು ದಶ ಪ್ರಕರಣದಲ್ಲಿ ಈ ಪ್ರಕರಣದ ಕೊನೆಗೆ ತಮ್ಮ ಸ್ವರೂಪ ಹೇಳುತ್ತಾರೆ. ಯಶ್ಯ ತ್ರೀಣುಧಾನೆ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಭಟ್ಟ ದರ್ಶತಮಿತ್ಥವೇ ವರಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮವಚೋರಯಂ ಪ್ರಥಮಕಂ ವೃಕ್ಷೋ ದ್ವಿತೀಯಂ ವಪುಹು ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥ ಕೃತ ಕೇಶವೇ. ಒಟ್ಟು ಸರ್ವಮೂಲ ಗ್ರಂಥಗಳು 37ರಲ್ಲಿ 17ರಲ್ಲಿ ಶ್ಲೋಕ ಬರೀತಾರೆ ಆಚಾರ್ಯ. ಔಟ್ ಆಫ್ 37 17ರಲ್ಲಿ ತಮ್ಮ ಸ್ವರೂಪ ಹಿಡಿದೇ ಶ್ಲೋಕನೇ, ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿರ್ತಾರೆ ಅಷ್ಟೇ. ಒಂದು 10% 5% ವ್ಯತ್ಯಾಸ ಮಾಡ್ತಾರೆ. ಅಲ್ಲಿ ಭಾಷ್ಯಂ ಕೃತಂ ಹರವುತೇನಹಿ ಅಂತ ಹೇಳ್ತಾರೆ, ಇಲ್ಲಿ ಗ್ರಂಥಕೃತ ಕೇಶವೇ ಅಂತ ಹೇಳ್ತಾರೆ. ಇದರ ಅರ್ಥ ಏನು ನಮ್ಗೆ ಗೊತ್ತಿದೆ ನಿಮಗಾಗಲೇನೆ. ಯಾರ 3 ದಿವ್ಯರೂಪಗಳನ್ನು ವೇದಗಳು ಹಿಡಿವೆಯೋ ಮತ್ತು ಯಾರು ಅವತಾರ ರೂಪದಲ್ಲೂ ಕೂಡ ತದ್ದರ್ಶತ ಮಿಥಮೇವ ಅವರ ಜ್ಞಾನಾನಂದಾದಿಗಳು ಮೂಲ ರೂಪದಷ್ಟೇ ಇರುತ್ತೋ, ಮೊದಲೇ ರೂಪದಿಂದ ರಾಮವಚೋ ನಯಂ ರಾಮದೇವರ ಮಾತುಗಳನ್ನು ಸೀತಾಕೃತಿಗೆ ಮುಟ್ಟಿಸಿದ್ರೋ, ಪೃಷ್ಠೋ ದ್ವಿತೀಯಂ ವಪುಹು 2ನೇ ರೂಪದಿಂದ ಪೃಷ್ಠ ಪೃತನಾಕ್ಷಯಕಾರಿ ದುರ್ಯೋಧನರ ಮಹಾಸೈನ್ಯವನ್ನು ನಾಶ ಮಾಡಿದರೋ ಅವನು ಸಮೇತ, ಮಧ್ವೋ ಎತ್ತು ತೃತೀಯಂ ಅಂತ ವಾಯುದೇವರ 3ನೇ ರೂಪದಿಂದ ಗ್ರಂಥಕೃತ ಕೇಶವೇ ಈ ಗ್ರಂಥ ರಚನೆ ಮಾಡಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಅಂದರೆ 3 ಕಂಪೇರ್ ಮಾಡ್ತಾರೆ, ರಾಮವಚೋನಯಂ ಹನುಮಂತ, ಅದೇ ರೀತಿ ಪೃಷ್ಠೋ ದ್ವಿತೀಯಂ ವಪುಹು ಭೀಮಸೇನ, ಇಲ್ಲಿ ಗ್ರಂಥಕೃತ ಕೇಶವೇ. ಏನಾಯಿತು ಅಂದರೆ ಅಲ್ಲಿ ಸಮುದ್ರ ಹಾರಿದ್ದಕ್ಕೆ ಈಕ್ವಿವೆಲೆಂಟ್ ಸಂಹಾರ ಮಾಡಿದ್ದು. ಈ ಗ್ರಂಥ ಬರೆಯೋದು ಅಂದರೆ ಏನಿದು, ಸಮುದ್ರ ಹಾರದಷ್ಟು ಈಕ್ವಿವೆಲೆಂಟ್ ಕೆಲಸ ಅಂತ ಅರ್ಥ ಆಯ್ತು. ಅರ್ಥ ಆಯ್ತಾ? ಸುಂದರಕಾಂಡ ಇದ್ದಾಗ ಸ್ವರಮೂಲಗಳಲ್ಲಿ ಏನವೋ ಸುಂದರಕಾಂಡ ಇದ್ದಾಗ ಯಾತಕ್ಕೆ ಗ್ರಂಥ ರಚನೆ ಇದಿಕ್ಕೊಳ್ತು ರಾಮವಚೋನಯಂ, ಗ್ರಂಥರಚನೆ ಇದಿಕ್ಕೊಳ್ತು ಪೃಷ್ಠೋ ದ್ವಿತೀಯ ಪೃಷ್ಠ ಪೃತನಾಕ್ಷಯಕಾರಿ. ಇಲ್ಲೂ ಕೂಡ ಪೃತನಾಕ್ಷಯಕಾರಿ ದುರ್ಮತಗಳನ್ನು ಖಂಡನೆ ಮಾಡ್ತಾರಾದ್ರಿಂದ ಪೃತನಾಕ್ಷಯಕಾರಿ ಆಯ್ತಲ್ಲ. ವೇದವ್ಯಾಸದೇವರ ಮಾತನ್ನು ಮುಟ್ಟಿಸ್ತಾರಲ್ಲ, ರಾಮವಚೋನಯಂ ವ್ಯಾಸವಚೋನಯಂ, ವೇದವ್ಯಾಸರ ಮಾತುಗಳನ್ನು ಯಾರಿಗೆ ಮುಟ್ಟಿಸ್ತಿದ್ದಾರೆ? ಪದ್ಮನಾಭ ತೀರ್ಥರು ಮೊದಲ ಸಜ್ಜನರಿಗೆಲ್ಲ ಮುಟ್ಟಿಸ್ತಾ ಇದ್ದಾರೆ. ಆದ್ದರಿಂದಾಗಿನೇ ಅದು ಎಲ್ಲ ಅದೇ ಕೆಲಸ ಮಾಡ್ತಿದ್ದಾರೆ. ಸೊ ಗ್ರಂಥದ ಮೂಲಕ ಕಮ್ಯುನಿಕೇಟ್ ಮಾಡ್ತಿದ್ದಾರೆ, ಗ್ರಂಥದ ಮೂಲಕ ಅಂಗುಲಿಯ ಮೂಲಕ ಕಮ್ಯುನಿಕೇಟ್ ಮಾಡಿದರೆ ಗ್ರಂಥದ ಕಮ್ಯುನಿಕೇಟ್ ಮಾಡ್ತಿದ್ದಾರೆ. ಆದ್ದರಿಂದ ಯಾವುದಕ್ಕಿಂತ ಯಾವ್ದು ದೊಡ್ಡದೀಗ ಸ್ವರುಮೂಲ ಗ್ರಂಥಗಳು ಭಾರಿ ದೊಡ್ಡದಾದ್ರಿಂದ ಆಚಾರ್ಯ ಸೇವೆ ಬಹಳ ದೊಡ್ಡದು ಯಾವಾಗತ್ತೆ ಅಂದ್ರೆ ಅವರ ಗ್ರಂಥಕ್ಕೆ ಕೈ ಹಾಕಿದಾಗ ಮಾತ್ರ. ಇಲ್ಲವರು ಏನಾಗೋದಿಲ್ಲ, ಮುಖ್ಯ ಸೇವೆ ಆಗೋದಿಲ್ಲ. ಯಾಕೆ ಮುಖ್ಯ ಸೇವೆ ಅವರಾದ್ರೂ ಮಾಡಿದ್ದಾರೆ, ಅದಕ್ಕೆ ಸೇರಿದಾಗ ಮಾತ್ರ ಮುಖ್ಯ ಆಗೋದು ನಾವೀಗ. ಸ್ವತಂತ್ರಾಯ ಅಖಿಲೇಶಾಯ ನಿರ್ದೋಷ ಗುಣ ರೂಪಿಣೇ ಪ್ರೇಯಸೇ ಮೇ ಸುಪೂರ್ಣಾಯ ನಮೋ ನಾರಾಯಣಾಯತೆ. ಸ್ವಲ್ಪ ಇನ್ನು ಸ್ವಲ್ಪ ಮುಂದೆ ಬರಬೇಕು, ಇನ್ನು ಸ್ವಲ್ಪ ಜನ ಬಂದರೆ ಒಳ್ಳೆಯದು. ಉತ್ತರ ಮಂಗಲ ಮಾಡ್ತಾರೆ ಇದರೊಳಗೆ ನಾರಾಯಣ ದೇವರ ಸ್ತೋತ್ರ ಇದು. ಸ್ವತಂತ್ರಾಯ ಅಖಿಲೇಶಾಯ ನಿರ್ದೋಷ ಗುಣರೂಪಿಣೇ ಪ್ರೇಯಸೇಮೇ ಸುಪೂರ್ಣಾಯ ನಮೋ ನಾರಾಯಣಾಯತೆ. ಸ್ವತಂತ್ರಾಯ, ಸ್ವತಂತ್ರೋ ಭಗವಾನ್ ವಿಷ್ಣು. ಅಖಿಲೇಶಾಯ, ಎಲ್ಲರ ಸ್ವಾಮಿ. ನಿರ್ದೋಷ ಗುಣರೂಪಿಣೇ, ನಿರ್ದೋಷವಾದ ಗುಣಸ್ವರೂಪಿ, ರೂಪಿ ಅಂದರೆ ಸ್ವರೂಪಿಣೆ. ಪ್ರೇಯಸೇಮೇ ಸುಪೂರ್ಣಾಯ, ನನಗೆ ಅತ್ಯಂತ ಪ್ರಿಯನಾದವನು. ಅಂಥ ಸುಪೂರ್ಣಾಯ, ಪರಿಪೂರ್ಣ ಪ್ರೇಯಸೆ ಅಂತ ಹೇಳಿದ್ರಿಂದ ನನಗೆ ಅತ್ಯಂತ ಪ್ರಿಯ. ಆದರೆ ಆತರಿ ಯಾರು ಏನೂ ಬೇಕಾಗಿಲ್ಲ, ಗುಣದಿಂದ ನನಗೆ ಅನುಗ್ರಹ ಮಾಡ್ತಾನೆ ಕರೆಕ್ಟೇ. ಸ್ವಯಂ ಸುಪೂರ್ಣಾಯ ನಾರಾಯಣಯತೇ ನಮಃ. ನಾರಾಯಣ ನಿನಗೆ ನಮಸ್ಕಾರ ಅಂತ ಹೇಳೋ ಮೂಲಕ ದೇವರನ್ನು ನೋಡಿ ಬರೀತಾ ಇದ್ದಾರೆ, ದೇವರು ಡೈರೆಕ್ಟಾಗಿ ಅರ್ಪಣೆ ಮಾಡ್ತಿದ್ದಾರೆ ಅಂತ. ನಮೋ ನಾರಾಯಣಾಯ ತೇ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ವಿಷ್ಣು ತತ್ವ ವಿನಿರ್ಣಯೇ ತೃತೀಯ ಪರಿಚ್ಛೇದ ಸಮಾಪ್ತ. ಅದನ್ನೇ ಇಂಥ ಅಮೂಲ್ಯ ಗ್ರಂಥವನ್ನೇ ಅರ್ಜುನ ಇದ್ದ ಹಾಗೆ ಅಂತ ವರ್ಣನೆ ಮಾಡಿ, ಏಕಾಕಿ ಕಿಲ ಯಶ್ಚಕ್ರೆ ಪದಂ ಮೌಲಿಷು ವಿದ್ವಿಷಾಂ ತತ್ವ ನಿರ್ಣಯ ಪಾರ್ಥೋಯಂ ಕೇನ ನಾಮ ನ ಪೂಜ್ಯತೆ. ಇದೊಂದು ಸರಿಯಾಗಿ ಮಾಸ್ಟರ್ ಮಾಡಿಬಿಟ್ರೆ ಇಡೀ ಸಿದ್ಧಾಂತ ಗೊತ್ತಾದ ಲೆಕ್ಕ. ಇದು ಪ್ರೋಜ್ ಅನುವ್ಯಾಖ್ಯಾನ ಇದ್ದಾಗೆ. ಅನುವ್ಯಾಖ್ಯಾನದಲ್ಲಿ ಎಷ್ಟು ವಿಷಯ ಬಂದಿದೆ ಅಷ್ಟು ವಿಷಯ ಬಂದಿದೆ. ಒಂದು ವಿಷಯ ಜಾಸ್ತಿ ಬಂದಿದೆ ಅಂತ ಹೇಳ್ತಾರೆ ಟೀಕಾರ. ಏನು ಅಂದರೆ ವೇದಾಪುರಿಷತ್ತು ಇಲ್ಲಿ ಸಮರ್ಥನೆ ಮಾಡಿದ ಡೀಟೇಲಾಗಿ ಅಲ್ಲಿ ಮಾಡಿಲ್ಲ, ಸಂಕ್ಷೇಪ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಆದ್ದರಿಂದ ತತ್ವನಿರ್ಣಯ ಸರಿಯಾಗಿ ಓದಿಬಿಟ್ರೆ ಯಾವ ಗ್ರಂಥ ಬೇಕಾದ್ರೂ ಅರ್ಥ ಆಗುತ್ತವೆ. ಯಾವುದೇ ಗ್ರಂಥ ಒಬ್ಬ ಮೇನ್ ಎಂಟ್ರಿ ಸಿಕ್ಕೊಡ್ತಕ್ಕಂಥ ಗ್ರಂಥ ಇದು. ಮತ್ತೆ ಮತ್ತೆ ಪಾರಾಯಣ ಮಾಡಬೇಕು ಮನೆಯೊಳಗೆ, ಆದಷ್ಟು ಬಾಯಿಪಾಠ ಮಾಡಬೇಕು. ಇಲ್ಲಿ ಶ್ಲೋಕಗಳು ಹೇಗಿರಬೇಕು ಅಂದರೆ ತಟ ತಡದ ಬಾಯಿ ಬಂದುಬಿಟ್ರೆ ಎಲ್ಲಿ ಹೋದರೂ ಯೋಚಿ. ಆ ಚಾರ್ವಾಕ ಮತದಿಂದ ಹಿಡಿದು ವಿಸಿಟ್ ಆದ್ವೈತೆ ಎಲ್ಲ ರಿವ್ಯೂ ಮಾಡಿ ಹಾಕ್ಬಿಡ್ತಾರೆ ಟೋಟಲಿ. ಅದನ್ನು ಇದು ಮಾಡಬಾರ್ದು ಎಂದೂ ಕೂಡ. ಪಾರಾಯಣ ಮಾಡೋದಕ್ಕೆ ದಶ ಪ್ರಕರಣ ಅಷ್ಟು ಪಾರಾಯಣ ಮಾಡ್ತಿದ್ರು ಎಷ್ಟು ಗಟ್ಟಿ ಜ್ಞಾನ ಬರುತ್ತೆ ಗೊತ್ತಾ? ಪೂರ್ತಿ ಬಾಯಿಪಾಠ ಆಗಿಬಿಡುತ್ತೆ. ಸಂಸ್ಕೃತ ಬರುತ್ತೆ, ಸಂಸ್ಕೃತಿ ಬರುತ್ತೆ, ಸಂಸ್ಕೃತ ಸಂಸ್ಕೃತಿ ತತ್ವಜ್ಞಾನ ಎಲ್ಲ ಕೊಡ್ತಕ್ಕಂಥ ಗ್ರಂಥ ಮತ್ತು ಚಿಕ್ಕ ಗ್ರಂಥಗಳು. ಎಷ್ಟು ಬೇಗ ಪಾರಾಯಣ ಮಾಡಬಹುದು ಲೆಕ್ಕ ಹಾಕಿ, ಅಷ್ಟು ಸುಲಭವಾಗಿ ಮಾಡಿ ಹಾಕ್ಬಿಡ್ಬೋದು. ಇದಕ್ಕೆ ಟೀಕಾರ ಯಾರು ಬರೀತಾ ಕೊರೆ ಹೇಳ್ತಾರೆ. ಆನಂದ ತೀರ್ಥ ಭಗವದ್ವಜಸಾಂ ವಿಶಿಷ್ಟ ವ್ಯಾಖ್ಯಾನ ಕರ್ಮಣಿ ಸುರ ಅಧಿಕಾರಿಣೋತ್ರ. ಆಚಾರ್ಯರ ಮಾತಿಗೆ ವ್ಯಾಖ್ಯಾನ ಬರಬೇಕಾದ್ರೆ ದೇವತೆಗಳು ಬರೀಬೇಕು, ನಮ್ಮಂಥವ್ರು ಬರೆಯೋದ ಅಂತ ತಮ್ಮ ಬಗ್ಗೆ ಹೇಳ್ಕೋತಾರೆ. ಎನ್ ಮಾದೃಶೋಪಿ ಯತತೆ ತದತೀವ ಹಾಸ್ಯಂ. ನನ್ನಂಥವ್ರು ಬರೀತಾರೆ ಅಂದರೆ ಹಾಸ್ಯಾಸ್ಪದ ಅಂತ ಹೇಳ್ತಾರೆ. ಅವರು ತಾವು ಆಚಾರ ತಮ್ಮ ಬಗ್ಗೆ ಹೇಳ್ಕೋತಾರೆ. ಆದರೆ ನಾನು ಬರೆದಿರೋದು ಯಾತಕ್ಕೋ ಬರೋದಿಲ್ಲ. ಭಕ್ತಿ ವಿವಶಸ್ಯ ವಿಭೂಷಣ ಅಂತ ಭಕ್ತಿಯಿಂದ ಬರೆದಿದ್ದಾರೆ, ಆದ್ದರಿಂದ ಭೂಷಣ. ನಾನು ಅರ್ಥ ಮಾಡ್ಕೊಂಡ್ಬಿಡ್ತೇನೆ ಅಂತ ಅಹಂಕಾರದಿಂದ ಬರೆದಿದ್ದರೆ ಹಾಸ್ಯಾಸ್ಪದ ಆಗ್ತಿದ್ದೆ ಅಂತ ಹೇಳ್ತಾರೆ. ಆಚಾರ್ಯರ ಮಾತನ್ನು ಹೇಗೆ ನೋಡಬೇಕು ಅಂತ ಹೇಳ್ಕೊಡ್ತಾರೆ. ಇದು ಟೀಕಾರಾಯರ ತತ್ವನಿರ್ಣಯ ಟೀಕಾದ ಕೊನೆಯ ಬಂದ ಮಾತು. ಅಲ್ಲೇ ಒಂದು ಮಾತು ಹೇಳ್ತಾರೆ ಆಚಾರ್ಯ, ತಮ್ಮ ಸ್ವರೂಪ ಯಾತಕ್ಕೆ ಹೇಳ್ಕೊಂಡ್ರು ಅಂದರೆ ಕಾರಣ ಕೊಡ್ತಾರೆ. ಆಚಾರ್ಯ ಬರೀ ಹೇಳೋ ಗುರುಗಳಲ್ಲ, ಅವ್ರ ಉಪಾಸ್ಯ ಮೂರ್ತಿನೂ ಹೌದು. ಅವ್ರ ಮೂಲಕನೇ ದೇವ್ರನ್ನ ಕಾಣಬೇಕು ನಾವು. ಅದಕ್ಕಾಗಿ ತಾವ್ಯಾರು ಅಂತ ಹೇಳ್ಕೊತಾ ಇದ್ದಾರೆ ಆಚಾರ್ಯರು. ಬೇರೆ ಕಾರಣದಿಂದ ಹೇಳಲಿಲ್ಲ, ನೆಸೆಸರಿ. ಅದು ಒಂದು ಭಕ್ತರಿಗೆ ಉಪಾಸನೆ ಮಾಡಲಿಕ್ಕೆ ಆಚಾರ್ಯರು ಬೇಕೇ ಬೇಕು. ಭಾರತೀಯರ ಮುಖ್ಯ ಪ್ರಾಣ ಅಂತ ಹೇಳಬೇಕಲ್ಲ, ಅದಕ್ಕೆ ಹೇಳಿದ್ದಾರೆ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ ಅಂತ ತಿಳಿಸಿ ಅದನ್ನು ಕಂಡ್ಕೊಂಡು ಮಾಡಿದ್ದಾರೆ. ಮುಂದೆ ಈಗ ತತ್ವೋದ್ಯವತ್ತು ವಾಪಸ್ ಹೋಗ್ತೇವೆ. ಇನ್ನೊಂದು ಪ್ರಕರಣ ತತ್ವೋದ್ಯವತ್ತ ಅಂಬುದು ವಿಚಿತ್ರ ಪ್ರಕರಣ. ಅದೇನಾಯ್ತು ಅಂತ ಆಚಾರ್ಯ ಒಂದು ಸಲ ಆಚಾರ್ಯ ಮಹಿಮೆಯನ್ನು ನೋಡಿ ಅವರಿಗೆಲ್ಲ ಭಾರಿ ಗಾಬರಿ ಆಗೋಯ್ತು. ಪ್ರತಿ ಗೂಬೆಗಳಿಗೆ ಸೂರ್ಯನ ಕಂಡ್ರೆ ಹೇಗೆ ಯಾವಾಗಲೂ ಆಗೋದಿಲ್ವೋ, ಇವು ಅಡ್ಜಸ್ಟ್ ಆಗೋದಿಲ್ಲ ಜನ್ಮದಲ್ಲಿ ಎಂದು ಕೂಡ ಏನಾಗುತ್ತೆ, ಅದು ಸ್ವಲ್ಪ ದಿವಸಕ್ಕೆ ಅಡ್ಜಸ್ಟ್ ಆಗೋದಿಲ್ಲ. ಆ ರೀತಿ ಒಂದೊಳಗೆ ಕೊನೆಗೆ ಅವ್ರು ಪ್ಲಾನ್ ಮಾಡಿದರು. ಆಚಾರ್ಯ ಭಾರಿ ಭಾರಿ ಇದ್ದಿದ್ದ 12 ಸರ್ಗದಲ್ಲಿ ಬರುತ್ತೆ ಬಂದು ಇದರೊಳಗೆ ಎಲ್ಲ ಸೇರಿ ಪ್ಲಾನ್ ಮಾಡಿ ಆಚಾರ ಗ್ರಂಥಗಳನ್ನು ಹಾರಿಸಿಬಿಡ್ತಾ ಕದ್ದು ಬಿಡ್ತಾ. ಆಮೇಲೆ ಇನ್ನು ಬಹುಶಃ ಆಚಾರ್ಯ ಮಾತಾಡಲಿಕ್ಕೆ ಬರಲಿಲ್ಲ ಅಂತ ತಿಳ್ಕೊಂಡು ಬರಲಿಕ್ಕಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಅವರು ವಾದಕ್ಕೆ ಕರೀತಾರೆ ಆಚಾರ್ಯನ. ಆಚಾರ್ಯ ಬನ್ನಿ ಅಂತ ಕರೀತಾರೆ. ಅಲ್ಲಿ ನಡೀತೆ ವಾಕ್ಯಾರ್ಥ ನಡೆಯುತ್ತೆ. ಪುಳರೀಕ ಪುರಿಯ ಮೊದಲು ಲೀಡರ್ಶಿಪ್ನಲ್ಲಿ ಬರ್ತಾರೆ. ಆಚಾರ್ಯರು ಏನು ಮಾಡ್ತಾರೆ ಆಗ ವೇದಘೋಷ ಎಲ್ಲ ಸಭೆ ಕೇಳ್ಕೊಳ್ಳುತ್ತೆ. ಆಚಾರ್ಯ ಪರಿ ಕೂಡೋದಕ್ಕೆ ಅವ್ರಿಗೆ ಯೋಗ್ಯತೆಯಲ್ಲಿ ಯಾರಿಗೂ ಕೂಡೋದು. ದಯವು ಪ್ರಾರ್ಥನೆ ಮಾಡ್ತೇವೆ, ವೇದೋಚ್ಚಾರಣೆ ಮಾಡಿ ಅನುಗ್ರಹ ಮಾಡಬೇಕು ಅಂತ ಕೇಳ್ತಾರೆ. ಆಚಾರ್ಯ ವೇದೋಚ್ಚಾರಣೆ ಮಾಡಿಬಿಡ್ತಾರೆ. ಆ ನೋಡಿದ ತಕ್ಷಣ ಹೇಗಿತ್ತಂತೆ, ಸಕಲ ಶಿಕ್ಷಾ ಲಕ್ಷಣಗಳಿಂದ ಕೂಡಿದಂಥದ್ದು. ವೇದೋಚ್ಚಾರಣೆ ಮಾಡಬೇಕು ಅಂದರೆ ಹಾಗೆ ಮಾಡಬೇಕು. ಅವರೆಲ್ಲ ಪಂಡಿತರು ಭಾರಿ ಆಶ್ಚರ್ಯಪಟ್ಟುಬಿಡ್ತಾರೆ. ಪುಂಡರೀಕ ನೀನು ಹೇಳಯ್ಯ ಅಂತ ಕೇಳ್ತಾರೆ. ಅದು ಹೇಳೋದಕ್ಕೆ ಹೋಗ್ತಾನೆ, ಏನು ಆರಂಭದಲ್ಲೇ ತಪ್ಪಾಗಿಬಿಡ್ತದೆ. ಪ್ರಥಮದರಲ್ಲಿ ಪ್ರಥಮ ಹೇಳ್ತಾರೆ, ಪ್ರಥಮ ಗ್ರಾಸಿಯ ಮಕ್ಷಿಕಾಪಾತ ಇದ್ದಾಗೆ ಅಗ್ನಿ ನಗ್ನಿ ನಾರೈಮಸ್ತಿ ಮತ್ತೆ ಅಗ್ನಿ ನಾರೈಮಸ್ತಿ ಮತ್ತು ಬಿಟ್ಬಿಟ್ಟು ಅಗ್ನಿ ನಾರೈಮಸ್ತಿ ಬಿಡಿಸಿಬಿಡ್ತಾನ ಎಲ್ಲ ಹೇಳ್ತಾರೆ. ಅವ್ರು ಹಾಸ್ಯಾಸ್ಪದನಾಗ್ತಾನೆ. ಆಗ ಅವನು ಮುಖ ಬಗ್ಗಿಸಿಬಿಡ್ತಾನೆ, ವಾಕ್ಯಾರ್ಥ ನಡೆಯುತ್ತೆ. ಆಚಾರ ಉಪನ್ಯಾಸವನ್ನು ಮಾಡ್ತಾರೆ, ಉಪನ್ಯಾಸ ಮಾಡ್ತಾರೆ. ಉಪನ್ಯಾಸವೇ ತತ್ವೋದ್ಯೋತ ಅಂತ ಹೇಳಿ ಅಲ್ಲಿ ಮಾಡಿದ ಉಪನ್ಯಾಸಕ್ಕೆ ಏನಂತ ಹೆಸರಾಯಿತು, ತತ್ವೋದ್ಯೋತ ಅಂತ ಹೇಳ್ತಾರೆ. ಅವರೆಲ್ಲ ತೋಡೋಗಿ ಬಿಡ್ತಾರೆ. ಆದ್ರೆ ಅದನ್ನ ಆಚಾರ್ಯ ಏನ್ ಮಾಡಿದಾರಂತೆ, ಶಿಷ್ಯರ ಕೈಯಲ್ಲಿ ಬರೆಸಿಡ್ತಾರೆ ಉಪನ್ಯಾಸ ಬರ್ಕೊಂಡ್ಬಿಡಿ, ರೆಕಾರ್ಡ್ ಮಾಡೋ ಪದ್ಧತಿ ಹೇಗೆ ನಮ್ಗೆ ಅರ್ಥ ಆಗುತ್ತಾ ಹಾಗೆ ಬರ್ಕೊಂಡ್ಬಿಟ್ರು. ಅದೇ ತತ್ವೋದ್ಯೋತ ಅಂತ ಆಯ್ತು. ಅದರ ಮೊದಲ ಶ್ಲೋಕನೇ ಸರ್ವತ್ರ ಅಖಿಲ ಸಚ್ಛಕ್ತಿ ಸ್ವತಂತ್ರೋವಶೇಷ ದರ್ಶನ ಇತ್ಯಾತಾದೃಶ ಚಿತ್ಯೇತ್ಯ ಎಂತ ಇಷ್ಟೋನೋ ರಮಾಪತಿ. ಸರ್ವತ್ರ ಅಖಿಲ ಸಚ್ಛಕ್ತಿ, ಸರ್ವತ್ರ ಅಲ್ಲಿ ಇಲ್ಲಿ ಅಲ್ಲ, ನಮ್ಮ ಮನೆಯಲ್ಲಿ ಶಕ್ತಿ ಜಾಸ್ತಿ, ಹೊರಗೊಳ್ದಾಗ ಕಡಿಮೆ, ಅವೆಲ್ಲ ಇಲ್ಲ. ಸರ್ವತ್ರ ಅಖಿಲ ಸಚ್ಛಕ್ತಿ ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಅಲ್ಲಿ ಶಕ್ತಿ ಅಂತ ಬಂದಿದೆ. ಸಚ್ಛಕ್ತಿ ಸ್ವತಂತ್ರ ಅಶೇಷ ದರ್ಶನ, ಅಶೇಷ ದರ್ಶನ ಎಲ್ಲವನ್ನೂ ನೋಡ್ತಾನೆ. ಸರ್ವಜ್ಞ ಅಂತ ಅರ್ಥ. ಸ್ವತಂತ್ರ ಸರ್ವಜ್ಞ ನಿತ್ಯ ಅತಾದೃಶ ಚಿತ್ಯೇತ್ಯ ಎಂತ. ನಿತ್ಯ ಅತಾದೃಶ, ಇದಕ್ಕೆ ಆಪೋಸಿಟ್ ಇರೋದೇ ಉಳಿದ ಚೇತನಗಳೆಲ್ಲ ಕೂಡ. ಅಂಥ ಚೇತನಗಳನ್ನು ಮತ್ತು ಜಡಗಳನ್ನು ಕೂಡ ಎಂತ ನಿಯಂತ್ರಣ ಮಾಡತಕ್ಕಂತಹ ರಮಾಪತಿ ನಹ ಇಷ್ಟ. ರಮಾಪತಿಯಾದ ಶ್ರೀಹರಿ ನನಗೆ ಅತ್ಯಂತ ಪ್ರಿಯನಾದವನು. ಆಚಾರ್ಯ ಮಾಡಿದ ಮಂಗಲ ಶ್ಲೋಕ ಇದು. ದೇವರು ನನಗೆ ಬಹಳ ಇಷ್ಟನಾದವನು. ಇಷ್ಟು ಹೇಳಿ ಏನು ಉಪನ್ಯಾಸ ಅದು? ವಿಮತೋ ಭಿನ್ನೋ ಮುಕ್ತತ್ವಾತ್ ಯದಿತ್ತಂ ತತ್ತಥಾ ಯಥಾ ಸಂಪ್ರತಿಪನ್ನ. ವಿಮತನಾದ ಜೀವ, ಜೀವ ಭಿನ್ನ, ಯಾವಾಗಲೂ ಭಿನ್ನನೇ. ಸ್ವಾಮಿ ಬ್ರಹ್ಮಜ್ಞಾನ ಬಂದ ಮೇಲೆ ಅಂದರೆ, ಮುಕ್ತಿ ಹೋದ ಮೇಲೆ ಅಂದರೆ, ಮುಕ್ತತ್ವಾತ್ ಮುಕ್ತನಾದ ಮೇಲೂ ಅಷ್ಟೇನೆ. ಸಂಸಾರಿ ಜೀವ ಹೇಗೆ ದೇವರಿಂದ ಭಿನ್ನನಾಗಿದ್ದಾನೋ, ಮುಕ್ತನಾದ ಜೀವ ಕೂಡ ಏನಾಗ್ತಾನೆ, ದೇವರಿಂದ ಭಿನ್ನನೇ ಆಗಿರ್ತಾನೆ ಅಂತ ಹೇಳಿಬಿಟ್ಟು ಆಗ ಶುರು ಮಾಡಿದ ಅವನು. ಸ್ವಾಮಿ ನಾವು ಒಪ್ಕೊಂಡಿದ್ದೇವೆ ಅಂತ ಹೇಳಿಬಿಟ್ಟು. ಏನು ಒಪ್ಕೊಂಡಿದ್ದೇವೆ? ಭೇದ ಒಪ್ಕೊಂಡಿದ್ದೇವಲ್ಲ. ನಾವೀಗ ಏನು ಭೇದ ಒಪ್ಕೊಂಡಿದ್ದೆ ಅಂತ ಕೇಳಿದರೆ, ನೀವು ಯಾವ ಭೇದ ಹೇಳ್ತೀರಿ ಹೇಳಿ ಅಂತ ಕೇಳ್ತಾರೆ. ಯಾವ ಭೇದ ಹೇಳ್ತೀರಿ ಹೇಳಿ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಭೇದ ಯಾವುದು ಎರಡು ಮೂರೆಲ್ಲ ಒಂದೇ ಭೇದ ಇರೋದು ಅಂತ ಹೇಳ್ತಾರೆ. ಏನದು? ನಚ ಭೇದೆ ವಿಕಲ್ಪೋ ಯುಜ್ಯತೆ. ಭೇದದಲ್ಲಿ ಆ ಭೇದ ವಿಭೇದ ಅಂತ ಕೇಳಬಾರ್ದು. ಅವನೇನಂತ ಕೇಳ್ತಾನೆ ಗೊತ್ತಾ? ಇದು ಪಾರಮಾರ್ಥಿಕ ಭೇದನೋ ವ್ಯಾವಹಾರಿಕ ಭೇದನೋ ಶುರು ಮಾಡ್ತಾನೆ. ನೀವು ಏನು ಹೇಳ್ತೀರಲ್ಲ ಸತ್ಯವಾದ ಮಾತೋ ಸುಳ್ಳಾದ ಮಾತೋ ಅಂತ ವಿಕಲ್ಪ ಮಾಡದೇ ಮಾಡ್ತಿರ್ತಾನೆ. ಇದು ಯಾರಿಗೆ ಮಾಡಬೇಕು? ಇದನ್ನ ಸತ್ಯ ಸುಳ್ಳು ಎರಡು ಹೇಳೋರೇ ಮಾಡಬೇಕು. ಆದರೆ ಭೇದ ಅಂಬೋದು ಏನದು? ಒಂದೇ ಭೇದ. ಆದ್ದರಿಂದ ವಿಕಲ್ಪ ಮಾಡಬಾರದು. ಆದರೆ ಅನಿರ್ವಚನೀಯ ಭೇದ ಅಂತ ಒಂದು ಇದೆಯಲ್ಲ ಅಂತ ಕೇಳಿದರೆ, ಅನಿರ್ವಚನೀಯ ಸರ್ವತ್ರ ಅಪ್ರಸಿದ್ಧತ್ವಾದೇವ. ನೀನು ಹೇಳ್ತಕ್ಕಂತಹ ಯಾರು ಕೋಡು ಅಂತ ಹೇಳ್ತಾರೆ. ಒಂದು ನೋಡಿದರೆ ವಿಷಾಣ ಹೇಗಿದೆ ಅಂತ ಹೇಳ್ತಾರೆ. ಇದೇನು ಮಲದ ಕೋಡೋ ಮನುಷ್ಯನ ಕೋಡೋ ಅಥವಾ ಎತ್ತಿನ ಕೋಡೋ ಅಂತ ಕೇಳ್ತಾರ? ಎತ್ತಿನ ಕೋಡೋ ಕೇಳ್ಬೋದು, ಅಥವಾ ಕೋಣದ ಕೋಡೋ ಕೇಳ್ಬೋದು, ಅಥವಾ ಇದು ಇದು ಮಲದ ವಿಷಾಣ ಅಂತ ಕೇಳ್ಬೋದಾ? ಯಾಕೆ ಇಲ್ಲೇ ಇಲ್ಲ ಗೊತ್ತಾಯ್ತು, ಇಲ್ಲೇ ಇಲ್ಲ. ಇಲ್ಲದನ್ನ ಯಾರು ಕೇಳೋದಕ್ಕೆ ಹೋಗೋದಿಲ್ಲ. ಅದು ಭೇದದಲ್ಲಿ ಈ ಕೋಡುಗಳು ಕೇಳಿದಾಗ ಕೇಳಬಹುದು, ಅಥವಾ ಕೆನೆಯ ಪದಾರ್ಥ ಕೇಳಿದಾಗ ಅದು ಇದು ಅಂತ ಕೇಳ್ಬೋದು, ಉಪ್ಪು ಕೇಳಿದಾಗ ಇದು ಸೈಂಧವ ಲವಣನು ಈ ಲವಣನು ಅಂತ ಕೇಳ್ಬೋದು. ಆದ್ರೆ ಎಂಥದ್ದಿದು? ಇಲ್ಲೇ ಇಲ್ಲ. ಅನಿರ್ವಚನೀಯ ಭೇದ ಅಂತ ಇಲ್ಲೇ ಇಲ್ಲ. ಅದರಿಂದಾಗಿನೆ ಆ ಮಾತು ಕೇಳೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಶಶಿಭಿಷಾಣಂ ಗೋವಿಷಾಣಂ ವಾ ವಿಭುಚ್ಯತೆ ಇತಿವತ್. ಶಶಿಭಿಷಾಣ ಹೇಳ್ತೀರೋ ಗೋವಿಷಾಣ ಹೇಳ್ತೀರೋ ಅಂತ ಯಾರು ಹೇಳೋದಿಲ್ಲ. ಯಾಕೆ? ಗೋವಿಷಾಣ ಇದೆ, ಶಶಿಭಿಷಾಣ ಇಲ್ಲವೇ ಇಲ್ಲ. ಆದ್ರಿಂದ ನಚ ಅನಿರ್ವಚನೀಯೇ ಕಿಂಚಿನ್ ಮಾನಂ. ನೋಡಿ, ಅನಿರ್ವಚನೀಯ ಅಂತ ಹೇಳಿದ್ದೇವೆ ಅಂತ ಕೇಳಿದರೆ ನೀನು ಸಾವಿರ ಹೇಳ್ತೀವಿ, ಪ್ರಮಾಣ ಬೇಕಲ್ಲ ಅದಕ್ಕೆ. ಒಂದು ಪ್ರಮಾಣನೂ ಇಲ್ಲ. ನೋಡಿ, ಏನು ಪ್ರಮಾಣ ಕೊಡಬೇಕೀಗ? ಪ್ರತ್ಯಕ್ಷ ಅನುಮಾನ ಆಗಮ, ಮೂರು ಪ್ರಮಾಣ ಕೊಡಬೇಕು. ಯಾವಾಗಲೂ ಕೊಟ್ಟರು ಕೂಡ ಪ್ರತ್ಯಕ್ಷನೂ ಇಲ್ಲ, ಅನುಮಾನನೂ ಇಲ್ಲ, ಆಗಮನೂ ಇಲ್ಲ. ಸ್ವಾಮಿ ನೋಡಿ ಹೇಳ್ತೇನೆ ನಾನೀಗ. ಒಬ್ಬನು ಶುಕ್ತಿಯನ್ನು ನೋಡಿದ, ಬೆಳ್ಳಿ ಅಂತ ತಿಳ್ಕೊಂಡ, ಆಮೇಲೆ ಶುಕ್ತಿ ಇರಲಿ ಶುಕ್ತಿ ಅದು ಬೆಳ್ಳಿ ಅಲ್ಲ ಅಂತ ಹೇಳಿದ. ಇದೇ ವ್ಯಾವಹಾರಿಕ ಭೇದ ಅಂತ ಹೇಳಿದ. ಅನಿವೇಚನೆ ಅಂದ್ರೆ ಇದೇ ಅಂತ ಹೇಳಿದ. ದಡ್ಡ, ನೀನು ಹೇಳ್ತಿ ಅಷ್ಟೇ, ಅವನು ಕೇಳು ಗೊತ್ತಾಗುತ್ತೆ. ನಚ ಮಿಥ್ಯಾ ಶಬ್ದೋ ಅನಿರ್ವಚನೀಯಂ ವದತಿ ಇತ್ಯತ್ರ ಚ. ಅಲ್ಲಿ ರಹಿತಂ ಮಿಥ್ಯಾ ಅಂತ ಹೇಳ್ತಾನಲ್ಲ, ಮಿಥ್ಯಾ ಶಬ್ದಕ್ಕೆ ಅನಿರ್ವಚನೀಯ ಅಂತ ಅರ್ಥ ಅಂತ ಹೇಳ್ತೀಯಲ್ಲ, ಅವನು ಹೇಳೋ ಅರ್ಥ, ನೀನು ಹೇಳೋ ಅರ್ಥ ಅದು. ಅವನ ಪ್ರಕಾರ ಏನರ್ಥ ಅದಕ್ಕೆ? ಏನರ್ಥ? ಮಿಥ್ಯಾ ಅಂದರೆ ಮಿಥ್ಯಾ ಅಸತ್ ಅಂತ ಅರ್ಥ ಹೊರತು ಬೇರೆ ಅಲ್ಲ. ಅದಕ್ಕೆ ಆಚಾರ ಬರೀತಾರೆ ಅಸದೇವ ರಹಿತಂ ಪ್ರತ್ಯಭಾದಿತಿ. ಅದು ಯಾರನ್ನ ಚಿಕ್ಕ ಮಗುನ ಕೇಳಿ ಏನೋ ಹೇಳ್ತ, ಅದು ಚಿಕ್ಕ ಮಗುನ ಕೇಳಿದ್ರು ಕೂಡ ಹಗ್ಗ ಯಾವುದೋ ಒಂದು ಚಿಕ್ಕ ಮಗು ಹಗ್ಗ ತುಳಿಯುತ್ತೆ, ಒಂದು ಮಾತಾಡೋಕ್ಕೆ ಬರುತ್ತೆ ಅಂತ ಹೇಳಿ ಹಗ್ಗ ತುಳಿಯುತ್ತೆ, ಆಮೇಲೆ ನೋಡುತ್ತೆ ಹಾವೊಂದು ಕಿರ್ಚಿಕೊಳ್ತಾ, ಆಮೇಲೆ ನೋಡುತ್ತೆ ಹಾವಲ್ಲ, ಆಮೇಲೆ ಏನಪ್ಪ ಕಂಡಿದ್ದು ಅಂತ ಹೇಳ್ತಾನೆ, ಹಾವೊಂದು ತಿಳ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳ್ತಾನೆ. ಹಾವಿತ್ತು, ಹಾವಿದ್ದಿಲ್ಲ ಅಂತಾನೆ ಅಷ್ಟೇ. ಅದ್ರ ಟ್ರೈನ್ ಅಪ್ ಮಾಡ್ಬೇಕು ಅಂತ ನನ್ನ ಯೋಚನೆ, ಅದು ಹೇಳಿ 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 ಹೇಳಿಸ್ಬೇಕು ಅಷ್ಟೇ ಹೊರತು. ಅವನ ಕೇಳಿದ ಹೇಳ್ತಾನೆ, ಅವನ ಕೇಳಿ ಸತ್ಯವಾಗಿ ಹೇಳ್ತಾನೆ, ಇದ್ದಿಲ್ಲ ಈಗಿದೆ ಅಷ್ಟೇ ಹೊರತು ಅನಿರ್ವಚನೀಯ ಅಂತ ಹೇಳೋದಿಲ್ಲ ಅವನು. ಆದ್ದರಿಂದ ಯಾವರು ಕೂಡ ಅಂತ ಮಾತನಾಡಿಲ್ಲ. ಅನುಮಾನದಿಂದ ಹೇಳ್ತೇನೆ ಅಂತ ಕೇಳಿದರೆ, ಯುಕ್ತಿ ಮಾಡ್ತೇನೆ ಅಂದರೆ, ಯುಕ್ತಿಗೆ ಅನುಮಾನ ಸಹಿತ ಅಪ್ರಸಿದ್ಧ ವಿಶೇಷಣ ಪಕ್ಷ. ಅನಿರ್ವಚನೀಯ ಪದನೇ ಅಪ್ರಸಿದ್ಧವಾದ್ದರಿಂದ ಹಿಂದೆ ಬಂತಲ್ಲ, ಇತ್ಯುಕ್ತ ಆಶ್ರಯ ಸಿದ್ಧ ಪಕ್ಷ ಹೇಳಿದ್ರಲ್ಲ, ಆ ರೀತಿ ಆಗುತ್ತೆ. ನಚ ಧೂಮತ್ವವತ್ ಮಿಥ್ಯಾತ್ವಂ ಇದು ಉಭಯ ಸಂಪ್ರತಿಪನ್ನಂ ಸಾಮಾನ್ಯಮಸ್ತಿ. ನಚ ಬಾಷ್ಪಾರೋಪಿತ ಧೂಮೇನ ಧೂಮವತ್ವ ವ್ಯಭಿಚರತಿ. ಎಷ್ಟು ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್ಸ್ ಇವು ನೋಡಿದ್ರ, ಹಾಗೆ ತಿಳ್ಕೊಬಾರ್ದು. ಸತ್ತು ಗೊತ್ತಾ? ಗೊತ್ತು. ಸತ್ವ ತೆಕ್ಕೊಳ್ಳಿ ಅದರಿಂದ. ಅಸತ್ ಗೊತ್ತಾ? ಗೊತ್ತು. ಅಸತ್ವ ತೆಕ್ಕೊಳ್ಳಿ, ಎರಡು ಕಂಬೈನ್ ಮಾಡಿ, ಎರಡು ಕೂಡೋದಿಲ್ಲ, ಆಪೋಸಿಟ್ ತಗೊಳ್ಳಿ, ಸಹಸ ವಿಲಕ್ಷಣ ಆಗುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇದು ಒಂದು ಕತೆ. ಧೂಮವತ್ವ, ನೀವು ಧೂಮದಲ್ಲಿ ಅನೇಕ ಧೂಮಗಳಿವೆ, ಆ ಧೂಮದಲ್ಲಿ ಏನು ಮಾಡ್ತೀರಿ? ಕಾಮನ್ ಫ್ಯಾಕ್ಟರ್ ತಗೊಳ್ತೀರಿ, ಹೊತ್ತಾನೆ ಆ ರೀತಿ ಕಾಮನ್ ಫ್ಯಾಕ್ಟರ್ ತಗೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ತಗೋಬಹುದು ಕಾಮನ್ ಫ್ಯಾಕ್ಟರ್, ಯಾವ್ದಲ್ಲಿ ತಗೊಳ್ಬಹುದು? ಸತ್ಯವಸ್ತುಗಳು ಒಂದು ಕಾಮನ್ ಫ್ಯಾಕ್ಟರ್ ತಗೊಳ್ಬೋದೇ ಹೊರತು ಮಿಥ್ಯಾಕೆಲ್ಲ ತಗೊಳ್ಳೋಕೆ ಬರುತ್ತೆ ಈ ಮಧ್ಯೆ? ಮಿಥ್ಯಾಯಿಂದ ತಗೊಳ್ಳೋದಕ್ಕೆ ಬರುತ್ತಾ? ಸಾಧ್ಯನೇ ಇಲ್ಲ. ಕೆಲವು ತಮಾಷೆ ಮಾಡ್ತಾರೆ, ನೀವು 10,000 ಕೊಡಬೇಕಾಗಿತ್ತು, ನಾನು 5,000 ಕೊಟ್ಟೆ ಅಂತ ತಿಳ್ಕೊ, ಎಷ್ಟು ಉಳಿಯುತ್ತೀಗ? 5,000 ಅದನ್ನು ಕೊಟ್ಟೆ ಅಂತ ಎಷ್ಟು ಉಳಿಯುತ್ತೆ? ಏನೂ ಇಲ್ಲ, ಏನೂ ಇಲ್ಲ, ಅದು ಹೊಡ್ಬಿಟ್ಟೆ, ಏನೂ ಇಲ್ಲ ನೋಡಿದೆ ಅಂತ ಹೇಳಿ ಕೊಟ್ಟೆ ಇಲ್ಲ, ಅವನು ಲಕ್ಷ ನೋಡೋದಾಗ್ಬಿಟ್ಟು ಅಷ್ಟೇನೆ ಕೊಟ್ಟರೆ ಸರಿ ಆಗೋದು. ಧೂಮವತ್ತ ಯಾವಾಗ ಬರೋದು ಮಿಥ್ಯಾತ್ವ ಅಂಬೋದು ಬರೋದು ಯಾವ ಕ್ರಮಾಂಕ ಮತ್ತು ಯಾವಾಗ ತಗೋತೀರಿ ನೀವೀಗ? ಸತ್ಯ ಅಂತಾದರೆ ಇಲ್ಲವರು ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಉಭಯ ಸಂಪ್ರತಿ ಪನ್ನಂ ಸಾಮಾನ್ಯಮಸ್ತಿ ನಚ್ಚ ಬಾಷ್ಪಾರೋಪಿತ ಧೂಮೇನ ಧೂಮವತ್ವಮ್ಯ ವಿಚರತಿ. ಮಂಜಿನಲ್ಲಿ ಧೂಮದಂತೆ ಕಾಣುತ್ತೆ, ಧೂಮ ಇದೆ ಅದರೊಳಗೆ ಇಲ್ಲ, ಆ ಧೂಮ ಅಲ್ಲ ಅಂತ ಹೇಳಬೇಕೇ ಹೊರತು ಅದೊಂದು ಟೈಪ್ ಧೂಮ ಅಂತ ಹೇಳಬಾರ್ದು. ಅದು ಧೂಮ ಅಲ್ಲ, ಇದು ಧೂಮ ಹೌದು ಅಷ್ಟೇ ಹೊರತು ಕಾಮನ್ ಫ್ಯಾಕ್ಟರ್ ತಗೊಳ್ಳೋದಕ್ಕೆ ಬರೋದಿಲ್ಲ. ನಚ್ಚ ಭಾವಾಭಾವ ವಿಲಕ್ಷಣಂ ಕ್ವಚಿತ್ ಆಗಮೋ ವಕ್ತಿ. ಹೀಗೆ ಪ್ರತ್ಯಕ್ಷನೂ ಇಲ್ಲ, ಅನುಮಾನವೂ ಇಲ್ಲ. ಇನ್ನು ಆಗಮ ಹೇಳ್ತೀಯಾ? ಹೇಳ್ತಾನೆ, ನಾನು ಆಗಮ ಹೇಳ್ತೀನಿ ಅಂತ ಹೇಳ್ತಾನೆ. ನಾ ಸದಾಸೀತ್ ನೋ ಸದಾಸೀತ್ ತದಾರೀಂ ನಾಸೀತ್ ರಜೋ ನೋ ವ್ಯೋಮ ಅಪರೋ ಯತ್ತಿತ್ಯತ್ರ. ನಾಸದೀಯ ಸೂಕ್ತ ಅಂತ ಋಗ್ವೇದದಲ್ಲಿ ಬಹಳ ಪ್ರಸಿದ್ಧ ನಾಸದೀಯ ಸೂಕ್ತ. ಪ್ರಳಯ ಕಾಲದೊಳಗೆ ಏನಾಗಿತ್ತು ಅಂದರೆ ನಾ ಅಸದಾಸೀತ್, ಅಲ್ಲಿ ಅಸತ್ತು ಇರಲಿಲ್ಲ. ನಾ ಸದಾ ಆಸೀತ್, ಸತ್ತು ಇರಲಿಲ್ಲ. ನೋಡಿದ್ರ ಏನು ಬಂತೀಗ? ಅಸತ್ತು ಇರಲಿಲ್ಲ, ಸತ್ತು ಇರಲಿಲ್ಲ, ಯಾವ್ದಿತ್ತಂತಾಯ್ತೀಗ? ಸಹಸ್ರ ಇತ್ತಂತಾಯ್ತಲ್ಲ, ಈಗ ಸಹಸತ್ತು ಇರೋ ಚಾನ್ಸ್ ಇಲ್ಲ. ನೋಡಿದ್ರ ನಮ್ಮ ಪರ ಇದೆ ಅಂತ ಹೇಳ್ತಾರೆ ದಡ್ಡ. ಆ ಸೂಕ್ತಕ್ಕೆ ಅರ್ಥನೇ ಅಲ್ಲ ಅಂತ ಹೇಳಿದ್ರು. ಪಾರಿಶ್ರೇಷ್ಠ ಅಧಿವೇಶನೀಯತ್ವ ಅಂಗೀಕಾರೇ ಅನೀದವಾತಂ ಸ್ವಧಯಾ ತದೇಕಂ ಇತಿ ತದಾನೀಂ ಪರಿಶಿಷ್ಟತ್ವ ಬ್ರಹ್ಮಣ ಏವ ಅನಿರ್ವಚನೀಯತ್ವ ಸ್ಯಾತ್. ಓ, ಹಾಗೆ ಹೇಳ್ತೀಯ ನೀನೀಗ? ಸರಿ, ಅದು ಹೇಳಿದ್ದೇನೋ ನಾ ಸದಾಸೀತ್ ನೋ ಸದಾಸೀತ್ ಅಂತ ಹೇಳಿತು. ನೀನೇನು ಮಾಡಿದೆ? ಸತ್ತು ಇರಲಿಲ್ಲ ಅಂತ ಹೇಳಿದೆ, ಅಸತ್ತು ಇರಲಿಲ್ಲ ಅಂತ ಹೇಳಿದೆ, ಸಹಸತ್ ಇರೋದಿಲ್ಲ. ದೇವರು ಪರಿಶಿಷ್ಯ ಅಂದ್ರೆ ಏನೀಗ? ಪರಿಶಿಷ್ಯ ಮಾನ. ಉಳಿದಿದ್ದಾವುದು ಸಹಸದ್ ವಿಲಕ್ಷಣ ಅಂತ ಹೇಳ್ತೀನಿ ಅಂತ ಕೇಳಿದರೆ ಸರಿ ಹಾಗಿದ್ರೆ ಆ ವೇದ ಮುಂದೆ ಓದ್ಕೊಂಡು ಹೋಗಿ ಹಾಗೇನೆ ಏನು ಹೇಳುತ್ತೆ ಅಂತ ಹೇಳ್ತಾರೆ ಆಚಾರ್ಯರು. ನಾಸದಾಸೀತ್ ನೋ ಸದಾಸೀತ್ ಅಂತ ಹೇಳಿಬಿಟ್ಟು ಕೊನೆಗೆ ಏನಿತ್ತಲ್ಲಿ ಆನೀದವಾತಂ ಸ್ವಧಯಾ ತನ್ನಂತ ತನ್ವಾ, ಅಲ್ಲಿ ಬ್ರಹ್ಮ ಇತ್ತು ಅಂತ ಹೇಳ್ತಾರೆ. ಸೊ ಯಾರು ಸಹಸದ್ ವಿಲಕ್ಷಣ ಆಗ್ತಾರೆ ಈಗ? ಬ್ರಹ್ಮ ಸಹಸದ್ ವಿಲಕ್ಷಣ ಆಗ್ತಾನೆ. ಅವ್ರ ಪ್ರಕಾರ ಬ್ರಹ್ಮ ಏನಾಗಬೇಕು? ಸತ್ತಾಗಬೇಕು, ಸಹಸದ್ ವಿಲಕ್ಷಣ ಆಗಬಾರ್ದು. ಯಾರನ್ನ ಮಾಡೋಕ್ಕೋ ಏನು ಮಾಡೋಕ್ಕಾಯ್ತು ನೀನೀಗ? ಯಾರನ್ನ ಮಾಡೋಕ್ಕೋ ಬ್ರಹ್ಮನ ಸಹಸದ್ ವಿಲಕ್ಷಣ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ, ಏನು ಗತಿಯಪ್ಪ ಅಂತ ಕೇಳ್ತಾರೆ. ಫಜೀತಿ ಆಯ್ತು ಅಂದರೆ ಏನಾಯ್ತು? ಉಳಿದವ್ರನ್ನ ಯಾತು ಮೋಸ ಮಾಡ್ತಿದ್ರು ಅಂದರೆ ವಿಚಾರ ಮಾಡೋಕ್ಕೆ ಬರದೇ ಇದ್ದವರು ಕೆಲವರು, ಟೆಕ್ಸ್ಟ್ ಗೊತ್ತಿದ್ದವರು ಕೆಲವರು, ಆರಂಭದವರಿಗೆ ಯಾವುದೋ ಬರ್ತಾರೆ, ಯಾವುದೋ ಜನ ಕೇಳ್ತಿರ್ತಾರೆ ಈ ಗೀತಾವಾಕ್ಯಕ್ಕೆ ಅರ್ಥ ಏನಂತ ಕೇಳ್ತಾರೆ. ಗೀತಾವಾಕ್ಯನೇ ಅಲ್ಲದು, ಸುಭಾಷಿತ ಯಾವುದೋ ವಿಜಯ ಕರ್ನಾಟಕದಲ್ಲಿ ಕೆಲವು ದಿವಸ ಹಿಂದೆ ಗೀತೋಕ್ತಿ ಅಂತ ಹಾಕಿಬಿಡ್ತಿದ್ರು. ಒಂದು ಅವಾಗ ಫೋನ್ ಮಾಡಿದೆ, ಒಂದು ಕೂಡ ಗೀತಾದಲ್ಲಿ ಏನು ಗೀತೋಕ್ತಿ ಅಂತ ಹಾಕಿದ್ರೆ ಕೇಳಿ ಸುಭಾಷಿತ ಚೇಂಜ್ ಮಾಡಿದ್ರು ಆಮೇಲೆ ಸುಭಾಷಿತಗಳು ಅಂತೇಳಿ. ಯಾತಕ್ಕೆ ಅಂದರೆ ಮನುಷ್ಯ ಏನು ಮಾಡಿಬಿಡ್ತಾನೆ, ಗೊತ್ತಿರೋದು ಹೇಳ್ತಾ ಇರ್ತಾರೆ, ಅವ್ರ ಮುಂದೆ ನಡೀತಾ ಅವ್ರದ್ದೆಲ್ಲ ವಾದಗಳು. ಆಚಾರ್ಯ ಅವ್ರು ನೋಡಿ ಮಾಡಿಬಿಟ್ರೆ ಫಜೀತಿ ಆಯ್ತು ಅವ್ರಿಗೆ. ಕೊನೆಗೆ ಬ್ರಹ್ಮನಾಸ ಅಸಸದ್ ವಿಲಕ್ಷಣ ಆಗುತ್ತೆ, ಆ ಖುಷಿ ಆಯ್ತು ಅವನಿಗೆ. ಸ್ವಾಮಿ, ನಿಮ್ಮ ಪ್ರಯೋಗ ಕೂಡ ಬ್ರಹ್ಮ ಅಸಸದ್ ವಿಲಕ್ಷಣ ಅಲ್ವ ಅಲ್ಲ, ನೀವೇನು ಮಾಡ್ತೀರಿ ಅಂದರೆ ಇಲ್ಲಿ ಸತ್ ಅಸತ್ ಶಬ್ದಗಳಿಗೆ ಅರ್ಥ ಅಲ್ವೇ ಅಲ್ಲ. ಅಲ್ಲಿ ಅಸತ್ ಇರಲಿಲ್ಲ, ಸತ್ ಇರಲಿಲ್ಲ ಅಂದರೆ ಎಕ್ಸಿಸ್ಟೆಂಟ್ ಇರಲಿಲ್ಲ, ನಾನ್ ಎಕ್ಸಿಸ್ಟೆಂಟ್ ಇರಲಿಲ್ಲ ಅಂತ ಅರ್ಥ ಅಲ್ಲ. ಮೂರ್ತಂ ಸದಿತಿ ಸಂಪ್ರೋಕ್ತಂ ಅಮೂರ್ತಂ ಅಸದ್ ಉಚ್ಯತೆ. ಸತ್ ಅಂತ ಹೇಳಿದರೆ ಮೂರ್ತ ಪದಾರ್ಥಗಳು, ಮ್ಯಾನಿಫೆಸ್ಟ್ ಥಿಂಗ್ಸ್ ಅವು. ಅಮೂರ್ತ ಅಸತ್ ಅಂದರೆ ಅಮೂರ್ತ ಪದಾರ್ಥಗಳು. ಅಲ್ಲಿ ಮೂರ್ತ ಪದಾರ್ಥಗಳು ಯಾವುದು? ಆಕಾಶ ವಾಯು ಅವು ಆಗಿರಲಿಲ್ಲ. ಯಾವ ಆಕಾಶ ವಾಯು? ಭೂತವಾಯು, ಭೂತಾಕಾಶ ಅವು ಇರಲಿಲ್ಲ. ಜೊತೆಗೆ ಸತ್ ಪದಾರ್ಥಗಳು ಪೃಥ್ವಿ ಅಪ್ ತೇಜಸ್ಸು ಅವು ಇರಲಿಲ್ಲ. ಪಂಚಭೂತನ್ನು ಹುಟ್ಟಿಲ್ಲ ಇನ್ನೂ ಕೂಡ ಅರ್ಥ ಹೇಳ್ತಿದ್ದಾರೆ ಹೊರತು ನೀನು ಹೇಳಿದ ಅರ್ಥ ಹೇಳಿಲ್ಲ. ನೀವು ಅರ್ಥ ಹೇಳ್ತೀರಲ್ಲ, ಏನು ಆಧಾರ ಅಂದರೆ ಪೈಂಗಿ ಶ್ರುತಿ ಕೊಡ್ತಾರೆ. ಮೂರ್ತಂ ಸತಿತಿ ಸಂಪ್ರೋಕ್ತಂ ಅಮೂರ್ತಂ ಅಸದುಚ್ಯತೆ ಮೂರ್ತಾಮೂರ್ತೇತರ ಬ್ರಹ್ಮ ನ ಸತ್ತಂ ನಾಸದುಚ್ಯತೆ. ಈ ಅರ್ಥದಲ್ಲಿ ಪರಮಾತ್ಮ ಏನಾಗಿದ್ದಾನೆ? ಮೂರ್ತಾಮೂರ್ತ ವಿಲಕ್ಷಣ, ಸಹಸದ್ ವಿಲಕ್ಷಣ ದೇವರಿಗೆ ಅಂದ ಅರ್ಥ ಏನದಕ್ಕೆ? ಮೂರ್ತಾಮೂರ್ತ ವಿಲಕ್ಷಣ ಅಷ್ಟೇ. ಈ ಜೀವರಿಗೂ ಹಾಗೆ ಹೇಳ್ಬೋದು, ಜೀವರು ಸಹಸದ್ ವಿಲಕ್ಷಣ. ಯಾತಕ್ಕೆ? ಅವರು ಪಂಚಭೂತಗಳಲ್ಲ, ಆದ್ರಿಂದ ಏನಾಗ್ತಾರೆ ಅವರು? ಅವರು ಸಹಸದ್ ಇಂಥ ಸಹಸ್ರ ವಿಲಕ್ಷಣ ಇರ್ತೀಯಾ, ಒಪ್ಕೊಂಡ್ಬಿಡ್ತೇವೆ. ಆದರೆ ನೀನು ಹೇಳೋದು ಇದೆಯಲ್ಲ ಕಟ್ಟ ಕಥೆಯ ಸಹಸದ್ ವಿಲಕ್ಷಣ, ಅದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯದನ್ಯತ್ವಾಯೋಹೋಚ ಅಂತರಿಕ್ಷಾಚೇತ ಸತಿತಿ ಮಾಧ್ಯಂದಿನ ಶ್ರುತಿ. ಒಂದು ಪೈಂಗಿ ಶ್ರುತಿ, ಇನ್ನೊಂದು ಮಾಧ್ಯಂದಿನ ಶ್ರುತಿ. ಇನ್ನೂ ಆಚಾರ್ಯರು ಕೋಟ್ ಮಾಡ್ತಾರೆ, ಅದ್ಭುತತ್ವಾತ ನಿರ್ವಾಚ್ಯಂ ಬ್ರಹ್ಮಚಿಚೈತ್ಯಮೇ ವಚ. ಅನಿರ್ವಚನೀಯ ಅಂತ ಕರೆಯೋದಾದರೆ ಅದನ್ನು ಒಪ್ಪಿಟ್ಬಿಡ್ತೇವೆ ನಾವು. ದೇವರನ್ನ ಏನಂತ ಕರಿತೇವೆ ನಾವೀಗ? ಅನಿರ್ವಚನೀಯ ಅಂತ ಕರಿತೇವೆ. ಯಾತಕ್ಕೆ? ಅವ್ರ ಬಗ್ಗೆ ಪೂರ್ತಿ ನಿರ್ವಚನೀಯ ಅಲ್ಲದ ಅನಿರ್ವಚನೀಯ ಎಂದು, ದೇವ್ರ ಬಗ್ಗೆ ಇನ್ಎಕ್ಸ್ಪ್ರೆಸಬಲ್ ಅಂತ ಅರ್ಥ. ಟೋಟಲಿ ಇನ್ಎಕ್ಸ್ಪ್ರೆಸಿಬಲ್ ಆಗಿದೆ ಅಂತ ಕರೀತಾರೆ. ಆ ರೀತಿ ಹೇಳಿದಾರೆ ಒಪ್ಕೊಂಡ್ಬಿಡ್ತೇವೆ, ಏನು ಯೋಚನೆ ಇಲ್ಲ. ಆದರೆ ನೀನು ಹೇಳ್ತೀಯಲ್ಲ ಸಹಸ ದ್ವಿಲಕ್ಷಣ ಅಂತೇಳಿ, ಅರ್ಥ ಎಲ್ಲೆಲ್ಲೂ ಬಂದಿಲ್ಲ ಅಂತೇಳಿ ಸರ್. ಮತ್ತೆ ದೇವರನ್ನ ಋತ ಅಂತ ಕರೀತಾರೆ, ಜಗತ್ತನ್ನು ಅನೃತ ಅಂತ ಕರೀತಾರೆ. ನೋಡು ಜಗತ್ ಸುಳ್ಳಾಯ್ತಲ್ಲ ಅಂತ ಕೇಳಿದರೆ ಆಗಾಗಿಲ್ಲ, ನಿಮ್ಮ ಪ್ರಕಾರ ಬೋಧನಾಗಿಬಿಡುತ್ತೆ, ಸುಳ್ಳು ಅಂತ ಅರ್ಥ ಮಾಡಬಾರ್ದು ನೀನೀಗ, ಅದಕ್ಕೆ ಬೇರೆ ಅರ್ಥನೇ ಮಾಡಬೇಕು. ನೀವೇನು ಮಾಡ್ತೀರಿ ಅಂದರೆ ಭಾರಿ ಸುಲಭ. ಋತಂ ಅಂದರೆ ಬ್ರಹ್ಮ, ಅನೃತಂ ಅಂದರೆ ಜಗತ್ತು, ಋತಂ ಅಂದರೆ ಸತ್ಯ, ಅನೃತಂ ಸುಳ್ಳು ಅಂತ ತಿಳ್ಕೊಂಡಿದೆ, ಆ ಅರ್ಥ ಅಲ್ಲ ಅದಕ್ಕೆ. ಋತಂ ಅಂದರೆ ರೂಗ್ ಅಥವಿತಿ ಧಾತೋಹು, ನಿತ್ಯಾವಗತಿ ಹೇತುತಃ, ಪರಮಾತ್ಮ ಯಾವಾಗಲೂ ಇದ್ದಾನೆ ಅದಕ್ಕೆ ಋತ. ಜಗತ್ತು ಚೇಂಜ್ ಆಗುತ್ತೆ ಅದಕ್ಕೇನದು ಅನೃತ. ಊರ್ಧ್ವಮೂಲ ಮದಶ್ಯಾಕಂ ಬಂತಲ್ಲ ಹಾಗೆ, ದೇವರೆಂಥವನು ಚೇಂಜ್ಲೆಸ್, ಉಳಿದೆಲ್ಲ ಏನಾಗುತ್ತೆ ಚೇಂಜ್ ಆಗುತ್ತೆ, ಅದಕ್ಕೆ ಅನೃತ ಅಂತ ಕರೀತಾರೆ ಹೊರತು ಸುಳ್ಳು ಮರ್ತ ಅನೃತ ಬಂದಿಲ್ಲ ಅಲ್ಲಿ. ಯಾಕೆಂದ್ರೆ ಧಾತುವಿನ ಅರ್ಥ ಇರೋದೇ ಹಾಗೆ, ವೆರಿ ಮೀನಿಂಗ್ ಆಫ್ ದಿ, ವೆರಿ ರೂಟ್ ಆಫ್ ದಿ ಧಾತು ಏನಂತಿದೆ, ರೂ ರೂ ಗತವ ಬಂತಿದೆ ಅಂದಮೇಲೆ ದೇವರಿಗೆ ಅರ್ಥನೇ ಆಗಲಿಲ್ವಲ್ಲ, ಇದೆಲ್ಲ ಬಿಡಿಸ್ತಾರೆ ಆಚಾರ್ಯ. ಅಸತ್ಯಮ ಪ್ರತಿಷ್ಠಂತೆ, ಸುಳ್ಳು ಅಂತ ಹೇಳಬೇಡ ಅಂತ ಕೇಳಿದರೆ ಹೇಳು, ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರಣೀಶ್ವರಂ ಸಾ ದೇ ಅಸುರಾಹ ಸ್ವಯಂ ನಷ್ಟಾಹ ಜಗತ್ಕ್ಷಯಕಾರಿಣ ಇತಿ ವ್ಯಾಸಸ್ಮೃತೋ. ಯಾರು ಅಸತ್ತು ಅಂತ ಕರೀತಾರೋ ಬೌದ್ಧರಾಗ್ತಾರೆ. ಬೌದ್ಧರ ಗತಿ ಏನು ಅಂತ ಕೇಳಿದರೆ ಜಗದಾಹುರಣೀಶ್ವರಂ, ದೇವರನ್ನ ಒಪ್ಪೋದಿಲ್ಲ ಅವರು, ಅಷ್ಟೇ ಅಲ್ಲ ಅವ್ರು ಅಸುರರು ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಅವ್ರು ಏನು ಅಸುರರು ಅಂತ ಅನ್ಸ್ಕೋಬಾರದು ಅಂತಿದ್ರೆ ಏನು ಮಾಡಬೇಕು, ಅವರು ಅಸತ್ತು ಅಂತ ಅನ್ನಬಾರ್ದು, ಸುರರು ಅನ್ಸ್ಕೋಬೇಕಾದ್ರೆ ಸತ್ತಾಗಿಬಿಡ್ತಾರೆ. ಅದು ಬದ್ಧಕ್ಕೆ ಏನು ಮಾಡ್ಕೊಂಡ್ರೆ ಅವರೀಗ ಸಹಸ್ರ ವಿಲಕ್ಷಣ ಕ್ರಿಯೇಟ್ ಮಾಡಿಕೊಂಡ್ರು. ಇಷ್ಟು ಹೇಳಿ ವಿಶ್ವಂ ಸತ್ಯಂ, ಬರೀ ನೆಗೆಟಿವ್ ಆರ್ಗ್ಯುಮೆಂಟ್ ಅಲ್ಲ, ಪಾಸಿಟಿವ್ ಆಗಿ ನೋಡಿ. ಈಗ ವೇದ ಏನಂತ ಹೇಳ್ತಾ ಇದೆ, ನೀನೇನಪ್ಪ ಕೊಟ್ಟು ಮಾಡಿದಿ, ನಾಸದಾಸಿ ನೋಸದಾಸಿ ಕೊಟ್ಟು ಮಾಡಿಬಿಟ್ಟು ವೇದದಲ್ಲಿ ಸಹಸದ್ ವಿಲಕ್ಷಣ ಅಂತ ಬಂದಿದೆ ಅಂತ ಅಪಾರ್ಥ ಮಾಡ್ತೀಯಲ್ಲ, ಅದು ಒಂದೇ ವೇದ ವಾಕ್ಯ ಇದ್ದಿದ್ರೆ ನಮ್ಮದೊಂದು ಪಕ್ಷ ನಿಮ್ಮದೊಂದು ಪಕ್ಷ ಅಂತ ಆಗಬೇಕಾಗಿತ್ತು ಕೊನೆ ಪಕ್ಷ. ಇಟ್ ಇಸ್ ಡಿಫ್ರೆಂಟ್ ವೇ ಆಫ್ ಇಂಟರ್ಪ್ರಿಟೇಷನ್ ಹೇಳ್ಬೋದಾಗಿತ್ತು. ಇನ್ನೊಂದು ವೇದ ವಾಕ್ಯ ಏನಿದೆ, ವಿಶ್ವಂ ಸತ್ಯಂ ಅಂತ ವಾಕ್ಯ ಇದೆ. ವಿಶ್ವಂ ಸತ್ಯಂ ಅಂತ ವಾಕ್ಯ ಇರಬೇಕಾದ್ರೆ ಯಾವುದಕ್ಕೆ ಅನುಕೂಲ ಅರ್ಥ ಮಾಡ್ಬೇಕು ನಾವೀಗ, ಸತ್ಯ ಅನ್ನೋದು ಮೇಂಟೈನ್ ಮಾಡಬೇಕು, ಅಸತ್ಯ ಅಂತ ಮೇಂಟೈನ್ ಮಾಡಬೇಕು. ಇಲ್ಲೊಂದು ವಿಷಯ ತಿಳ್ಕೊಂಡಿರ್ಬೇಕು, ವಾಕ್ಯಗಳು ಎರಡು ವಿಧ, ಸಾವಕಾಶ ವಾಕ್ಯಗಳು ಅಂತ ಕೆಲವು, ನಿರವಕಾಶ ವಾಕ್ಯಗಳು ಅಂತ ಕೆಲವು. ಸಾವಕಾಶ ವಾಕ್ಯಗಳು ಅಂದ್ರೇನು, ಇನ್ನೊಂದು ಅರ್ಥ ಮಾಡಲಿಕ್ಕೆ ಅವಕಾಶ ಇದ್ರೆ ಸಾವಕಾಶ ವಾಕ್ಯ, ಇನ್ನೊಂದು ಅರ್ಥ ಮಾಡಕ್ಕೆ ಅವಕಾಶ ಇಲ್ಲದೆ ಹೋದ್ರೆ ಏನದು, ನಿರವಕಾಶ ವಾಕ್ಯ. ಉದಾಹರಣೆಗೆ ಅವ್ನು 20 ಕೊಡು ಅಂತ ಹೇಳಿದ್ದ ಅವನಿಗೆ, ಅಷ್ಟೇ 20 ಕೊಡು ಅಂತ ಹೇಳಿದ್ದ, ಅವನೇ 20 ರೂಪಾಯಿ ಅಂತ ಹೇಳಿಬಿಟ್ಟ, 28 ಕೊಡು ಅಂತ ಹೇಳಿದ್ದ ಅವ್ನು, ಗೊತ್ತಾಯ್ತಾ, 20 ಅಂತ ಅಷ್ಟೇ ಹೇಳಿಬಿಟ್ಟ. 20 ರೂಪಾಯಿ ಅಂತ ಬರೆದಾಗ ಏನಾಗುತ್ತಾಗ ಏನಾಗುತ್ತೆ, ಅವಾಗ ಬೇರೆ ಅರ್ಥ ಮಾಡಕ್ಕೆ ಬರೋದು, 20 ರೂಪಾಯಿ ಕೊಡಬೇಕು ಅವ್ರು, ಬರೀ 20 ಅಂದರೆ ಏನಾದ್ರು ಕೊಡ್ಬೋದು 20. ಅದಕ್ಕೆ ಬ್ಯಾಂಕಲ್ಲಿ ಏನು ಮಾಡ್ತಾರೆ, ಫಿಗರ್ಸಲ್ಲಿ ವರ್ಡ್ಸಲ್ಲೂ ಬರ್ರಿ ಅಂತ ಕೇಳ್ತಾರೆ, ಅದಕ್ಕೆ ಮ್ಯಾನಿಪ್ಯುಲೇಟ್ ಮಾಡಿ ಸಿಕ್ಕಾಕೊಂಡ್ಬಿಡ್ತಾರೆ. ಮುಂದೆ ಓನ್ಲಿ ಜಾಗ ಇರಬಾರ್ದು, ಅದೆಲ್ಲ ಮಾಡೋದೇ ಅರ್ಥಕ್ಕೆ ನಿರವಕಾಶ ಮಾಡಬೇಕು ಅದನ್ನು, ಸ್ವಲ್ಪ ಗ್ಯಾಪ್ ಬಿಟ್ಟರೆ ಏನು ಮಾಡ್ಕೊಂಡ್ಬಿಡ್ತಾರೆ, ಏನಾದ್ರು ಕಿತಾಪತಿ ಮಾಡ್ತಾರೆ, ಇಷ್ಟಿದ್ದೆ ಕಿತಾಪತಿ ಮಾಡ್ತಾರೆ. ಆದ್ದರಿಂದ ಆದಷ್ಟು ಅವಾರ್ಡ್ ಮಾಡಬೇಕದು, ಸಾವಕಾಶ ನಿರವಕಾಶ. ಈಗ ನಾಸದಾಸೀತ್ ನೋಸದಾಸೀತ್ ಎಂಬುದಕ್ಕೆ ನಿನ್ನ ಅರ್ಥನೂ ಮಾಡೋದು ನಮ್ಮ ಅರ್ಥನೂ ಮಾಡ್ಬೋದು, ಇಟ್ಕೊಂಬೋಣ ಹೋಗಲಿ. ವಿಶ್ವಂ ಸತ್ಯಮ್ ಏನು ಮಾಡ್ಬೇಕು ನೀನೀಗ, ಅದೇ ಅರ್ಥನೇ ಮಾಡಬೇಕು. ಎರಡು ವೇದ ವಾಕ್ಯ ಪ್ರಮಾಣ ಅಂದಮೇಲೆ ನಿರವಕಾಶ ಪ್ರೂವ್ ಆದಮೇಲೆ ಅದಕ್ಕೆ ತಕ್ಕಂತೆ ಇನ್ನೊಂದು ವಾಕ್ಯನ ಅರ್ಥ ಮಾಡ್ಬೇಕು, ಈ ಅರ್ಥ ಮಾಡಬಾರ್ದು. ಕಳಿತಾ ಇತ್ತೆ ಈಗ ಈ ರೀತಿ ಅರ್ಥ ಪದ ತೋರಿಸ್ಕೊಡ್ತಾರಲ್ಲ, ಯಾರಿಗೂ ಗೊತ್ತಿದ್ದಿಲ್ಲ ಇವೆಲ್ಲ ಕೊಡೋಣ. ನಿರವಕಾಶ ಸಾವಕಾಶ ಪದ ಉಪಯೋಗಿಸ್ಬೇಕು, ಇನ್ನೂ ಕೆಲವು ಅರ್ಥ ಮಾಡ್ಕೋಬೇಕು ಪದಗಳು ಭಾಳ ಇಂಪಾರ್ಟೆಂಟ್. ಆದ್ದರಿಂದ ಗುರು ಶಿಷ್ಯ ಇಬ್ಬರಿರ್ತಾರೆ, ಶಿಷ್ಯ ಒಂದು ಸಂಕಲ್ಪ ಮಾಡಿಬಿಟ್ಟಿದ್ದಾನೆ, ಬೆಳ್ಳಿ ತಟ್ಟೆಯಲ್ಲೇ ಊಟ ಮಾಡ್ತೀನಿ ಅನ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೂ ಅನ್ಕೊಂಡ್ಬಿಟ್ಟಿದ್ದಾನೆ, ಬಿಟ್ಟುಬಿಡಿ. ಗುರು ಏನು ಮಾಡಿದ್ದಾನೆ, ಆ ಸಂಕಲ್ಪ ಮಾಡಿಲ್ಲ, ಯಾರದ ಮನೆಗೆ ಹೋದರು, ಒಂದು ಬೆಳ್ಳಿ ತಟ್ಟೆ ಇದೆ ಅಷ್ಟೇ ಮನೆಯೊಳಗೆ. ಏನು ಮಾಡಬೇಕು ಅವರೀಗ, ಏನು ಮಾಡಿ ಗುರು ಕೊಡಬೇಕು ಶಿಷ್ಯನ ಕೊಡಬೇಕು ಅದನ್ನು, ಗೊತ್ತಾಯ್ತಾ, ಯಾವ್ಯಾವ ಗುರು ಕೊಡಬೇಕು ಪಾಪ. ಆದರೆ ಗುರು ಕೊಟ್ಟು ಶಿಷ್ಯ ಊಟ ಇಲ್ದಾಗ ಆಗಿಬಿಡುತ್ತೆ ಅವನಿಗೆ, ಅದಕ್ಕೆ ಏನು ಸಂಕಲ್ಪ ಮಾಡಿದ್ದಾರೆ, ಬೆಳ್ಳಿ ತಟ್ಟೆಯಲ್ಲೇ ಮಾಡ್ತೀನಿ ಅನ್ಕೊಂಡ್ಬಿಟ್ಟಿದ್ದಾನೆ ಅವನಿಗೆ. ಗುರು ಅಂತ ಸಂಕಲ್ಪ ಮಾಡಿಲ್ಲ, ಅವ್ರೇನು ಮಾಡ್ತಾರೆ, ನಮ್ಮ ಶಿಷ್ಯ ಭಾಳ ಎಡವಟ್ಟು ಮನುಷ್ಯ, ಅವನು ಸಂಕಲ್ಪ ಮಾಡಿಬಿಟ್ಟಿದ್ದಾನೆ, ಅವನಿಗೆ ಕೊಟ್ಬಿಡಿ ಏನು ಪರವಾಗಿಲ್ಲ, ನಾನು ಊಟದ ಉಪವಾಸ ಕೊಡ್ತಾನೆ ಪ್ರಾಣಿ ಅಂತ ಹೇಳ್ತಾರೆ. ನಿರವಕಾಶ ಸಾವಕಾಶ ಅರ್ಥ ಆಯ್ತಾ ಈಗ. ಅವ ಸಾವಕಾಶವಾದದ್ದಕ್ಕೆ ಇನ್ನೊಂದು ಅರ್ಥ ಮಾಡ, ಸಾ ಅವಕಾಶ, ಅವಕಾಶ ಮೀನ್ಸ್ ಅವಕಾಶ ಚಾನ್ಸ್, ಇನ್ನೊಂದು ಅರ್ಥ ಮಾಡೋ ಚಾನ್ಸ್ ಇದೆ, ಇದಕ್ಕೆ ನೋ ಚಾನ್ಸ್ ಅಟ್ ಆಲ್, ಅದನ್ನು ಯೋಚನೆ ಮಾಡಬೇಕು. ಇದೆಲ್ಲ ತಿಳಿದಿದ್ದರೆ ಮುಂದೆ ಏನು ಕನ್ಫ್ಯೂಷನ್ನೇ ಬರೋದಿಲ್ಲ. ತೇ ಆಸುರಾಹ, ಅದಕ್ಕೇನೆ ವಿಶ್ವಂ ಸತ್ಯಂ ಅಂತಿದೆ. ಇನ್ನೊಂದು ಮಾತಿದೆ, ದೇವರೆಲ್ಲವನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳಿಬಿಟ್ಟು, ದೇವ್ರು ನೀನು ಸೃಷ್ಟಿ ಮಾಡ್ತಾನೋ, ಎಂಥ ಸೃಷ್ಟಿ ಮಾಡ್ತಾನೆ ಪರಮಾತ್ಮ, ಸತ್ಯವನ್ನೇ ಸೃಷ್ಟಿ ಮಾಡ್ತಾನೆ, ಅದನ್ನು ಹೇಳ್ತಾನೆ. ಸತ್ಯ ಸೋ ಅಸ್ಯ ಮಹಿಮಾ ಗೃಣೇಶವೋ ಯಜ್ಞೇಶು ವಿಪ್ರರಾಜ್ಯೇ, ಪರಮಾತ್ಮ ಏನು ಸೃಷ್ಟಿ ಮಾಡ್ತಾನೋ ಅದೆಲ್ಲ ಏನದು ಸತ್ಯ. ಈ ಜಗತ್ತು ಕ್ರಿಯೇಷನ್ ಆಫ್ ಗಾಡ್ ಅಂದ ಮೇಲೆ ಏನಾಗಿರ್ಬೇಕದು ಸತ್ಯ ಆಗಿರಬೇಕು. ಇದೆಲ್ಲ ಎಷ್ಟು ಸಿಕ್ಕಾಕೊಂಡ್ಬಿಡ್ತಾರೆ ಲೆಕ್ಕ ಹಾಕಿದರೆ ಅದ್ವೈತ ಮತದಲ್ಲಿ ಅಸತ್ಯ ಅನ್ನೋ ಪದಕ್ಕೆ ಎಷ್ಟು ಕೆಟ್ಟ ಅರ್ಥ ಮಾಡ್ಕೊಂಡು ಹಾಳಾಗಿಬಿಡ್ತಾರೆ, ಮಾಡಬಾರ್ದು ಹಾಗೆ. ಇನ್ನು ಈಶಾವಾಸ್ಯ ಕೊಟ್ಟು ಮಾಡ್ತಾರೆ, ಕವಿಹಿ ಮನೀಷಿ ಪರಿಭೂಹು ಸ್ವಯಂಭೂಹು ಯಥಾತಥ್ಯತಃ ಅರ್ಥಾನ್ ವ್ಯದಧಾತ್ ಶಾಶ್ವತೀಭ್ಯ ಸಮಾಭ್ಯ. ಪರಮಾತ್ಮ ಏನು ಸೃಷ್ಟಿ ಮಾಡ್ತಾನೋ ಯಥಾತಥ್ಯತಃ ಕರೆಕ್ಟಾಗಿ ಯಥಾತಥ್ಯವಾಗೇ ಮಾಡ್ತಾನೆ, ಸತ್ಯವಾಗಿಯೇ ಮಾಡ್ತಾನೆ ಅಂತ ಹೇಳ್ತಾ ಇದ್ದ. ಆದ್ದರಿಂದ ಇದು ಅಪ್ರಸಿದ್ಧ ಶ್ರುತಿಗಳಲ್ಲ, ಪ್ರಸಿದ್ಧ ಶ್ರುತಿಗಳು, ಒಪ್ಪಲೇಬೇಕು ಅಂತ ಹೇಳಿದ್ರು. ಆಮೇಲೆ ನೋಡ್ರಿ ಅದೆಲ್ಲ ಮಾಡಿಕೊಟ್ಟು ಇನ್ನೊಂದು ಪ್ರಮಾಣ ಕೊಟ್ಬಿಡ್ತೇನೆ ಅಂತ. ಯಾವುದದು? ಅದಕ್ಕೆ ಅರ್ಥಾಪತ್ಯ ಅಧಿರ್ವಚನೀಯ ಸಿದ್ಧಿ. ನಿನ್ನೆ ಬಂತಲ್ಲ, ಸತ್ತಾಗಿದ್ರೆ ಏನಾಗಬೇಕದು? ಬಾಧಿತವಾಗಬಾರ್ದು. ಅಸತ್ತಾಗಿದ್ರೆ ಏನಾಗಬೇಕದು? ಪ್ರತೀತವಾಗಬಾರ್ದು. ಇದು ಬಾಧಿತವಾಗತ್ತೆ ಬ್ರಹ್ಮಜ್ಞಾನ ಬಂದ ಮೇಲೆ, ಆಮೇಲೆ ಪ್ರತೀತವಾಗಿ ಆಗಿದೆ. ಆದ್ದರಿಂದ ಅಸತ್ವ ಅಲ್ಲ ಸತ್ವ ಅಲ್ಲ, ಏನಾಗಬೇಕದು? ಅದಕ್ಕೆ ಹೇಳ್ತಾರೆ ತಪ್ಪದು ಆ ರೀತಿ ಹೇಳಬೇಡ. ಯಾಕೆ? ಬಾಧ್ಯತ್ವೋಪಹಿತೇಶಾಂ ಮಿಥ್ಯ. ಹೋಗಲಪ್ಪ, ಮುಂದೆ ಜಗತ್ತು ಬಾಧ್ಯವಾಗುತ್ತೆ ಅಂತ ಹೇಳ್ತೀಯಲ್ಲ, ಅದಕ್ಕೆ ಮೊದಲು ಪ್ರಮಾಣ ಇಲ್ಲ. ಅಕಸ್ಮಾತ್ ಬಾಧ್ಯವಾಗುತ್ತೆ ಅಂತ ಇಟ್ಕೊಂಡ್ರೆ ಆಚಾರ್ಯ ಹೇಗೆ ಅಟ್ಯಾಕ್ ಮಾಡ್ತಾರೆ ನೋಡಿ. ಈಗ ಮುಂದೆ ಜಗತ್ತು ಬಾಧಿತವಾಗುತ್ತೆ ತಾನೆ, ಮೇಂಟೈನ್ ಮಾಡಿ ಎಲ್ಲರಲ್ಲಿ ಒಂದು ಹೇಳು ಅಂತ ಕೇಳ್ತಾರೆ. ಬಾಧಿತವಾಗೋದಿಲ್ಲ ಅಂದರೆ ಸತ್ಯ ಆಗೋಯ್ತು. ಬಾಧಿತವಾಗುತ್ತೆ ಅಂತ ಹೇಳಿದೀಯಾ, ಸತ್ಯವಾಗಿ ಬಾಧಿತವಾಗುತ್ತಾ? ಸತ್ಯವಾಗಿ ಆಗುತ್ತಾ? ಹೂ ಅಂದ್ರೆ ಪದಿತಿ ಆಯ್ತು, ಮತ್ತೆ ಯಾಕೆ ಬಾಧಿತವಾಗೋದು? ಸತ್ಯ ಆಯ್ತು, ಮತ್ತೆ ಪದಿತಿ ಆಯ್ತು ಅವ್ರಿಗೆ. ಸೊ ಬ್ರಹ್ಮ ಹೋದ, ಬ್ರಹ್ಮ ಇನ್ನೊಬ್ಬ ಬಂದ್ರೆ ಬ್ರಹ್ಮ ಏನು ವೆಕೇಟ್ ಮಾಡಬೇಕಾತ? ಬ್ರಹ್ಮ ಇನ್ನೊಂದು ಪದಾರ್ಥ ಇರಬಾರ್ದು ಬ್ರಹ್ಮನಿಗೆ. ಅದು ಹೇಳ್ತಾರೆ ಅದು ತಪ್ಪು. ಇಲ್ಲೇ ಪ್ರಸಂಗ ಬಂತು ಅಂತ ತಿಳ್ಕೊಂಬಿಡಿ, ಅದ್ವೈತಿಗಳು ಒಂದು ಆರ್ಗ್ಯುಮೆಂಟ್ ಕೊಡ್ತಾರೆ, ನೋಡೋದಕ್ಕೆ ಭಾರಿ ಮೆಚ್ಚಬೇಕಂತ ಆರ್ಗ್ಯುಮೆಂಟ್ ಕೊಡ್ತಾರೆ. ಜಗತ್ತು ಸುಳ್ಳು, ದೇವರೊಬ್ಬನೇ ಇದ್ದಾನೆ. ಯಾತಕ್ಕೆ ಅಂತ ಕೇಳಿದರೆ, ದೇವರಿದ್ದು ಜಗತ್ತು ಇದ್ದು ಬಿಟ್ಟರೆ ದೇವರಿಗೆ ಇಕ್ಕಟ್ಟಾಗುತ್ತೆ, ಸ್ವಲ್ಪ ಹೊತ್ತಾನೆ ಫ್ರೀಡಮ್ ಹೋಗಿಬಿಡುತ್ತೆ. ಇಂಡಿಪೆಂಡೆಂಟ್ ರೂಮ್ ಬೇಕಂತಾರಲ್ಲ ಹಾಗೆ, ಇನ್ನೊಬ್ಬರು ಉಪಯೋಗಿಸ್ತಾರೆ, ಸಲ್ಲ ಸಪರೇಟ್ ಇರಬೇಕು. ದೇವರು ಜಗತ್ತು ಇದ್ದು ಬಿಟ್ಟರೆ ದೇವರಿಗೆ ಒಂಥರ ಏನಾಗುತ್ತೆ, ಅವನ ವ್ಯಾಪ್ತಿಗೆ ಕುಂದು ಬರುತ್ತೆ. ದೇವರೊಬ್ಬನೇ ಇದ್ದುಬಿಟ್ರೆ ಏನಾಗುತ್ತಾಗ? ಬಿಕಮ್ಸ್ ಫ್ರೀ. ಇವರು ಚಪ್ಪಾಳೆ ಹಾಕೋ ಮಾತಾ ಇದೆ ಆ್ಯಕ್ಚುಲಿ. ಯಾಕೆ ದೇವರನ್ನು ದೊಡ್ಡವರು ಅಂತ ಹೇಳಿದಾಗ ಆಯ್ತಲ್ಲ, ಈ ಮಧ್ಯೆ ನಾವು ಹಾಳಾಗಿ ಹೋಗ್ಲಿ, ದೇವರು ಅಂತಿರ್ತಾರೆ ಅಂತ ಆಯ್ತಲ್ಲ. ಅದಕ್ಕೆ ಹೇಳ್ತಾರೆ ದಡ್ಡ, ದೇವ್ರು ಎಂಥವನು ಗೊತ್ತಾ? ಆಕಾಶ ಇದೆ, ಆಕಾಶ ಇದೆ, ನಾವೆಲ್ಲ ಇದ್ದೇವೆ. ಆಕಾಶಕ್ಕೆ ತೊಂದರೆ ಆಗಿದೆ, ಇದರಿಂದ ಆಕಾಶ ಆಗಿದೆ. ಅದು ತಾನು ಇದೆ, ನಮಗೆ ಅಕಾಮಡೇಟ್ ಮಾಡ್ತಾ ಇದೆ, ಹೊತ್ತಾನೆ. ಅದೇನದು ವೈಭವ. ಸೊ ದೇವ್ರು ಎಂಥವನು ಅಂತ ಕೇಳಿದರೆ, ಅವನು ತಾನೂ ಇದ್ದು ಉಳಿದವರು ನಿರ್ಹಾಗ ಮಾಡಿದ್ದಾನೆ, ಆದ್ದರಿಂದ ಗ್ರೇಟ್ನೆಸ್ ಆಯ್ತದ, ಕಡಿಮೆ ಆಗಲಿಲ್ಲ. ಮತ್ತು ದೇವ್ರ ನೇಚರ್ ಇದ್ದಾಗ ಅಮೂರ್ತ ಪದಾರ್ಥ. ಅಮೂರ್ತ ಪದಾರ್ಥ ಏನು ಮಾಡುತ್ತೆ? ಅದು ಇನ್ನೊಂದಕ್ಕೆ ಎಷ್ಟಿದ್ರು ಕೂಡ ಅಡ್ಜಸ್ಟ್ ಆಗುತ್ತದೆ. ಆದ್ರೆ ಮೂರ್ತ ಪದಾರ್ಥ ಆಗಲ್ಲ. ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ದಿ ಸೇಮ್ ಸ್ಪೇಸ್ ಯಾವಾಗ? ಸೈಮಿಲ್ಟೇನಿಯಸ್ಲಿ. ಪ್ರೊವೈಡೆಡ್ ಏನಾಗಿದ್ರೆ ಅವು ಮ್ಯಾನಿಫೆಸ್ಟ್ ರೂಪ ಆಗಿದ್ರೆ. ಅನ್ ಮ್ಯಾನಿಫೆಸ್ಟ್ ಎಷ್ಟು ಬೇಕಾದ್ರೆ ಇರ್ಬೋದು. ಇಲ್ಲಿ ಅವ್ಯಾಕೃತಾಕಾಶ ಇದೆ, ಕಾಲ ಇದೆ, ದೇವರಿದ್ದಾನೆ, ಅನಂತ ಜೀವರಿದ್ದ, ಒಂದಕ್ಕೊಂದು ಕ್ಲಾಶ್ ಬರೋದೇ ಇಲ್ಲ. ಯಾಕೆ? ಯಾವಾಗ ಕ್ಲಾಶ್ ಬರುತ್ತೆ? ಅಲ್ಲ, ಎಲ್ಲ ಸಾಲಿಡ್ ಮ್ಯಾಟ್ರಿಸ್ ಆದರೆ ಗೊತ್ತಾಯ್ತಾ. ಮ್ಯಾನಿಫೆಸ್ಟ್ ಫಾರಮ್ ಆದರೆ ಕ್ಲಾಶ್ ಬರುತ್ತೆ, ಗೊತ್ತಾಯ್ತಾ. ನಾನ್ ಮ್ಯಾನಿಫೆಸ್ಟ್ ಆದ್ರೆ ಕ್ಲಾಶ್ ಬರೋದಿಲ್ಲ. ಇದು ಅವನಿಗೆ ಗೊತ್ತಿಲ್ಲ, ಅದಕ್ಕೇನು ಮಾಡಿಬಿಟ್ಟ? ಸುಳ್ಸು ಏನೋ ಯುಕ್ತಿ ಕೊಟ್ಟು ಎಸ್ಕೇಪ್ ಆಗಕ್ಕೆ ಹೋಗ್ತಾನೆ, ಅದು ಸರಿಯಲ್ಲ. ದೇವರು ಎಲ್ಲರೂ ಇರ್ತಾರೆ, ದೇವರು ಇರ್ತಾನೆ, ದೇವರು ಎಲ್ಲಾದರೂ ಒಳಗಿದ್ದಾನೆ, ಹೊರಗಿದ್ದಾನೆ ಅಂದ ಮೇಲೆ ಏನು ತೊಂದರೆ ಇಲ್ಲ. ಇನ್ನೊಂದು ವಾಕ್ಯ ಇಟ್ಕೊಳ್ಳಿ, ಯಾರು ವ್ಯಾಪ್ತತ್ವ ಒಪ್ಪಿದ್ದಕ್ಕೆ ಮಾತು ಹೇಳಿದ್ದವರು. ವ್ಯಾಪ್ತತ್ವ ಒಪ್ತೀವಿ ನಾವೀಗ, ಜೀವ ಇದ್ಬಿಟ್ರೆ ಸ್ವಲ್ಪ ವ್ಯಾಪ್ತತ್ವ ಧಕ್ಕೆ ಬರುತ್ತೆ ಅಂತ ಹೇಳಿದರು. ಅದು ಶ್ರುತಿ ಏನಂತ ಹೇಳಿತ್ತು? ಜೀವರು ಒಳ ಪರಮಾತ್ಮ ಹೋಗ್ತಾರೆ. ಹೆಚ್ಚಂಗಿತಿ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಷ್ಯ ತತ್ ಸರ್ವಂ. ಇನ್ನು ಈ ವೇದವಾಕ್ಯನೇ ತಗೊಳ್ಳಿ, ದೇವರು ಹೇಗಿದ್ದಾನಪ್ಪ? ಎಲ್ಲದರ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ ಅಂತ ಹೇಳಿಬಿಡ್ತು. ಇಲ್ಲಿ ದ್ವೈತ ಒಪ್ಪಬೇಕು, ಅದ್ವೈತ ಒಪ್ಪಬೇಕಾಗ? ಎಲ್ಲದರ ಒಳಗೂ ಹೊರಗೂ ಇರಬೇಕಾದ್ರೆ ವಸ್ತು ಏನಾಗಿರ್ಬೇಕದು? ಇಲ್ಲದ್ರ ಒಳಗು ಹೊರಗು ಪ್ರಶ್ನೆ ಬರೋದೇ ಇಲ್ಲ. ವಸ್ತುಗಳು ಇದ್ರೆ ತಾನೆ ಒಳಗು ಹೊರಗು ಇರೋದು. ಆ ಶ್ರುತಿ ಪ್ರಕಾರ ಉಳಿದ್ದು ಏನಾಗಿರ್ಬೇಕದು? ಇರಲೇಬೇಕು. ಇಲ್ಲದ್ರ ಒಳಗು ಹೊರಗು ಪ್ರಶ್ನೆ ಇಲ್ಲವೇ ಇಲ್ಲ. ಅರ್ಥ ಆಯ್ತಾ? ಈಗ ಇದೆಲ್ಲ ಯೋಚನೆ. ಅದು ರಾಂಗ್ ಎಕ್ಸಾಂಪಲ್. ಅದಕ್ಕೆ ಎಲ್ಲ ಮುಂದೆ ಭಾಗವತಾರ್ಥರಲ್ಲಿ ಹೇಳ್ತಾರೆ, ಭಾಗವತಾರ್ಥರಲ್ಲೇ ವಾಕ್ಯ ಬರುತ್ತೆ, ಉತ್ತರ ಕೊಡ್ತಾರೆ. ತಪ್ಪದು. ಆ್ಯಕ್ಚುಲಿ ಎಂಥದ್ದು ಅಂತ ಕೇಳಿದ್ರೆ ಸ್ಪೇಸ್ ಚೇಂಜ್ ಆಗಲಿಲ್ಲ ಅಷ್ಟೇ ಹೊರತು, ಮೇರಿ ನೋ ಮೋರ್ ಘಟಾಕಾಶ. ಆ ಯಾವ ಜಾರ್ನಿದ್ರೆ ಆಕಾಶ ಜಾರ್ ಹೋಯ್ತಲ್ಲ, ಆಕಾಶ ಗಾನ್. ಇರೋದು ಯಾವುದೇ ಈಗ ವ್ಯಾಕೃತ ಆಕಾಶನೇ ಇರೋದು, ಗೊತ್ತಾಯ್ತಿಲ್ಲ. ಅರ್ಥ ಆಯ್ತಾ? ಈಗ ಬಲ್ಲಿ ಇಲ್ಲಿ ಆಕೆ ಎಕ್ಸಾಂಪಲ್ ಅಲ್ಲ, ಇದು ಜೀವನದ ಆ ಕೇಸ್ ಅಲ್ಲ, ಇದು ರಾಂಗ್ ಕೇಸ್ ಕೋಟ್ ಮಾಡ್ತಿದ್ದಾರೆ. ಅದು ಸಿ ಕೇಸ್ ಅಲ್ಲದು. ಆ್ಯಕ್ಚುಲಿ ಜೀವ ಏನಾಗಿದ್ದಾನೆ? ಜಾರ್ ಹೋದ್ರೆ ತಾನೇ ಹೋಗುತ್ತೆ, ಒಪ್ಕೊಂಡ್ಬಿಡೋಣ. ಜೀವ ಹೋಗೋದೇ ಇಲ್ವಲ್ಲ, ಜೀವ ಹೋಗೋದಿಲ್ಲ ಅಂದಮೇಲೆ ಅದು ಯಾವಾಗಲೂ ಏನಾಯ್ತವನೀಗ ಉಳ್ಕೊಳ್ಳೇಬೇಕು. ಹೋದ್ರೆ ಪ್ರಶ್ನೆ ಬರೋದು, ಹೋಗೋದೇ ಇಲ್ವಲ್ಲ. ಮುಂದೆ ಹೇಳ್ತಾರೆ ಇಷ್ಟು ಹೇಳಿ, ಸದ್ವಿಲಕ್ಷಣತ್ವಂಚ ಸಜ್ಜಾತಿ ವಿಲಕ್ಷಣತ್ವಂ ಸನ್ಮಾತ್ರ ವಿಲಕ್ಷಣತ್ವಂ ವಾ ಜಾತ್ಯಂಗೀಕಾರೇ ಸದ್ಬಹುತ್ವಂ. ಇನ್ನು ಸದ್ವಿಲಕ್ಷಣ ಅಂತ ಹೇಳ್ತೀಯಲ್ಲ, ಸತ್ ಅಂದ್ರೆ ಏನಪ್ಪ? ಗೋ ಅಂತಿದೆ, ಗೋತ್ವ ಕಾಮನ್ ಫ್ಯಾಕ್ಟರ್ ಇದೆ, ಗೊತ್ತಾಯ್ತಾ. ಅದೇ ರೀತಿಯಲ್ಲಿ ಅಶ್ವ ಇದೆ, ಅಶ್ವತ್ವ ಕಾಮನ್ ಫ್ಯಾಕ್ಟರ್ ಇದೆ. ಅರ್ಥ ಮಾಡ್ಕೋಬೇಕು. ನೀನು ಸತ್ವ ಇಲ್ಲದ್ದು ಅಂತ ಹೇಳ್ತೀಯಲ್ಲ, ಸತ್ವ ಅಂದ್ರೆ ಏನಪ್ಪ? ಇಟ್ ಇಸ್ ಎ ಕಾಮನ್ ಫ್ಯಾಕ್ಟರ್ ಅಂತ ಕೇಳ್ತಾರೆ. ಜಾತಿ ಅಂತ ಹೇಳ್ತಾರೆ, ಕಾಮನ್ ಫ್ಯಾಕ್ಟರ್ ಏನದು? ಜಾತಿ ಅಂತ ಹೇಳ್ತಾರೆ. ಜಾತಿ ಅಂತ ಕಾಮನ್ ಫ್ಯಾಕ್ಟರ್ ಒಪ್ಕೊಳ್ಳೋಗಿಲ್ಲ ಅವನು. ಯಾತಕ್ಕೆ ಕಾಮನ್ ಫ್ಯಾಕ್ಟರ್ ಒಪ್ಕೊಂಡಾಗ ಏನಾಗಿರ್ಬೇಕು? ತುಂಬ ವಸ್ತುಗಳಿರಬೇಕು ಕಾಮನ್ ಫ್ಯಾಕ್ಟರ್ ಇರಬೇಕಾದ್ರೆ. ಮನುಷ್ಯತ್ವ ಅಂತ ಯಾವಾಗ ಕರಿತೇವೆ ನಾವು? ತುಂಬ ಮನುಷ್ಯರಿದ್ದಾಗ ಒಬ್ಬನೇ ಇದ್ರೆ ಮನುಷ್ಯತ್ವ ಪ್ರಶ್ನೆ ಬರೋದಿಲ್ಲ, ತುಂಬ ಜನ ಇದ್ದಾಗ ಮನುಷ್ಯ ಜಾತಿ ಅಂತ ಕರೀತಾರೆ. ಸೊ ಸತ್ ಜಾತಿ ಅಂತ ಅವನು ಕರೆಯಾಗಿಲ್ಲ. ಯಾತಕ್ಕೆ? ಸತ್ ಒಂದೇ ಇದೆ, ಸದ್ಬಹುತ್ವಂ, ಸದ್ಬಹುತ್ವ ಒಪ್ಕೋಬೇಕಾಗತ್ತೆ. ಇಲ್ಲ ನಾನು ಒಂದೇ ಸತಿ ಸತ್ವ ಗುಣ ಹೇಳ್ತೇನೆ ಅಂತ ಕೇಳಿದರೆ ಬ್ರಹ್ಮ ನಿರ್ಗುಣ ಹೇಳಾಗಿಲ್ಲ ಅದನ್ನು. ಅವನು ಒಂದಕ್ಕೆ ಬ್ರಹ್ಮನಿಗೇನಿದೆ ಒಂದು ಗುಣವೂ ಇಲ್ಲ, ದೇರ್ಫೋರ್ ಬ್ರಹ್ಮತ್ವ ಅಂತ ಕೂಡ ಉಪಯೋಗಿಸ್ತಾರೆ ಪದ. ಅವನು ಬ್ರಹ್ಮತ್ವ ಅನ್ಬಾರ್ದು, ಸತ್ವ ಅನ್ಬಾರ್ದು, ಎಷ್ಟು ಪ್ರಾಬ್ಲಮ್ ಇದೆ ಗೊತ್ತಾ ಅವನಿಗೆ? ಅದನ್ನು ಮಾತಾಡಿ ಸಿಕ್ಕಾಕೊಂಡ್ಬಿಡ್ತಾನೆ, ಬಿಟ್ಟರೆ ಕೆಟ್ಟ ಅಂತಾರಲ್ಲ ಹಾಗೆ. ಮೂಕ ಮಾತಾಡೋದಂದ್ರೆ ಕತೆ ಮುಗಿತು ಅವನು, ಏನಾಗ್ಬಿಡ್ತಾನೆ ಅವನು ಮೂಕಲ್ಲ ಅಂತ ಪ್ರೂವ್ ಆಗಿಬಿಡೋದು. ಆದ್ರಿಂದ ಸರಿಯಲ್ಲ, ಆಗ ಅವನು ತೆಗಿತಾನೆ, ನೋಡಿವೆಲ್ಲ ಬಿಟ್ಟುಬಿಡಿ ಅಂಥೇಳಿ. ಈಗ ಒಂದು ಹೊಸ ವಿಷಯ ಇದರಲ್ಲಿ ಏನು ಬರುತ್ತೆ ಅಂದರೆ, ಅದ್ವೈತಿಗಳ ಬಗ್ಗೆ ಮೊನ್ನೆ ಏನು ನೋಡಿದ್ದೆ ನಾವೀಗ, ಒಂದು ಯುಕ್ತಿನ ಖಂಡನೆ ಮಾಡಿದ್ದು ನೋಡಿದ್ದೇವೆ, ಇವತ್ತಂ ಮಿಥ್ಯಾ ದೃಶ್ಯತ್ವಾತ್ ಅಂತೇಳಿ. ಆದರೆ ಆ್ಯಕ್ಚುಲಿ ಮೂರು ಕೊಡ್ತಾರೆ ಅವರು, ಇವತ್ತಂ ಮಿಥ್ಯಾ ದೃಶ್ಯತ್ವಾತ್, ಇವತ್ತಂ ಮಿಥ್ಯಾ ಪರಿಚ್ಛಿನ್ನತ್ವಾತ್, ಇವತ್ತಂ ಮಿಥ್ಯಾ ಜಡತ್ವಾತ್, ಮೂರು ಹೇತು ಕೊಡ್ತಾರೆ ಗೊತ್ತಾಯ್ತಾ. ಅಲ್ಲಿ ಏನು ಮಾಡಿದ್ರು ಮಿಥ್ಯಾತ್ವ ಅನ್ನೋ ಖಂಡನೆ, ಒಂದು ಮಾತ್ರ ಖಂಡನೆ ಮಾಡಿದರು, ಇಲ್ಲಿ ಮೂರನ್ನೂ ಖಂಡನೆ ಮಾಡ್ತಾರೆ. ಅದಕ್ಕೆ ಟೀಕಾರ ವಾದಾವಳಿಯಲ್ಲಿ ಏನು ಮಾಡ್ತಾರೆ, ಮೂರನ್ನೂ ತೊಗೊಂಡ್ಬಿಡ್ತಾರೆ, ನ್ಯಾಯಮೂರ್ತದಲ್ಲಿ ಎಲ್ಲನೂ ತೊಗೊಂಡ್ಬಿಡ್ತಾರೆ. ಯಾಕೆಂದ್ರೆ ಒಂದೇ ಅರ್ಥ ಕೊಟ್ಟರು ಪ್ರಕರಣ ಅದು, ತಕ್ಷಣ ಅರ್ಥ ಆಗಲಿಕ್ಕೋಸ್ಕರ ಏನು ಮಾಡಿದರು, ಒಟ್ಟಿಗೆ ಕನ್ಫ್ಯೂಸ್ ಮಾಡಬಾರ ಅಂತ ಒಂದು ಹೇಳಿದ್ರಷ್ಟೇ. ಸೊ ಈಗಾಗಲೇ ಇದು ಮೊದಲ ಹೊತ್ತಿಗೆ ಏನಾಗಿರ್ತಾರೆ, ಈಗಾಗಲೇ ಮೆಚ್ಯೂರಿಟಿ ಬಂದಿರುತ್ತೆ, ಅದಕ್ಕೆ ಮೂರನ್ನು ಸೇರಿಸಿಡ್ಬಿಡ್ತಾರೆ. ಅವನ ಪ್ರಕಾರ ಮೊನ್ನೆ ನೋಡ್ಬಿಟ್ಟಿದ್ದೇವೆ ಅದನ್ನು, ಇವತ್ತು ಮಿಥ್ಯಾ ದೃಶ್ಯತ್ವ, ಕಣ್ಣಿಗೆ ಕಂಡಿದ್ದು ಸುಳ್ಳು ಅಂತ ಹೇಳಿಬಿಟ್ಟ. ಹೌದಾನೆ? ಕಣ್ಣಿಗೆ ಕಂಡಿದ್ದು ಸುಳ್ಳು ಅಂತ ಹೇಳಿದ್ರೆ ಅದಕ್ಕೇನು ಉತ್ತರ ಕೊಟ್ಟಿವಿ ನಾವೀಗ? ಸರಿಯಾಗಿ ಕಣ್ಣಿಗೆ ಕಂಡಿದ್ದು ಎಂದು ಸುಳ್ಳಾಗೋದಿಲ್ಲ ಅಂತ ಹೇಳಿಬಿಟ್ವಿ. ಮತ್ತೆ ಕಂಡಿದ್ದು ಸುಳ್ಳಾಗೋದಾದರೆ ಮುಂದೆ ಬ್ರಹ್ಮನೂ ಕಾಣ್ತಾನೆ ಅಪರೋಕ್ಷ ಜ್ಞಾನ ಬಂದಾಗ, ಅವನೇನಾಗಬೇಕಾಗತ್ತಾಗ, ಅವನು ಸುಳ್ಳಾಗಬೇಕಂತ ಹೇಳಿದ್ವಿ, ಕತೆ ಮುಗಿದೋಗಿತ್ತು. ಇನ್ನೊಂದು ಕಾರಣ ಕೊಡ್ತಾನೆ, ಇವತ್ತು ಮಿಥ್ಯಾ ಜಡತ್ವ ಆಪ್ತ್ ಅಂತ ಹೇಳಿದ. ಅಂದರೆ ಯಾವುದು ಜಡವೋ ಅದು ಸುಳ್ಳು, ಚೇತನ ಒಂದೇ ಸತ್ಯ ಅಂತ ಅವನು ಮಾತು. ಅರ್ಥ ಆಯ್ತಾ? ಈ ಜಡ ಎಲ್ಲ ಸುಳ್ಳು, ಚೇತನ ಒಂದೇ ಸತ್ಯ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಆಯ್ತಪ್ಪ, ನಿಮ್ಮ ಬ್ರಹ್ಮ ಯಾರು ಸ್ವಲ್ಪ ಹೇಳ್ತೀಯಾ ಅಂತ ಕೇಳ್ತಾರೆ. ನಿಮ್ಮ ಬ್ರಹ್ಮ ಯಾರು? ಅವನಿಗೆ ಚೇತನತ್ವ ಇದೆಯಾ? ಇದೆ ಅಂತ ಹೇಳಾಗಿಲ್ಲ ಅವನು. ಯಾತಕ್ಕೆ ಇದೆ ಅಂತೇಳಿ ಏನಾಗ್ತಾನೆ ಅವನು? ಗುಣ ಬಂದ್ಬಿಡುತ್ತೆ, ಒಂದು ಗುಣ ಬರಬಾರ್ದು ಅವನಿಗೆ. ಸೊ ಚೇತನತ್ವ ಇದೆಯಾ? ಇಲ್ಲ. ಚೇತನತ್ವ ಇಲ್ಲ ಅಂದ್ರೆ ಏನು ಬಂದಾಗಾಯ್ತು ಅವನಿಗೆ? ಬಂದು ಅನೇವಾರ ಏನಾಯ್ತು ಅವನಿಗೀಗ? ಅವನೇನಾದೆ ಈಗ ಮತ್ತೆ ಜಡ ಆದ, ಗಾನ್ ಅಂತ ಅರ್ಥ. ಹೋಗ್ಲಪ್ಪ, ನಿಮ್ಮ ಬ್ರಹ್ಮನಿಗೆ ಯಾವ ಗುಣಗಳು ಇಲ್ಲ, ಯಾವ ಗುಣಗಳು ಇಲ್ಲ. ಅವನು ಬ್ರಹ್ಮ ತಿಳ್ಕೊತಾನಾ? ತಿಳ್ಕೊಳ್ಳೋದಿಲ್ಲ. ಮಾಡ್ತಾನಾ? ಮಾಡೋದಿಲ್ಲ. ಹೆಸರೇನವನು? ಚೇತನ. ಎಂತ ಚೇತನ ಅವನು? ಯಾರಿಗೂಡ ಜಡ. ದೇರ್ಫೋರ್ ಜಡ ಬ್ರಹ್ಮನಲ್ಲಿ ಏನು ಸೇರ್ಕೊಂಡಿದೆ? ಈಗ ಜಡತ್ವ ಸೇರ್ಕೊಂಡಿದೆ. ಅವ್ರು ಸೃಷ್ಟಿ ಮಾಡೋಗಿಲ್ಲ. ಯಾಕೆ? ಸೃಷ್ಟಿ ಮಾಡೋಕ್ರೆ ಯಾವ ಪದಾರ್ಥ ಬೇಕಲ್ಲ? ಜ್ಞಾನ ಇಲ್ಲ, ಇಚ್ಛೆ ಇಲ್ಲ, ಕ್ರಿಯೆ ಇಲ್ಲ. ಜಡದ ಡೆಫಿನೇಷನ್ನು ಅದೇ, ಅವನ ಡೆಫಿನೇಷನ್ನು ಅದೇ. ದೇವ್ ಬ್ರಹ್ಮ ಇದು ಕೊಟ್ಟು ಜಡ ಆದ್ರಿಂದ ಬ್ರಹ್ಮ ಸುಳ್ಳಾಗ್ತಾನೆ. ನಿಮ್ ಚಾನ್ಸ್ ಬೇಡ ನಮಗೆ. ವೇದವಾಕ್ಯ ನಮಗೆ ಬೇಕು. ಏನಂತಿದೆ ವೇದವಾಕ್ಯ? ದೃಶ್ಯತೆ ತ್ವಗ್ರೇಯ ಬುದ್ಧಿ ಅಂತಿದೆ. ಬ್ರಹ್ಮ ನೋಡಬೇಕು ಅಂತ ಹೇಳ್ತಾ ಇದೆ. ಬ್ರಹ್ಮ ಕಂಡಾಗ ಅಪರೋಕ್ಷ ಜ್ಞಾನ ಅಂತ ಹೇಳ್ತಾ ಇದೆ. ನೀವು ಇದಕ್ಕಿದೆ ನಿಮ್ಗೆ ತೆಗೆದಿಲ್ಲ. ನೀವು ಆಡಿಟ್ ಮಾಡ್ತೀರಾ ಹೊತ್ತಲ್ಲ, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಮಾಡ್ತೀರಾ, ಹೊಸ ಬುಕ್ ತೆಗಿತಾರೆ ಒಂದು ಯಾವ್ದಾದ್ರು ಒಂದು. ನಾವು ಮಾಡ್ಕೊಂಡಿದ್ದೀವಿ ಕಂಪ್ಯೂಟರ್ ಸೇರಿ ಬೇರೆ ಮಾಡ್ಕೊಂಡು ತೆಗಿಲಕ್ಕಾಗತ್ತಾ? ಈಗ ಯಾವ್ದನ್ನು ಉಪಯೋಗಿಸ್ಬೇಕು ನೀವೀಗ? ಗೌರ್ಮೆಂಟ್ ಆದರೆ ಉಪಯೋಗಿಸ್ಬೇಕು. ವೇದಗಳು ನಿಮಗೆ ಕಾಮನ್ ಟೆಕ್ಸ್ಟ್ ಅದು. ವೇದ ಏನು ಹೇಳ್ತಾ ಇದೆ? ಬ್ರಹ್ಮ ಕಾಣ್ತಾನೆ ಅಂತ ಹೇಳ್ತಾ ಇದೆ. ನಿನ್ನ ಪ್ರಕಾರ ಕಂಡಿದ್ದೇನಾಗಬೇಕು? ಸುಳ್ಳಾಗಬೇಕು. ದೇವ್ರ ಬ್ರಹ್ಮ ಏನಾಗ್ತಾನಾಗ? ಸುಳ್ಳಾಗ್ತಾನೆ. ಇನ್ನು ನಿಮ್ಮ ಪ್ರಕಾರ ಹೇಳಿದ್ರೆ ಈಗ ಅದನ್ನು ತೊಗೊಬೇಡ ಆಚಾರ, ಅದನ್ನು ಅಟ್ಯಾಕ್ ಮಾಡ್ತಾರೆ. ದೃಶ್ಯತ್ವ ನಾಮ ಕಿಮ್ ಅಂತಾನೆ ಇರೋದು. ದೃಶ್ಯತ್ವ ಅಂದ್ರೆ ಏನಪ್ಪ? ಅವನು ವಾರೇ ನೀವು ಹೇಳಿದಾಗ ಅವಾಯ್ಡ್ ಮಾಡೋಕೆ ಹೋದ್ರೆ ಬಿಡೋದಿಲ್ಲ ಅವನು. ಸಾಕು, ಅವಾಗ ಹೇಳ್ತಾರೆ. ಏನಾರು ಹೇಳು, ದುರ್ಗ್ ವಿಷಯತ್ವ, ದುರ್ಗ್ ವಿಷಯತ್ವಂ ದೃಶ್ಯತ್ವಂ. ಕಾಣ್ತಾನೆ ಅಲ್ಲಾಗ, ದುರ್ಗ್ ಅಂದ್ರೆ ಜ್ಞಾನ, ಬಿಕಮ್ಸ್ ಎ ಆಬ್ಜೆಕ್ಟ್ ಆಫ್ ನಾಲೆಡ್ಜ್. ಗೊತ್ತಾಯ್ತಾ? ಎನಿ ಟೈಪ್ ಆಫ್ ನಾಲೆಡ್ಜ್ ತತಿಕಾಲ ದೃಶ್ಯತ್ವ ಅಗೇನ್ ಗಾನ್ ಅಂತ ಹೇಳ್ತಾರೆ. ಅರ್ಥ ನಿಮ್ಮ ಪ್ರಶ್ನೆಗೆ ಉತ್ತರ ಅದು. ಮೊದಲನೇ ಪ್ರಶ್ನೆಗೆ ಉತ್ತರ ಬಂತು ಡೈರೆಕ್ಟ್ ವೇದ, ಈ ಪ್ರಶ್ನೆಗೆ ಉತ್ತರ ಬಂತು ದುರ್ಗ. ಅದ್ರ ಬಗ್ಗೆ ದೊಡ್ಡ ಜಿಜ್ಞಾಸೆ, ವಾಕ್ಯಾರ್ಥ ನಡೀತಲ್ಲ, ಇಂಥ ಪಾಯಿಂಟ್ ಇಟ್ಟರು ವಾಕ್ಯಾರ್ಥ ಮಾಡೋದು. ದೃಶ್ಯತ್ವ ನಾಮ ಕಿಮ್ ಅಂತ ಶುರು ಮಾಡಿಬಿಟ್ಟು ನಾವು ಏನು ಹೇಳಿದ್ರು ಅಲ್ಲ ಅಂತ ಹೇಳೋದಕ್ಕೆ ಹೋಗ್ತಾರೆ. ಏನಾರ ಹಿಡ್ಕೊಂಡೋಗು, ಆಬ್ಜೆಕ್ಟ್ ಆಫ್ ನಾಲೆಡ್ಜ್ ಅಂತ ಒಪ್ಕೊಳ್ಳೇಬೇಕು. ಆಬ್ಜೆಕ್ಟ್ ಆಫ್ ನಾಲೆಡ್ಜ್ ಈಸ್ ಫಾಲ್ಸ್ ಅಂದ ಮೇಲೆ ನಿಮ್ಮ ಬ್ರಹ್ಮ ಫಾಲ್ಸ್ ಅಷ್ಟೆ. ಅದರೈಸ್ ದೇರ್ ಇಸ್ ನೋ ಪ್ರೂಫ್ ಫಾರ್ ಬ್ರಹ್ಮನ್. ಅವನು ಆಬ್ಜೆಕ್ಟ್ ಆಫ್ ನಾಲೆಡ್ಜ್ ಆಗದೆ ಹೋಗಿಬಿಟ್ರೆ ಯು ಕೆನಾಟ್ ಸ್ಪೀಕ್ ಆಫ್ ಎನಿಥಿಂಗ್ ಅಬೌಟ್ ಬ್ರಹ್ಮನ್. ಅರ್ಥ ಆಯ್ತಾ? ಅದರಿಂದ ಹೊರಟೋದ. ಬೇಕಾದ ಹೇಳ್ಕೊಂಡೋಗಿ, ವೆದರ್ ಎಕ್ಸ್ಪೀರಿಯನ್ಸ್ ಐಕ್ಯ ನಿಮ್ಗೆ ನಿಮ್ಗೆ ಅನುಭವ ಬರುತ್ತೋ ಇಲ್ಲೋ, ಆಗ ಅನುಭವ ಐಕ್ಯ ಮುಗಿದೋದು ಕತೆ. ಅದೇ ದೃಶ್ಯ ದೃಶ್ಯತ್ವ ಅಂದ್ರೆ ಅದೇನು? ಎಷ್ಟೋ ಸತಿ ಏನು ಹೇಳ್ತೇವೆ ಗೊತ್ತಾ? ಈಗ ನಾವು ಕಂಡಿದ್ದೇವೆ, ಫೋನ್ ಬಂತು ನೋಡು ಅಂತ ಹೇಳ್ತಾರೆ. ಫೋನ್ ಬಂತು ನೋಡು, ನೋಡ್ಕೊತ ಕೂತ್ಬಿಡ್ತಾನೆ ಹೋಗ್ಬಿಟ್ಟೆ ಯಾರು. ಅದು ನೋಡು ಶಬ್ದಕ್ಕೆ ಏನರ್ಥ? ಕೇಳು ಅಂತ ಅರ್ಥ. ಗೊತ್ತಾಯ್ತಾ? ನೋಡು ಶಬ್ದ ಕೇಳು ಅಂತ ಅರ್ಥ. ಅಂದಮೇಲೆ ಇಲ್ಲಿ ದೃಶ್ಯತ್ವ ಅಂದ್ರೆ ಏನರ್ಥ? ನೀನು ಏನು ಹೇಳ್ತೀಯೋ ಅದು ಅಂತ ಅರ್ಥ. ಗೊತ್ತಾಯ್ತಿಲ್ಲ, ಏನಾರು ಹೇಳ್ಕೊಂಡೋಗು, ಅದೇ ದೃಶ್ಯತ್ವ. ಅರ್ಥ ಆಯ್ತು? ಒಂದು ಕಣ್ಣಿಗೆ ಕಾಣೋದು, ಇನ್ನೊಂದು ಇಂದ್ರಿಯಕ್ಕೆ ಕಾಣೋದು, ಇನ್ನೊಂದು ಜ್ಞಾನ ಗೋಚರಿಸೋದು. ಆದ್ರಿಂದ ಏನು ಹೇಳಿದ್ರು ಸಿಕ್ಕಾಕೊಂಡ್ಬಿಡ್ತಾರೆ. ಅದು ಹೇಳಿದ ಹೇಳ್ದ ಹೋದ ಅದ್ವೈತ ಅಲ್ಲಿ ಆಟೋಮೆಟಿಕ್ ಹೊರಟೋಯ್ತು. ಜಡತ್ವಂಚ ಅಪ್ರಮಾತೃತ್ವಮೇವಾ. ಇನ್ನು ಜಡಕ್ಕೆ ನಿಜವಾದ ಲಕ್ಷಣ ಏನು ಗೊತ್ತಾ? ಯಾವುದಕ್ಕೆ ತಿಳುವಳಿಕೆ ಇಲ್ಲ ಅದು ಜಡ. ಗೊತ್ತಾಯ್ತಾ? ಯಾವುದಕ್ಕೆ ತಿಳುವಳಿಕೆ ಇಲ್ಲ ಅದು ಜಡ. ನಿಮ್ಮ ಬ್ರಹ್ಮನಿಗೆ ಗುಣಗಳಿಲ್ಲ ಅಂದ್ಮೇಲೆ ಏನಿಲ್ಲ ಅಂತಾಯ್ತು? ತಿಳುವಳಿಕೆ ಇಲ್ಲ. ದೇರ್ಫೋರ್ ಏನಾಯ್ತು? ಅದು ಜಡ ಆಯ್ತು ಅಷ್ಟೇ. ಸೊ ನಿಮ್ಮ ಬ್ರಹ್ಮ ಏನಾಗ್ತಾನಾಗ? ಮಿಥ್ಯ ಆಗ್ತಾನೆ. ವಿವತಂ ಮಿಥ್ಯ ಜಡತ್ವ ಅಂತ ಹೇಳಿದರೆ ನಿಮ್ಮ ಬ್ರಹ್ಮನು ಏನಾಗ್ತಾನೆ? ಮಿಥ್ಯ ಆಗಿಬಿಡ್ತಾನೆ. ಆಮೇಲೆ ತೆಗೆದ ಮೂರನೇದು ಪರಿಚ್ಛಿನ್ನತ್ವ ಅಂತ ಹೇಳಿದ. ಪರಿಚ್ಛಿನ್ನ ಲಿಮಿಟೆಡ್ ಅಂತ ಅರ್ಥ. ಯಾವುದು ಲಿಮಿಟೆಡ್? ಅದು ಸುಳ್ಳು. ಗೊತ್ತಾಯ್ತಾ? ಜಗತ್ತು ಲಿಮಿಟೆಡ್, ಅದು ಸುಳ್ಳು ಅಂತ ಹೇಳಿಬಿಡ್ತ. ಅಷ್ಟ ಆಗ್ಲಿ ಬಿಡಪ್ಪ, ನಿಮ್ಮ ಬ್ರಹ್ಮ ಲಿಮಿಟೆಡ್ ಅಲ್ಲ. ಹೌದಲ್ಲೋ, ಲಿಮಿಟೆಡ್ ಅಲ್ಲ ಅಂದ್ರೆ ಏನರ್ಥ? ಪರಿಚ್ಛಿನ್ನ ಅಲ್ಲ ಅಂದ್ರೆ ಏನು? ವ್ಯಾಪ್ತ ಅಂತ ಅರ್ಥ. ನಿಮ್ಮ ಬ್ರಹ್ಮ ವ್ಯಾಪ್ತಾನ? ಹೂವನ್ನಾಗಿಲ್ಲ. ಯಾತಕ್ಕೆ? ಗುಣ ಬಂದ್ಬಿಡುತ್ತೆ ಮತ್ತೆ ಯಥಾ ಪ್ರಕಾರ. ಈ ಪ್ರಾಬ್ಲಮ್ ಇದೆ, ಮಾತಾಡಾಗಿಲ್ಲ ಅವನು. ವ್ಯಾಪ್ತನಲ್ಲ. ವ್ಯಾಪ್ತನಲ್ಲ ಅಂದ್ರೆ ಏನಾಯ್ತು? ಪರಿಚ್ಛಿನ್ನ ಅದು. ಪರಿಚ್ಛಿನ್ನ ಸುಳ್ಳಾದ ಮತ್ತೆ? ಅರ್ಥ ಆಯ್ತಾ? ಈಗ ಎಷ್ಟು ಸಿಂಪಲ್ ಆಗಿ ಖಂಡನೆ ಮಾಡಾಕ್ಬಿಡ್ತ. ಸಗುಣ ಬ್ರಹ್ಮ ಯಾರು? ಸತ್ಯನ ಸುಳ್ಳವನು. ಸತ್ಯನ ಸುಳ್ಳ ಸತ್ಯ ಸಗುಣ ಬ್ರಹ್ಮ. ಅದ್ವೈತದಲ್ಲಿ ಭಾರಿ ತಪಾಕ್ಷೆ ಅಂದ್ರೆ ಜೀವ ಬ್ರಹ್ಮ ಒಂದೇ, ಬ್ರಹ್ಮ ಎರಡು. ಅರ್ಥ ಆಯ್ತಾ? ಜೀವ ಬ್ರಹ್ಮ ಟೋಟಲಿ ಡಿಫರೆಂಟು, ಒಂದೇ. ಬ್ರಹ್ಮ ಒಂದೇ ಎರಡು. ಮತ್ತೆ ಎಲ್ಲಿ ಭೇದ ಹೇಳ್ಬೇಕು ಅಲ್ಲಿ ಏನು ಹೇಳ್ತಾರೆ? ಅಭೇದ ಹೇಳ್ತಾರೆ. ಎಲ್ಲಿ ಅಭೇದ ಹೇಳ್ಬೇಕು ಅಲ್ಲಿ ಮಾಡ್ತಾರೆ? ಭೇದ ಹೇಳ್ತಾರೆ. ಬ್ರಹ್ಮ ಒಂದೇ ಅಂತ ಹೇಳಬಾರ್ದೆ. ಬ್ರಹ್ಮ ಎರಡು, ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ. ಅದೇನ ಕೇಳಿದ್ ಯಾವಾಗ ಸಗುಣ ಬ್ರಹ್ಮನಾದ ಅವನು? ಯಾವಾಗಾದ? ಅವ್ರ ಪ್ರಕಾರ ಯಾವಾಗಾಗ್ತಾನ ಅವನು? ಮಾಯಾ ಬರಬೇಕು, ಮಾಯಾ ಬರಬೇಕು ಅವನಿಗೆ. ಮಾಯಾ ಬಾಯ ಎಲ್ಲಿಂದ ಬಂತು? ಉಪಾಧಿ ಕಂಡನ ಶುರು ಮಾಡಬೇಕು. ಮತ್ತೆ ಮತ್ತೆ ಮನೆಗೆ ಹೋಗ್ಬಿಡ್ತೇವೆ, ಮೂರಾಕ್ತಿ ಹಿಂದೆ ಹೋಗ್ಬಿಡ್ತೇವೆ. ಆದರೆ ಈಗ ದಾಟ್ಬಿಟ್ಟೇವಾದ್ರೂ ಯೋಚನೆ ಇಲ್ಲ. ನಚ ಮಾಯಾ ವಿನಾ ಮಾಯಾ ದೃಶ್ಯತೆ ವಿಶ್ವವೀಶ್ವರ. ದೊಡ್ಡ ಘಟ್ಟ ತಲುಪಿದ್ದೇವೆ. ಇನ್ನು ಸ್ವಲ್ಪ ಇದೆ. ಈ ಎರಡು ಮೂರು ಪಾಯಿಂಟ್ ಇವೆ ಅಂತ ಹೇಳಬೇಕಾದ್ರೆ ಈಗ ಒಂದೇನು ಪಾಯಿಂಟ್ ಅಂದರೆ, ಯಾವಾಗಲೂ ಕೂಡ ದೇವರು ಇವತ್ತು ಸೃಷ್ಟಿ ಮಾಡಿದವನು ಯಾರಪ್ಪ? ದೇವರು. ಹೋಗ್ತಾನೆ. ಒಳ್ಳೆ ಆರ್ಗ್ಯುಮೆಂಟ್ ಅದು. ಸೃಷ್ಟಿ ಮಾಡಿದವನು ದೇವರು. ದೇವರು ಸತ್ಯ ಅಂತ ಜಗತ್ತನ್ನು ತಿಳ್ಕೊಂಡ ಮೇಲೆ ನಮ್ಮ ನಾವು ತಿಳ್ಕೊಂಡಿದ್ದೇವೆ ಭ್ರಮೆ ಆಗಲಿ, ಓಕೆ. ಯಾಕೆ ನಾವೆಲ್ಲ ಸಣ್ಣವ್ರು ನಾವೆಲ್ಲ ಕೂಡ. ದೇವರೇ ಸತ್ಯ ಅಂತ ಹೇಳಿದಾಗ ಅದು ಸುಳ್ಳ ಸತ್ಯ ಆಗಬೇಕು? ಸುಳ್ಳಾಗಬೇಕು? ದೇವರು ಸತ್ಯ ಅಂತ ಹೇಳಿದಾಗ ಸತ್ಯ ಆಗಲೇಬೇಕು. ಹೌದಾನೆ? ಅಲ್ಲ, ದೇವರು ಸೃಷ್ಟಿ ಮಾಡಿದ ಮೇಲೆ ಸತ್ಯ ಮಾಡ್ತಾನೆ, ಸತ್ಯ ಅಂತ ನೋಡ್ತಾನೆ. ಅಂದಮೇಲೆ ಸತ್ಯ ಆಗಿರಬೇಕು. ಅವ್ರು ಹೇಳಿದ ನೋಡಿ, ಹಾಗಲ್ಲ. ಇಂದ್ರಜಾಲ ಇದ್ದಾಗಿದೆ ಒಂದು. ಇಂದ್ರಜಾಲ ಇದ್ದಾಗಿ ನಮಗೆಲ್ಲ ಕಾಣಿಸುತ್ತೆ ಅದು ಸುಳ್ಳು. ಗೊತ್ತಾಯ್ತಾ? ಇಂದ್ರಜಾಲ ಸುಳ್ಳು ಅಂತ ಏನು ಕಾರಣ ಅಂದರೆ, ಈಗ ನೋಡ್ತಾ ನೋಡ್ತಾ 100 ರೂಪಾಯಿ ನೋಡಿ ತೋರಿಸ್ಬಿಡ್ತಾನೆ. ಅವ್ರು 1,000 ರೂಪಾಯಿ ನೋಡಿ ತೋರಿಸ್ಬಿಡ್ತಾನೆ. ನಮಗೆ ಆಶ್ಚರ್ಯ ಆಗಿಬಿಡುತ್ತೆ. ತಕ್ಷಣ ಏನು ಮಾಡ್ತಾನೆ? 10 ರೂಪಾಯಿ ಕೊಡಿ ಅಂತ ಕೇಳ್ತಾನೆ. ಏನರ್ಥ ಇದಕ್ಕೆ? ಅವ್ರು 1,000 ರೂಪಾಯಿ ನಿಜವಾಗ್ಲು ತೋರಿಸಿದ್ದು ಏನು ಮಾಡ್ತಿದ್ದ? ಏನು ಮಾಡ್ತಿದ್ದ? ನಮ್ಮನ್ನು ಕೇಳೋಕ್ಕೆ ಬರ್ತಿದ್ದಲ್ಲ ಅವಳು. ತಾನೇ ಇದ್ದು ಆರಾಮಾಗಿ ಬಿಡ್ತಿದ್ದ. ಆ ಸುಳ್ಳು ಅಂತ ಅವನಿಗೆ ಗೊತ್ತಿದೆ ಈಗ. ಹೋಗ್ತಾನೆ. ಈ ವಿಚಾರ ಮಾಡೀಗ, ಯಾವನು ಇಂದ್ರಜಾಲ ಮಾಡ್ತಾನೋ ಅವನಿಗೆ ತಾನು ಮಾಡಿದ್ದು ಕಾಣೋದಿಲ್ಲ. ಯಾರಿಗೆ ಕಾಣುತ್ತದು? ನೋಡಿದವನಿಗೆ ಮಾತ್ರ ಕಾಣುತ್ತೆ. ಆದರೆ ಪರಮಾತ್ಮ ಅಂತವನು ಜಗತ್ತನ್ನು ನೋಡ್ತೇನೆ. ಅರ್ಜುನ ನೋಡಿಲ್ಲಿ ನನ್ನ ಜಗ ಇಡೀ ಜಗತ್ತನ್ನು ನೋಡೋನು ತೋರಿಸ್ತಾನೆ. ಅಂದಮೇಲೆ ಅವ್ರು ಕೃಷ್ಣ ನೋಡ್ತಾನೆ ಅಂದಮೇಲೆ ಅದು ಸತ್ಯ ಆಗಿರು ಸುಳ್ಳಾಗಿರ್ಬೇಕು? ಅದು ಸತ್ಯ ಆಗಿರಬೇಕು, ಬೇರೆ ದಾರಿ. ಅದೆಲ್ಲ ದಚ ಮಾಯಾವಿನ ಮಾಯಾ ದೃಶ್ಯತೆ ವಿಶ್ವಮೀಶ್ವರ. ಇಂದ್ರಜಾಲ ಮಾಡಿದವನು, ಮಾಯ ಮಾಡಿದವನು, ಉಡಿದವನಿಗೆ ಕಾಣಿಸ್ತಾನೆ, ತಾನು ನೋಡೋದಿಲ್ಲ. ದೇವರು ತಾನೇ ನೋಡ್ತಿದ್ದಾನೆ ಅಂದಮೇಲೆ ಸದಾ ಪಶ್ಯತಿ ತೇನೇದಂ ನ ಮಾಯಾ ಇತಿ ಅವಧಾರ್ಯತಾಂ. ಒಂದೊಂದು ಕೂಡ ಎಂಥ ಬ್ರಹ್ಮಾಸ್ತ್ರ ಹೊಡೆದ ಹೊಡಿತಾರೆ ಆಚಾರ್ಯ. ಪ್ರತ್ಯಸ್ತ್ರ ಇಲ್ಲ ಅದಕ್ಕೆ. ಕೆಲ ಅಸ್ತ್ರಗಳು ಏನು ಮಾಡಬಹುದು? ಪ್ರತ್ಯಸ್ತ್ರ ಹೊಡಿಬಹುದು. ಬ್ರಹ್ಮಾಸ್ತ್ರ ಬ್ರಹ್ಮಶಿರಾಸ್ತ್ರಕ್ಕೆ ಏನೂ ಇಲ್ಲ ಅಂತ ಬಾಣ ಬಿಡುತ್ತೆ. ಯಾತಕ್ಕೆ ಬಾಣ ಬಿಡ್ತಾರಂದ್ರೆ, ಆಚಾರ್ಯ ಮಾತಾಡಿದ್ದೆಲ್ಲ ಬ್ರಹ್ಮಾಸ್ತ್ರ. ಯಾತಕ್ಕೆ? ಅವ್ರ ಬಾಯಿ ಬ್ರಹ್ಮದೇವರಾದ್ರಿಂದ ಅವ್ರ ಬಾಯಿಂದ ಬರೋದಲ್ಲಿ ಏನಾಗಬೇಕದು? ಬ್ರಹ್ಮಾಸ್ತ್ರ ಆಗಬೇಕು. ರಾಮ ಬಿಟ್ಟಿದ್ದೆಲ್ಲ ಏನು? ರಾಮಬಾಣ. ಇವ್ರು ಬಿಡೋದಲ್ಲ ಏನು? ಬ್ರಹ್ಮಾಸ್ತ್ರ ಅಷ್ಟೇ. ಇದು ಸರ್ವಮೂಲಗಳು ಅಂದ್ರೆ ಏನರ್ಥ? ಬ್ರಹ್ಮಾಸ್ತ್ರ ಇದ್ದಾಗ ಸರ್ವಮೂಲ ಓದ್ಬಿಟ್ರೆ ಏನ್ ತಿಳ್ಕೊಬಹುದು? ನಾವಾಗ ಬ್ರಹ್ಮಾಸ್ತ್ರ ಇದೆ ನಮ್ಮ ಹತ್ರ ಅಂತ ಹೇಳ್ಬೋದು. ಗೊತ್ತಾಯ್ತಾ? ಇಲ್ಲದ ಹೋದ್ರೆ ಗುಬ್ಬಿ ಆದಾಗ ಆಗಿಬಿಡ್ತಾರೆ. ಮನುಷ್ಯ ಏರಿರೋದೇ ಇಲ್ಲ. ಅದಕ್ಕೆ ಅರ್ಥ ಮಾಡಿಕೊಟ್ರೆ ಆಚಾರ್ಯ ಮಾಡ್ತಿರೋದು ಆಕ್ಚುಲಿ ಏನು ಗೊತ್ತಾ? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹೊಡಿತಿದ್ದಾರೆ ಅವರೀಗ. ಇವರೆಲ್ಲ ಏನಾಗಿದ್ದಾರೆ ಆಚಾರ್ಯ ಮುಂದೆ? ಗುಬ್ಬಿಗಳಾದಾಗ ಆಗಿಬಿಟ್ಟಿದ್ದಾರೆ. ಸೊ ನಮ್ಮ ಬ್ರಹ್ಮಾಸ್ತ್ರ ಇಲ್ಲ ಅಂತ ಯಾರು ಕೊರಗಬೇಕಾಗಿಲ್ಲ. ಸರ್ವಬೋಲ ಓದ್ಬಿಟ್ರಂತನೋ ಈ ಬಂದೊಂದು ವಾಕ್ಯವಾಕ್ಯರು ಬ್ರಹ್ಮಾಸ್ತ್ರ ಇದೆ. ಎಷ್ಟು ಬ್ರಹ್ಮಾಸ್ತ್ರ ಇದೆ ಗೊತ್ತಾ ನಮಗೆ? ಅರ್ಜುನ ಬತ್ತಳಿಕೆ ಏನಂತದು? ಅಕ್ಷಯ ಬತ್ತಳಿಕೆ. ನಮ್ಮಲ್ಲಿ ಎಷ್ಟಿದ್ದಾಗಾಯ್ತು ಈಗ? 32,000 ಅಕ್ಷರ ಆಚಾರ ಬರೋದು. ಒಟ್ಟು 32,000 ಅಕ್ಷರ. ಅಂಥವನ್ನ ಎಲ್ಲರೂ ಸೋಲ್ತಾನ? ಹೇಳಿದ್ರೆ ಇದಾಗದೇ ಇಲ್ಲ. ನಮ್ಗೆ ಆ ವಿಶ್ವಾಸ ಇಲ್ಲ. ಅದು ಫಜಿತಿ ಆಗಿರೋದು. ಆಚಾರ ಗ್ರಂಥಗಳು ಅಂದರೆ ಸರ್ವಮೂಲ ಇದ್ಕೊಂಡು ಬ್ರಹ್ಮಾಸ್ತ್ರ ಅಂತ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಓದಿದ್ದಕ್ಕೆ ಸಾರ್ಥಕ ಆಗತ್ತ. ಈಶೋ ನೀಶೋ ಜಗನ್ಮಿಥ್ಯಾ ನಪೂಜ್ಯೋ ಗುರು ಇತ್ಯಪಿ. ಏಕ ಇನ್ನೊಂದು ಹೊಸ ವಿಷಯ ಬರುತ್ತೆ. ಇಷ್ಟು ಮೊನ್ನೆ ಒಂದು ವಿಷಯ ಬಂತು. ಸದಾಗಮಗಳಿಗೆ ಅನುಕೂಲವಾಗಿದ್ದಾಗ ಅವು ಸದಾಗಮಗಳೇ ಅಂತ ಹೇಳಿಬಿಟ್ರು. ನೀವೆಲ್ಲ ಪ್ರಶ್ನೆ ಕೇಳಿದ್ರಿ. ಹಾಗಿದ್ದು ಕೆಲವು ದುಷ್ಟರಿರ್ತಾರೆ, ಅವರು ವಾಕ್ಯಗಳು ಬರೆದಿರ್ತಾರೆ, ಅದು ಸರಿಯಾಗಿರುತ್ತೆ, ಅಕ್ಸೆಪ್ಟ್ ಮಾಡಬೇಕಂತ ಪ್ರಶ್ನೆ. ಅಲ್ಲಿ ಎರಡು ಅಂಶ ಗಮನಿಸ್ಬೇಕು. ಎರಡು ಅಂಶ. ಈಗ ಉದಾಹರಣೆಗೆ ಇವರು ಅಯೋಗ್ಯರಿದ್ದಾರೆ, ಮಾಯಾವಾದಿಗಳಿದ್ದಾರೆ, ಅವ್ರು ಸ್ತೋತ್ರ ಬರೆದಿದ್ದಾರೆ, ಹೇಳಬೇಕೋ ಬಿಡಬೇಕು ಅಂತ ಪ್ರಶ್ನೆ. ಈಗ ಸ್ತೋತ್ರ ಪ್ರಕಾರ ಆಕ್ಚುಲಿ ಗುಣಗಳೇ, ಏನು ತಪ್ಪೇನಿಲ್ಲ, ಹೇಳಬೇಕೋ ಬಿಡಬೇಕು. ಅದಕ್ಕೆ ಎರಡು ವ್ಯವಸ್ಥೆ ನಮ್ಮಲ್ಲಿ ಇದೆ. ಈಗ ಒಂದು ಪ್ರಮಾಣ ಬೇರೆ, ಉಪಾದೇಯ ಬೇರೆ. ಅರ್ಥ ಆಯ್ತಾ? ಈಗ ಪ್ರಮಾಣ ಬೇರೆ, ಉಪಾದೇಯ ಬೇರೆ. ಅದು ಮ್ಯಾಟರ್ ಆಫ್ ಫ್ಯಾಕ್ಟ್. ಸತ್ಯನೋ ಸತ್ಯ, ಅದನ್ನು ಹೇಳಬೇಕು ಅಂತ ಹೇಳಬಾರ್ದು. ಡಿಫರೆನ್ಸ್ ಗೊತ್ತಾಯ್ತಾ? ಸತ್ಯ ಬೇರೆ, ಉಪಾದೇಯ ಬೇರೆ. ಉದಾಹರಣೆಗೆ ಯಾವನೋ ಒಬ್ಬನು ಸ್ಟ್ರೂ ಕಾಪಿ ಬರೆದಿರ್ತಾನೆ, ಟೂ ಸೈನ್ ಮಾಡ್ತಾನೆ, ಯಾರೋ ಸೈನ್ ಮಾಡಿಬಿಡ್ತಾನೆ, ಆ ಟ್ರೂ ಕಾಪಿ ಆಗುತ್ತೆ ಅದು? ಆ್ಯಕ್ಚುಲಿ ಅವನು ಸುಳ್ಳು ಸೈನ್ ಮಾಡಿ ನೋಡೇ ಸೈನ್ ಮಾಡಿದ್ದಾನೆ. ಆ ಟ್ರೂ ಕಾಪಿ ಆದರೆ ಏನಾಗಿರ್ಬೇಕು? ಅವನು ಅಥೆಂಟಿಕೇಟ್ ಆಫೀಸರ್ ಆಗ್ಬೇಕು. ಅರ್ಥ ಆಯ್ತಾ? ಈಗ ಸೊ ಆ ಟ್ರೂ ಕಾಪಿನ ಅಕ್ಸೆಪ್ಟ್ ಮಾಡೋದು ಯಾವಾಗ? ಗೆಜೆಟ್ ಆಫೀಸರ್ ಆದರೆ ಮಾತ್ರ ಅದು ಅಕ್ಸೆಪ್ಟ್ ಮಾಡೋದಿಲ್ಲ ಅವನು. ಈ ಮೇ ಬಿ ಕರೆಕ್ಟ್, ಬಟ್ ಅಕ್ಸೆಪ್ಟೆನ್ಸ್ ಗೆಜೆಟ್ ಆಫೀಸರ್ ಆಗಿರ್ಬೇಕು. ಸರಿ ಅಂದ್ರೆ ಸರಿ ಅಂತ ಒಪ್ಕೋಬೋಣ, ಆದ್ರೆ ನಾವು ಅಕ್ಸೆಪ್ಟ್ ಮಾಡ್ಬೇಕು ಏನಾಗ್ಬೇಕದು? ವೈಷ್ಣವರೇ ಬರೆದಿರ್ಬೇಕು. ಅರ್ಥ ಆಯ್ತಾ? ಆದ್ರಿಂದಾನೆ ಹುಡುಗರು ಬರೋ ಸ್ತೋತ್ರ ಓದ್ಬೋದು ಅಂತ ಏನು ಉತ್ತರ ಅದಕ್ಕೆ? ಓದಬಾರದು ಅಂತಾನೆ ಉತ್ತರ. ಅದಕ್ಕೆ ಅದು ತಪ್ಪು ಅಂತ ಹೇಳಬಾರದು, ಓದಬಾರದು. ಅರ್ಥ ಆಯ್ತಾ? ಆದರೆ ಕೆಲವು ತಪ್ಪೇ ಇರುತ್ತೆ, ಅದು ತಪ್ಪು ಅಂತ ಹೇಳ್ಬೇಕು. ಆ ವಿಚಾರ ಬೇರೆ. ತಪ್ಪಿರೋದು ತಪ್ಪಂತೆ ಸರಿ ಇದ್ರೂ ಕೂಡ ಏನು ಮಾಡಬಾರ್ದು ನಾವು? ಅದನ್ನು ಸಿದ್ಧಿ ಕೊಡೋದಿಲ್ಲ. ಅರ್ಥ ಆಯ್ತಾ? ನಿಮಗೆ ಸಿದ್ಧಿ ಕೊಡೋದು ಬೇರೆ, ಓದೋದು ಬೇರೆ. ಒಂದು ಲೆಟರ್ ಕೊಡ್ತಾರಪ್ಪ ಯಾರೋ ಒಂದು, ಬೇಕಾದ್ರೆ ಒಂದು ದಿವಸ ಒಂದು ಬಾಂಡ್ ಪೇಪರ್ ಬರ್ಕೊಡ್ಬೋದು, ಇವನಿಗೆ ಕೆಲಸ ಕೊಡಿ ಕೆಲಸ ಕೊಡಿ ಅಂತೇಳಿ ಸೀದಾ ಕಸಬಟ್ಟಿಗೆ ಹೋಗ್ತಾ ಇರುತ್ತದೆ. ಮತ್ತು ನಮ್ಮ ಅಥಾರಿಟಿ ಇದ್ರೆ ಏನು ಮಾಡ್ತಾರೆ? ಆಗ ಕಷ್ಟ ಹಾಕಿಬಿಡ್ತಾರೆ. ಯಾಕೆ? ಹೇಳೋನಿಗೆ ಏನಿದೆ ಈಗ ಕಾಂಪಿಟೆನ್ಸಿ? ಅದು ಯಾರಿಗೆ ಸಿದ್ಧಿ ಇದೆಯೋ ಅವ್ರು ಹೇಳಿದರೆ ಸ್ತೋತ್ರ ಕೆಲಸ ಮಾಡ್ತಾರೆ, ಮಾಡೋದಿಲ್ಲ. ಆದ್ದರಿಂದ ಇವ್ರಿಗೆ ಸಿದ್ಧಿ ಇಲ್ಲ, ಆದ್ದರಿಂದ ಅವ್ರ ಸ್ತೋತ್ರವನ್ನು ಏನು ಮಾಡಬಾರ್ದು? ನಾವು ಹೇಳೋದಕ್ಕೆ ಹೋಗಬಾರ್ದು, ನೆನ್ಪಿಟ್ಕೊಂಡಿರ್ಬೇಕು. ನಮ್ಮಲ್ಲಿ ಅನೇಕ ವಾದ. ಅದಕ್ಕೆ ಹೇಳಿದ ಪ್ರಮಾ, ನಾವು ಹೇಳಿದ್ದು ಯಾವ್ದಕ್ಕೆ ಹೇಳಿದ್ವಿ? ಅದನ್ನ ಯಾವ್ದಕ್ಕೆ ಹೇಳಿದ್ವಿ? ಪ್ರಾಮಾಣ್ಯಕ್ಕೆ ಹೇಳಿದ್ವಿ. ನೆನಪಿರ್ಬೇಕು, ಪ್ರಾಮಾಣ್ಯಕ್ಕೆ ದೋಷ ಇಲ್ಲ, ಬಟ್ ಉಪಾಧ್ಯಾಯಕ್ಕೆ ದೋಷ ಇದೆ. ಅರ್ಥ ಆಯ್ತಾ? ಈಗ ಕನ್ಫ್ಯೂಸ್ ಮಾಡ್ಕೋಬಾರ್ದು ಯಾವಾಗಲೂ. ನಮ್ಮಲ್ಲಿ ಈ ರೀತಿ ಮಾಡ್ಕೊಂಡೇ ಪದ್ಧತಿ ಆಗುತ್ತೆ. ಪ್ರಾಮಾಣ್ಯ ಬೇರೆ, ಉಪಾಧ್ಯಾಯ ಬೇರೆ. ಅದು ಸತ್ಯ ಹೇಳ್ಬೋದು, ಆದರೆ ಅದು ಸ್ವೀಕಾರಕ್ಕೆ ಅರ್ಹ ಅಲ್ಲ. ಸ್ವೀಕಾರಕ್ಕೆ ಅರ್ಹ ಆಗೋದು ಯಾವಾಗ? ಇವತ್ತು ಯಾರೋ ನಮಗೆ ನೋಡಕ್ಕೆ ಬರುತ್ತೆ ಆನ್ಸರ್ ಪೇಪರ್, ನಾವು ಮಾರ್ಕ್ಸ್ ಹಾಕಿರಿ ಇನ್ವ್ಯಾಲಿಡ್. ಯಾರು ಹಾಕ್ಬೇಕು ಅದನ್ನು? ಸಂಬಂಧಪಟ್ಟ ಎಕ್ಸಾಮ್ ಇದ್ದರೆ ಮಾರ್ಕ್ ಹಾಕ್ಬೇಕು ಅವನು. ಹುಡುದವ್ನು ಹಾಕಿಬಿಟ್ರೆ ನಾಳೆ ಅವನು ಹಾಕಾಗಿಲ್ಲ, ಅದು ಕೋರ್ಟ್ ಕೇಸ್ ಆಗುತ್ತೆ. ಆಮೇಲೆ ಇಮ್ಮಿಡಿಯೇಟ್ ಆಗಿ ಅವನು ಮಾಡಾಗಿಲ್ಲ, ಇವನು ಮಾಡಾಗಿಲ್ಲ, ದೊಡ್ಡ ಕೇಸ್ ಆಗಿಬಿಡುತ್ತೆ. ಹೊರತು ಯಾರು ಕಾಂಪಿಟೆಂಟ್ ಅಥಾರಿಟಿ ಆಗಬೇಕು. ಇವತ್ತು ಸ್ತೋತ್ರಗಳೆಲ್ಲ ಕೆಲಸ ಮಾಡೋದು ಯಾವುದರಿಂದ? ಸಿದ್ಧಿ ಇದ್ದರೆ ಮಾತ್ರ ಕೆಲಸ ಮಾಡೋದು. ಆ ಸಿದ್ಧಿ ಬರ್ಬೇಕಾದ್ರೆ ಏನಾಗಿರ್ಬೇಕು? ಅವನು ಮೂರ್ತ ವೈಷ್ಣವನಾಗಿರ್ಬೇಕು. ಅದಕ್ಕೆ ಅವೈಷ್ಣವೋಪದಿಷ್ಠೇನ ನ ಮಂತ್ರೇಣ ಪರಾಗತಿ ಅಂತ ಪದ್ಮಪುರಾಣದ ಮಾತು. ಅವೈಷ್ಣವರು ಸತ್ಯ ಹೇಳಿದರೂ ಕೂಡ ಅದು ಸಿದ್ಧಿ ಕೊಡೋದಿಲ್ಲ, ಆದ್ದರಿಂದ ಅಕ್ಸೆಪ್ಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟಿದ್ದ. ಪ್ರಮಾಣ ಅಂತ ಒಪ್ಪಿ ಅಕ್ಸೆಪ್ಟ್ ಮಾಡಬಾರ್ದು. ತಪ್ಪು ಮಾಡಿದಾಗ ಪ್ರಮಾಣನೂ ಅಲ್ಲ, ಅಕ್ಸೆಪ್ಟೆನ್ಸೂ ಇಲ್ಲ. ತಪ್ಪು ತಪ್ಪು ಸ್ತೋತ್ರ ಬೇರೆ ಬರೆದಿದಾರಲ್ಲ ಅವರು, ಅದು ಪ್ರಮಾಣನಲ್ಲ, ಅಕ್ಸೆಪ್ಟೆನ್ಸೂ ಇಲ್ಲ, ಇದು ಉಪಾದೇಯತ್ವ ಇಲ್ಲ. ಎರಡು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಸಿದ್ಧ ಸಾಧನ ಹೇಳಿಲ್ಲ, ಈಗ 20 ಸರ್ತಿ ಹೇಳ್ತೇನೆ ಇದು ರೆಕಾರ್ಡರ್ ರೆಕಾರ್ಡರ್ ರೆಕಾರ್ಡ್ ಅಂತ ಹೇಳ್ತೇನೆ. ಅದು ಸುಳ್ಳಲ್ಲ, ಬೋರ್ ಓಡಿಸುತ್ತೆ. ಅದಕ್ಕೆ ಹೇಳಿದ್ದನ್ನು ಹೇಳಿದಾಗ ಸುಳ್ಳು ಬೇರೆ, ಹೇಳಿದ್ದನ್ನು ಹೇಳೋದು ಬೇರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಕನ್ಫ್ಯೂಷನ್ ಬರೋದಿಲ್ಲ. ಅದು ಉತ್ತರ ಕೊಡ್ತಾರೆ. ಇನ್ನೊಂದು ಎರಡು ಅಂಶ ಇದೆ, ನಾಳೆ ಅದನ್ನು ಹೇಳಿಬಿಟ್ಟು ತತ್ವೋದ್ಯೋತ ಮುಗಿಸಿ ಕರ್ಮ ನಿರ್ಣಯನೂ ಮುಗಿಯುತ್ತೆ. ನಾಳೆ ಅಲ್ಲಿ ದಶಪ್ರಕರಣ ಮುಕ್ತಾಯ ಆದಾಗ ಲೆಕ್ಕ. ನಾಳೆ ದಿವಸಕ್ಕೆ ಕರ್ಮ ನಿರ್ಣಯ ಸಮೇತ ದಶಪ್ರಕರಣ ಮುಕ್ತಾಯವಾಗುತ್ತೆ. ಅದು ಕೂಡ ಆಚಾರ್ಯ ಧರ್ಮಸ್ಥಳಕ್ಕೆ ಹೋಗ್ತಿದ್ದ ದಾರಿಯಲ್ಲಿ ಬರೆದಿತ್ತು. ಧರ್ಮಸ್ಥಳ ಇರಲಿಲ್ಲ, ಆಗ ನೆನಪಿರಬೇಕಷ್ಟೇ, ಆಗಿರಲಿಲ್ಲ ಅದು. ಆಮೇಲೆ ಬಂತು ಉಜಿರೆ ಇತ್ತಾಗ, ಉಜಿರೆ ಮೇನ್ ಆಗಿತ್ತಾಗ. ಈ ಉಜಿರೆ ಸೆಕೆಂಡ್ರಿ ಆಗಿ ಅದು ಮೇನ್ ಆಗಿದೆ. ಆಚಾರ ಅಲ್ಲಿ ಹೋಗಿದ್ದಕ್ಕೆ ದಾಖಲೆಗಳು ಉಂಟು. ಆಚಾರ್ಯರು ಕೂತಿದ್ದ ಒಂದು ಶಿಲೆ ಕೂಡ ತೋರಿಸ್ತಾರೆ ಉಜಿರೆಗೆ ಹೋದರೆ. ಆ ವಿಷಯದಲ್ಲಿ ನಾಳೆ ನೋಡೋಣ. ನಾಳೆ ಸರಿಯಾಗಿ 7:00 ಶುರು ಮಾಡಿ ಕರ್ಮ ನಿರ್ಣಯ ತತ್ವೋದ್ಯೋತ ಪೂರ್ತಿ ಮುಗಿಸಿ ಮುಂದೆ ಹೋಗೋಣ. ಸಾಯಂಕಾಲ ರಾಮಾಯಣ ಮುಂದುವರಿಯಿತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಇಲ್ಲಿ ತಿರುಪತಿಗೆ ಹೋಗಿದ್ದ ಸ್ವಾಮಿ, ಇದೇ ನೀವು ಸ್ವಾಮಿ ಬಂದ್ರೆ ಇವತ್ತ ಚೆನ್ನಾಗಿ ಬರ್ತದೆ.